Ator, kanina. Oh, ano ba nangyari kaya? Oh, magandang talaga sa Kristo ka te. Bestisya, agustam mo. Upasara ng Heda, at basya ng Heda. Oh. Pregnanta, pregnanta na protekto ba ito? Vestisya, dadukta mo. Pregnanta na protekto ba ito? Vestisya, dadukta mo. Pregnanta, upasara ng Heda, upasara ng Heda, Heda ito. Vestisya, darsya na dadukta Heda. Adhata, upasara ng Heda, darsya na. Arne eya samam prapadyante tam sadaiva bhajami upasana bhedavat darshana bhedaha upasanaya bhedakke anugunavagi darshana bhedavu iruttagide satyottam kamatha srutam kamatha sruti ente helta iddare kamatha sruti kamatha andre kurma guru rupake bachcha kurma antevalla kamatha andre kurma kamatha sruti ente helidare antarvrittayo bahirvrittayo avatara vrittaya సర్వదృష్టయః దేవా వావ సర్వదృష్టయః కేతు చ ఉత్తరోత్తరం ఆ బ్రహ్మణో అన్యేషు యథా యోగం యథా హి ఆచార్యాః అతిష్ఠతే ఇతి అధ్యాత్మిక దర్శన హేగాగుతుందరే అంతర్దృష్టయః ಅಂದರೆ ಒಳಗೆ ಅಷ್ಟೇ ದರ್ಶನ ಹೃದಯದಲ್ಲಿ ಕಾಣ್ತಾನೆ ಬಹಿರ್ದೃಷ್ಟಯ ಅಂದರೆ ಹೊರಗೆ ಕಾಣಿಸ್ತಾನೆ ಇಲ್ಲ ಅವತಾರದ ಶಯ ಅವತಾರದ ಬಿಂಬರೂಪ ಅವರಿಗೆ ರಾಮಾವತಾರದ ಬಿಂಬರೂಪ ರಾಮಾವತಾರಕ್ಕೆ ಅವತಾರ ಮಾಡಿದ್ರು ನೋಡಿದ್ರು ಅಪ್ರಸಿದ್ಧನ ಆಗಿರುತ್ತೆ ಅವತಾರದ ಶಯ ಸರ್ವದೃಷ್ಟಯ ಸರ್ವತ್ರ ಸರ್ವಿತಾತ್ಮನ ಎಲ್ಲ ಕಡೆ ನೋಡ್ತಕ್ಕಂಥವ್ರು ಕರೆದಿರ್ತಾರೆ ದೇವ ವಾವ ದೇವತೆಗಳು ಸರ್ವದೃಷ್ಟಯ ಎಲ್ಲ ಕಡೆಗೂ ದೇವರು ಕಾಣ್ತಕ್ಕಂಥದ್ದು ಯಾರಿಗೆ ಅಂದರೆ ದೇವತೆಗಳಿಗೆ ದೇವಾವ ಸರ್ವದೃಷ್ಟಯ ದೇಶು ಚ ಉತ್ತರೋತ್ತರಂ ಆ ಬ್ರಹ್ಮಾಣ ಅಲ್ಲಿ ಮತ್ತೆ ತಾರತಮ್ಯ ಬ್ರಹ್ಮದೇವರವರೆಗೆ ಏರ್ತಾ ಹೋಗುತ್ತೆ ತಾರತಮ್ಯ ಅನ್ಯೇಷು ಯಥಾಯೋಗಂ ಯಥಾಹಿ ಆಚಾರ್ಯ ಆಚಕ್ಷತೆ ಉಳಿದವರಿಗೆ ಸರ್ವೇ ಗಮನಾಶ ಬರುತ್ತೆ ಅದನ್ನು ಹೇಗೆ ಗೊತ್ತಾಗಬೇಕು ಅಂದರೆ ಮತ್ತೆ ಆಚಾರ್ಯ ಆಚಕ್ಷತೆ ಗುರುಗಳು ಹೇಳ್ತಾರಲ್ಲ ಗುರುಗಳಿಗೆ ದರ್ಶನ ಆಗುತ್ತೆ ಅಂತ ಹೇಳಿದ್ರೆ ಅದು ದರ್ಶನ ಆಗುತ್ತೆ ಅಂತ ಅಧ್ಯಾತ್ಮೇಶ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ದೃಷ್ಟೈವ ಯವತಾರಾಣಾಂ ದರ್ಶನಾಂತರೇಣ್ಯೇವಾ ದೃಷ್ಟೈ ಅವತಾರಾಣ ಮುಚ್ಯಂತೆ ಕೇಚಿತ್ ಅಂಜಸ ಕೇಚಿತ್ ಕೆಲವರು ಅವತಾರಾಣ ದೃಷ್ಟ್ಯಾ ಇವ ಅವತಾರಗಳನ್ನು ದರ್ಶನ ಮಾಡ್ತಿರ್ಲಿಕ್ಕೇನೆ ಅಂಜಸ ಮುಖ್ಯತೆ ಮೂರ್ತಿ ಮುಕ್ತರಾಗಿರ್ತಾರೆ ದರ್ಶನೇನ ಅಂತರೇನ ಅನ್ಯ ಅದರ ಒಳಗೆ ದರ್ಶನವನ್ನು ಮುಕ್ತರಾಗ್ತಾರೆ ದೇವಾಹ ಸರ್ವತ್ರ ದರ್ಶನ ದೇವತೆಗಳು ಸರ್ವತ್ರ ನೋಡಿ ಮುಕ್ತರಾಗ್ತಾರೆ ತೇಷಾಂ ವಿಶೇಷಂ ಯಾರ್ಯಾರೇನೋ ವಿಶೇಷನ ಆಚಾರ್ಯೋ ವ್ಯಕ್ತಿ ಸರ್ವಜ್ಞ ಸಾಮ್ರತ ಗುರುಗಳಾದ ಆಚಾರ್ಯರು ಅಪ್ರೋಕ್ಷ ಜ್ಞಾನಿಗಳಾದ ಗುರುಗಳು ತಿಳಿದಿರ್ತಾರೆ ಆದ್ದರಿಂದ ಅವ್ರ ಮೂಲಕ ತಿಳ್ಕೊಳ್ಳಿ ಅದು ಒಂದು ನಿಯಮ ಬಟ್ ಇವರಿಗೆಲ್ಲ ಬಿಂಬರೂಪ ಹೊರಗೆ ಕಾಣಿಸುತ್ತೆ ಹೊರಗೆ ಬಿಂಬರೂಪ ಇದೆ ಬಿಂಬರೂಪ ಇದೆ ಇಲ್ಲ ಅಂತಲ್ಲ ಹೊರಗಿನ ರೂಪ ಬಿಂಬರೂಪ ಎರಡು ಒಂದೇ ನೋಡಿದ ತಕ್ಷಣ ಅದು ಬನಿಗೆ ಇನ್ನೋಡಿದಾಗ ಆಗ್ತದೆ ಸರ್ ಪ್ರಕಾರ ಇನ್ನೋಡಿದಾಗೆ ಗೊತ್ತಾಯ್ತು ಅವತಾರವನ್ನು ಬಿಂಬರೂಪದಲ್ಲಿ ನೋಡಿ ಇರ್ತಾರೆ ಬಿಂಬರೂಪ ಅಷ್ಟೇ ನೋಡ್ತಾರೆ ಹೊರಗೆ ಹೊರ ನೋಡೋದೇ ರಾಮಾವತಾರ ಬಿಂಬರೂಪ ರಾಮಾವತಾರ ಆಗಿದೆ ನೋಡ್ತಾರೆ ಅಪರೋಕ್ಷ ಜ್ಞಾನ ಆಗಿದೆ ಇದೇ ಸ್ಪೆಷಲ್ ಅಡ್ವಾಂಟೇಜ್ ಆಗ್ತದೆ ಅಂದರೆ ಬಿಂಬರೂಪ ಅವತಾರ ರೂಪ ಎರಡು ಒಂದೇ ಆಗಿದೆ ಗೊತ್ತಾಯ್ತಾಯ್ತಾ ಇದರಿಂದ ಇನ್ನೊಂದು ಅನುಕೂಲ ಏನಾಯ್ತು ಅಂದರೆ ರಾಮಾವತಾರ ಕಾಲಕ್ಕೆ ಕೋಟ್ಯಂತರ ಜನ ಮುಕ್ತರಾಗಿರಬಹುದು ಆ ಬಿಂಬರೂಪ ಎಲ್ಲ ರಾಮರೂಪನೇ ಇದೆ ಅರ್ಥ ಆಯ್ತಾ ಅದೇ ವಿಷಯ ಹಾಂ ಹಾಂ ಆ ಒಂದು ವ್ಯಕ್ತಿ ಸಾಧ್ಯ ಹಾಂ ಹೌದು ಬಿಂಬರೂಪ ಆಗಿರ್ತಾರೆ ಅಂದ್ರೆ ಹೌದು ಯಾರಿಗೆ ಮನುಷ್ಯಾಕಾರ 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 ಇನ್ನೇನು ಓಂ ಹೊಸ ನರಸಿಂಹರು ದರ್ಶನದಿಂದ ಆಯ್ತು ಅದರಿಂದ ಆಯ್ತು ಎರಡು ಒಂದೇ ಆಯ್ತು ಭಾಗ್ಯ ಸರಿ ಎರಡು ಸೇರಿಕೊಂಡು ಬಿಂಬ ರೂಪ ಅದು ಕೊಂಚೇನೆ ಸ್ಪೆಷಲ್ ದರ್ಶನ. ಇವ್ರದ್ದು ಸಾಮೂಲಕರ ಮನೆ ಇವರಲ್ಲ ಇದೆ ಎಷ್ಟು ಅವ್ರ ಅಧಿಕಾರಿ ನಾಥ ಸರ್ವತ್ರ ಎಲ್ಲಿದ್ದಾನೆ ದೇವರು ಅಂದ್ರೆ ಸರ್ವತ್ರ ಅಂತೇಳಿ ಉತ್ತಮ ಅಧಿಕಾರಿ. ಅದಕ್ಕೆ ವಿಶೇಷ ಕಾರಣ ಬೇರೆ ಇದೆ. ಏನು ಕಾರಣ? ನಾಡು ಪ್ರದೇಶ ಅವರು ವಾಯುದೇವರ ಆವೇಶ ಇದೆ ಮತ್ತೆ ವಾಯುರಾಜ ಸಮಾವಿಂತ ಪ್ರಹ್ಲಾದ ಭಗವತ್ಪ್ರಿಯ ಹೇಳಿದ್ದಾರೆ. ಸಾಮಾನ್ಯ ಸ್ಪೆಷಲ್ ಪಾಸ್ ಇದ್ರು ಹಾಗೆ ಮೊದಲನೇ ಡೋರ್ ಅದು ಸ್ಪೆಷಲ್ ಪಾಸ್ ಬೇರೆ ಎರಡು ಅಡ್ವಾಂಟೇಜ್ ಸಿಕ್ಕಾಗಲ್ಲ ದರ್ಶನ ಇನ್ನೂ ವಿಶೇಷ ಇದೆ. ಆ ರೀತಿ ಓಂ ನ ಸಾಮಾನ್ಯಾದಪಿ ಉಪಲಬ್ಧೆ ಮೃತ್ಯುವತ್ ನಹಿ ಲೋಕಾಪತ್ತಿ. ಓ ನ ಸಾಮಾನ್ಯ ದರ್ಶನ ಮಾತ್ರೇನ ಮುಕ್ತಿ. ಸ್ಪೆಷಲ್ ನೋಡ್ತಾರೆ ರಾಮ ಉದಾಹರಣೆಗೆ ಬಿಂಬರೂಪ ಯಾವುದೋ ಇದೆ ರಾಮರೂಪ ನೋಡ್ತಾನೆ ಮುಕ್ತಿ ಆಗೋದಿಲ್ಲ ಅದರಿಂದ. ಅರ್ಥ ಆಯ್ತಾ? ಬಿಂಬರೂಪ ರಾಮರೂಪ ಆಗಿದ್ದು ರಾಮದೇವ್ ನೋಡಿದ್ರೆ ಮಾತ್ರ ಅಪರೋಕ್ಷ ಜ್ಞಾನ ಅಂತಾನೆ. ಆದ್ರೆ ಬಿಂಬರೂಪ ಬೇರೆ ರಾಮರೂಪ ನೋಡಿಲ್ಲ ಸಾಮಾನ್ಯ ದರ್ಶನ ಅಂತ ಸಾಮಾನ್ಯ ದರ್ಶನ. ಅದರಿಂದ ಏನಾಗೋದಿಲ್ಲ ಮುಕ್ತಿ ಗ್ಯಾರಂಟಿ ಅಲ್ಲ. ಅದರಿಂದ ಪುಣ್ಯಗಿನ್ನೇ ಇದೆ ಅದು ಮುಕ್ತಿ ಕಟ್ಟಿಲ್ಲ. ಅದರಿಂದ ಯಾರು ಹೌದು ಆಚಾರ್ಯ ಗುರುಗಳು ಹೇಳ್ತಾರೆ ಸಿಲೆಬಸ್ ಯಾರು ಹೇಳ್ತಾರೆ ಬೇಕು ಹೇಳ್ತಾರೆ. ಈಗ ಫಸ್ಟ್ ಕ್ಲಾಸ್ ಸಿಲೆಬಸ್ ಕ್ಲಾಸ್ ಮತ್ತೆ ಈ ರೀತಿ ಓದ್ಕೊಳ್ಳಿ ಅಂತ ಅವರು ಕೇಳಿದ್ರು ಕನ್ಸಲ್ಟ್ ಚಿಕನ್ ಕೇಳಿ ಅಂದ್ಬಿಡ್ತಾರೆ. ಪ್ರಿನ್ಸಿಪಾಲ್ ಹೇಳೋದಿಲ್ಲ ಕನ್ಸಲ್ಟ್ ಚಿಕನ್ ಕೇಳ್ಕೊಳ್ಳಿ ಅಂದ್ಬಿಡ್ತಾರೆ. ಅಂತ ಎಲ್ಲ ವ್ಯವಸ್ಥೆ ದೇವ್ರು ನೋಡಿ ಕಾಪಿ ಮಾಡಿರೋದಿಲ್ಲ ಅಲ್ಲ ಸರ್. ಇವತ್ತೇ ಲೋಕದಲ್ಲಿ ಏನು ನಡೀತಾ ಇದೆ ಎಲ್ಲ ಶಾಸ್ತ್ರದ ಅನುಸರಣೆ ಮಾಡಿ ಬಂದಿರೋದು ಉಪಯೋಗ ಶಾಸ್ತ್ರ ನಮಸ್ತೆ ಕಲ್ತಿರ ಶಾಸ್ತ್ರದಿಂದ ಬಯೋ ಶಾಸ್ತ್ರ. ಹೌದೌದು ಅದಕ್ಕೆ ತಿಳ್ಕೊಂಡ್ರೆ ಇರೋದಿಲ್ಲ ಅದ್ದವ್ರಿಗೆ ಮಾತ್ರ ಆಗಿದೆ ಹೃದಯ ಜ್ಞಾನ ಬರೋದಿಲ್ಲ. ದುರ್ಗದ ದುರ್ಗದೇ ನೋಡ್ತಾರ ಅದರ ಕೃಷ್ಣದೇವರನ್ನ ಆ ಥರ ಜ್ಞಾನ ಇದೆ. ಭೀಶ್ವರ ಕೇಸ್ ಇದೆ ಭೀಶ್ವರ ಕೇಸ್ ಇದೆ ಅವರಿಗೆ ಬಿಂಬರೂಪ ಅಲ್ಲ ಅಂತ ಗೊತ್ತಾಯ್ತಾ ಬಿಂಬರೂಪ ಅಲ್ಲ ಬಿಂಬರೂಪ ಆಗಿದ್ದರೆ ಮಾತ್ರ ಅವ್ರಿಗೆ ಬರ್ತಾರೆ. ಇದಾದರೆ ವಿಶೇಷ ಯಾಡಾಗುತ್ತೆ ಬಟ್ ಅದರಿಂದ ಮೋಕ್ಷ ಅಲ್ಲ ಹೇಳ್ತಾರೆ. ಹ್ಞೂ ಹಾಂ ಇದ್ದಿರ್ಬೋದು. ಹಾಂ ಇಲ್ಲ ಅವಾಗ ಎಲ್ಲ ಕಾಲಕ್ಕೆ ಎಲ್ಲ ಇರ್ಬೋದು. ಉದಾಹರಣೆಗೆ ಬ್ಯಾಚ್ ಇದೆ ಈಗ ಇವಾಗೆಲ್ಲ ಇದ್ದೀವಿ. ಈಗ ಮುಂದೆ ಸೆಕ್ಷನ್ ನಾಗರಿಕ ಏನಿಲ್ಲ ಒಂದು ಸೆಂಚುರಿ ಬಿಟ್ಟು ಹುಟ್ಟಬಹುದು ಆಮೇಲೆ ಕೆಲವು ಯುಗ ಬಿಟ್ಟು ಹುಟ್ಟಬಹುದು. ಅದರಲ್ಲಿ ಯಾವಾಗ ಸೆಂಚುರಿ ಹುಟ್ಟಕ್ಕೆ ಬಂದು ನಿಯಮ ಇಲ್ಲ. ಹಾಂ ಅದರ ಇದ್ದೇ ಇದ್ರೆ ಹೇಳೋಕ್ಕಾಗಲ್ಲ. ಹಾಂ ನಿಶ್ಚಿತ ಜ್ಞಾನ ಇದೆ ನಿಶ್ಚಿತ ಜ್ಞಾನ ಬೇರೆ ಬಿಂಬರೂಪ ದರ್ಶನ ಬೇರೆ ಮತ್ತೆ ಅದೇ ನಿಶ್ಚಿತ ಜ್ಞಾನ ಬೇರೆ ಅಪರೋಕ್ಷ ಜ್ಞಾನ ಬೇರೆ ಸ್ಪೆಷಲ್ ದರ್ಶನ ಬೇರೆ ಗೊತ್ತಾಯ್ತಾ? ಭೀಷ್ಮಾದಿಗಳಿಗೆ ಚಿತ್ತರೂಪರೇ ಬಿಂಬರೂಪ ಆಗಿ ಬಿಟ್ಟಿದ್ರೆ ಏನಾಗುತ್ತಾಗ ಅವಾಗ ಕೋಯ್ಸೇಡ್ ಆಗಿದೆ. ಯಾರಿಗೆ ಸಿದುಪಾಲ ಅರ್ಧ ಜೀವ ಅಂತ ಚೇತನ ಅದು ಸ್ಪೆಸಿಫಿಕ್ ಆಯಿತು. ಹುಡುಗರಿಗೆಲ್ಲ ಹಾಗೆಲ್ಲ ಇಲ್ಲ ಹುಡುಗರಿಗೆ ಆಗಿದ್ರೆ ಮಾಡಬೇಕು ಎಲ್ಲರೂ ಆಗೋದಿಲ್ಲ. ಅದಕ್ಕೆ ಸಾಮಾನ್ಯ ದರ್ಶನೇ ಮುಕ್ತಿ ಆಗೋದಿಲ್ಲ. ಆದರೆ ಯಥ ಮೃತ್ಯು ಮಾತ್ರ ದೃಷ್ಟಾಂತ ಕೊಡ್ತು ಯಥ ಮೃತ್ಯು ಮಾತ್ರ ಸತ್ತವರಲ್ಲಿ ಸತ್ಯತೆ ಹೋಗ್ತಾರೆ ಏನು ಬೀಳ್ಕೊಂಡು ಹೋದರು ಎಲ್ಲರೂ ಹೋಗೋದಿಲ್ಲ ಸತ್ತವರಲ್ಲಿ ಹಾಗೆ ಸತ್ಯತೆ ಹೋಗೋದಿಲ್ಲ. ಯಾವುದು ರೂಪ ಕಂಡ್ರೆ ಅಪರೋಕ್ಷ ಜ್ಞಾನ ಅಂತ ಕರೀಬಾರ್ದು. ಎಕ್ಸಾಂಪಲ್ ಅದು ಬೇರೆ ಎಲ್ಲಿ ಹೋದ್ರು ಅಂಬೋ ವಿಚಾರ ಬೇರೆ ಅಪರೋಕ್ಷ ಜ್ಞಾನ ಬೇರೆ ಆಗೆಲ್ಲಿ ಹೋದ್ರು ಅಂಬೋ ಬೇರೆ ಗೊತ್ತಾಯ್ತಾ? ಅವರು ಅಂತ್ಯಕಾಲದೊಳಗೆ ತಮ್ಮ ಮೂರು ರೂಪ ಸ್ಮರಣೆ ಮಾಡಿದ್ರಿಂದ ಅವರು ವೈಕುಂಠಕ್ಕೆ ಹೋಗದೆ ಹೊಸ ರೂಪ ಹೊಂದಿದ್ರು. ಅದಕ್ಕೆ ಕಾರಣ ಅಷ್ಟೇ ಅಪರೋಕ್ಷ ಜ್ಞಾನ ಕಾರಣ ಅಲ್ಲ. ಅರ್ಥ ಆಯ್ತಾ? ಅವರೆಲ್ಲ ದೇವತೆಗಳು ಅಪರೋಕ್ಷ ಜ್ಞಾನ ಮೊದಲೇ ಹೊಂದಿಬಿಟ್ಟಿರ್ತಾರೆ. ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಧಿತ. ದೇವಪದವಿಗೆ ಯಾರು ಬಂದಿರ್ತಾರೋ ಅವ್ರು ಏನಾಗಿರ್ಬೇಕು? ಕೆಲವು ಪೋಸ್ಟ್ ಬಂದರೆ ಲೆಕ್ಚರ್ ಆಗಿದ್ದಾನೆ ಪಿ ಜಿ ಮುಗಿಸಿದ್ದಾನೆ ಅನ್ಸುತ್ತೆ. ಲೆಕ್ಚರ್ ಬಿಲ್ಲು ಪ್ರೊಫೆಸರ್ ಪೋಸ್ಟೇ ಸಿಗೋದಿಲ್ಲ ತಿಳಿತಾ? ದೇವತೆಗಳಂದ್ರೆ ಏನರ್ಥ ಅಪರೋಕ್ಷ ಜ್ಞಾನಿಗಳು ತಿಳಿಯುತ್ತಿಲ್ಲ. ಆದರೆ ಇಲ್ಲೇ ಆಗಬೇಕಾಗಿಲ್ಲ ಅವರಿಗೆ ಆಗೋಗ್ಬಿಟ್ಟಿದೆ ಅಲ್ಲಿ ಅರ್ಥ ಅರ್ಥ ದುಡಿದವರು ಇದೆಲ್ಲ ಸಾಮಾನ್ಯ ಅಪರೋಕ್ಷ ಜ್ಞಾನ ವಿಷಯ ಎಲ್ಲಿ ಅಂತ ಕೇಳಿದರೆ ಈ ಬಿರೋದಿಲ್ಲ ಕ್ಯಾಟಗರಿ ಇರೋದು ಬೇರೆಯವ್ರಿಗೆಲ್ಲ ಅದೆಲ್ಲ ಹೇಳ್ತಾರೆ. ಆ ವಿಷಯದಿಂದ ಹೇಳ್ತಾರೆ ಸಾಮಾನ್ಯ ದರ್ಶನದಿಂದ ಮುಕ್ತಿ ಇಲ್ಲದ ಹೋದ್ರೆ ಅಪರೋಕ್ಷ ಜ್ಞಾನ ಅಲ್ಲದ ಹೋದ್ರು ಕೂಡ ಬೇರೆ ಅಡ್ವಾಂಟೇಜ್ ಇದೆ ಏನಂತ ಹೇಳ್ತಾರೆ. ಯಥ ಮೃತ್ಯು ಮಾತ್ರ ನಹಿ ಲೋಕಾಪತ್ತಿ ಮಾತ್ರ ಮುಕ್ತಿ ಅಲ್ಲ. ಕೆಲವು ಲೋಕಗಳಿಗೆ ಹೋಗೋದಲ್ಲ ಅಂತ ಕೇಳಿದರೆ ಹೋಗ್ಬೋದು ಅದು ಮುಕ್ತಿ ಅಂತ ಕರೆಯೋದಿಲ್ಲ. ಯಾವುದೋ ಲೋಕಕ್ಕೆ ಹೋದ್ರೆ ಮುಕ್ತಿ ಅಂತ ವೈಕುಂಠಕ್ಕೆ ಹೋದ್ರೆ ಮುಕ್ತಿ ಹೊರದು ಇನ್ನೊಂದು ಲೋಕಕ್ಕೆ ಹೋದ್ರೆ ಚಂದ್ರ ಲೋಕಕ್ಕೆ ಹೋದ್ರೆ ಮುಕ್ತಿ ಅಂತ ಕರೆಯೋದಿಲ್ಲ. ಸಾಮಾನ್ಯ ದರ್ಶನ ಲೋಕಾ ಮುಕ್ತಿ ಯೋಗ್ಯಾತ್ಮ ದರ್ಶನ ಅಂತಿ ನಾರಾಯಣ ತಂತ್ರಿ. ಕಡೆ ಅದೇ ಅಡ್ವಾಂಟೇಜ್. ಸಾಮಾನ್ಯ ದರ್ಶನಾತ್ ಲೋಕ, ಸಾಮಾನ್ಯ ದರ್ಶನ ಮಾಡೋದ್ರಿಂದ ವಿಶೇಷ ಲೋಕಗಳಿಗೆ ಹೋಗುವ ಒಂದು ಅವಕಾಶ ಸಿಗುತ್ತೆ, ಗೊತ್ತಾಯ್ತಾ? ಬಟ್ ಬುದ್ಧಿ ಅಂತ ಕರೆಯೋದಿಲ್ಲ. ಜ್ಯೋತಿ ಎಜುಕೇಷನ್ ಮೇಲೆ ಸ್ಟೇಟ್ಸ್ ಹೋಗೋದು ಬೇರೆ, ಅಮೆರಿಕಕ್ಕೆ ಹೋದ, ವಿಜಿಟರ್ನಾಗ ಹೋದ, ಎಜುಕೇ ಅಲ್ಲಿ ಓದಕ್ಕೆ ಹೋದವರಿಗೆ ಅಡ್ವಾಂಟೇಜ್ ಬೇರೆ, ವಿಜಿಟರ್ಗಿರೋ ಅಡ್ವಾಂಟೇಜ್ ಬೇರೆ, ಸಿಟಿಜನ್ಗಿರೋ ಅಡ್ವಾಂಟೇಜ್ ಬೇರೆ. ಸಿಟಿಜನ್ ಆಫ್ ಅಮೆರಿಕಾ ಅವ್ರಿಗೆ ಬೇರೆ ಅಡ್ವಾಂಟೇಜ್, ಅಲ್ಲಿ ಹೋಗಿ ಹೋಗಿದ್ದಾದ್ರೆ ಒಂದೇ ಜಾಗಕ್ಕೆ ಬಂದರೆ ಕೂಡ ಅಡ್ವಾಂಟೇಜ್ ಡಿಫ್ರೆಂಟ್ ಸಿಗ್ಬೋದು. ಅದೇ ರೀತಿಯಲ್ಲಿ ಸಾಮಾನ್ಯ ದರ್ಶನ ಮಾಡಿದರೆ ಲೋಕಪ್ರಾಪ್ತಿ ಇತ್ಯಾದಿ ಉಂಟಾದರೂ ಕೂಡ ಮುಕ್ತಿ ಅಂತ ಕರೆಯುವುದಿಲ್ಲ, ಅಪರೋಕ್ಷ ಜ್ಞಾನ ಅಂತ ಕರೆಯುವುದು. ಅದು ಮುಂದೆ ಮುಂದೆ ಇಲ್ಲಿ ಬರೋ ಕೆಲವು ಕೇಳ್ತಾರೆ. ಮುಖ್ಯತೆ ನಾತ್ರ ಸಂದೇಹೋ ಪ್ರತ್ಯಾತು ಆತ್ಮಯೋಗ್ಯ ಹೊತ್ತಿನ ಮೇಲೆ ಯಾವ ರೂಪ ಅಂತಲ್ಲ, ಅವನ ಬಿಂಬರೂಪ ಯಾವುದಾಗಿರುತ್ತೋ ಅದನ್ನು ನೋಡಿದರೆ ಮಾತ್ರ ಮುಕ್ತಿ ಗ್ಯಾರಂಟಿನ ಹೊರತು ಬೇರೆ ನೋಡಿದರೆ ಅಲ್ಲ, ಅದು ನಿಯಮ. ಮುಖ್ಯತೆ ನಾತ್ರ ಸಂದೇಹ ದೃಷ್ಟ್ಯಾದು ಸ್ವಾತ್ಮಯೋಗ್ಯ, ತಮ್ಮ ಸ್ವರೂಪಕ್ಕೆ ಯೋಗ್ಯವಾದಂತಹ ದರ್ಶನದಿಂದ ಮುಕ್ತಿಯಾಗೇ ಆಗ್ತಾನೆ, ಯಾವುದೋ ರೂಪ ನೋಡಿದ್ರೆ ಆಗೋದಿಲ್ಲ. ದರ್ಶನೇನಾತ್ಮಯೋಗ್ಯೇನ ನಾಣ್ಯೇನ ಕೇನಚಿತ್ ಆತ್ಮಯೋಗ್ಯೇನ, ಅವರ ಸ್ವರೂಪಕ್ಕೆ ಉಚಿತವಾದಂತಹ ದರ್ಶನದಿಂದ ಮುಕ್ತಿನೇ ಹೊರತು ಏನಕೇನ ನಾಣ್ಯೇನ ಕೇನಚಿತ್ ಯಾವುದೋ ಒಂದು ದರ್ಶನದಿಂದ ಆಗೋದಿಲ್ಲ. ಅದು ಇನ್ನೊಂದು ವಾಕ್ಯ ಕೊಡ್ತೀವಿ. ಅಧ್ಯಾತ್ಮೆ ಭಕ್ತಿರೇ ವೈನಂ ನಯತಿ, ಭಕ್ತಿರೇ ವೈನಂ ದರ್ಶಯತಿ, ಭಕ್ತಿ ವಶ ಪುರುಷೋ ಭಕ್ತಿರೇವ ಭೂಯತಿ. ಈ ಮಾಠರ ಕೃತೇ ನ ಪರಮಾತ್ಮ ದರ್ಶನಮಿತಿ ಚೆನ್ನ. ಅದೇ ನೀವು ಬರೀ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಇದೆ. ಏನಂತ ಭಕ್ತಿರೇವ ಏನಂ ನಯತಿ, ಒಂದು ವಾಕ್ಯ ಇದೆ, ಭಕ್ತಿಗೆ ದೇವರು ಸಿಗ್ತಾನೆ, ಭಕ್ತಿರೇವ ಏನಂ ದರ್ಶಯತಿ ಭಕ್ತಿನೇ ದೇವರು ತೋರಿಸುತ್ತೆ, ಭಕ್ತಿ ವಶ ಪುರುಷೋ ಪರಮಾತ್ಮ ಭಕ್ತಿ ವಶನಾಗ್ತಾನೆ. ಆದ್ದರಿಂದ ಭಕ್ತಿರೇವ ಹೂಯತಿ ಭಕ್ತಿ ಭಾರಿ ಬದಲು ಅಂತಿರೋದ್ರಿಂದ ಇದು ಮಾಠರ ಕೃತೆಯೇ ನ ಪರಮಾತ್ಮನ ದರ್ಶನ ಮಿತ್ತಿಕೆಯನ್ನ ದರ್ಶನಕ್ಕೇನು ಬೇಡ ಅಂತ ಆಯಿತು, ಏನು ಅನುಗ್ರಹ ಬೇಕಾಗಿಲ್ಲ. ಅವನೇನು ವಾದ ಮಾಡಿದ್ದ ಕರ್ಮ ಸಾಕು ದೇವರೇ ಆಗ್ಬೇಕು ಅಂತ ಕೇಳಿದ್ದ. ಕರ್ಮ ಫಲಪ್ರದ ಅಂತ ಹೇಳಿದ್ದಲ್ಲ, ಈ ಭಕ್ತಿ ಮೋಕ್ಷ ಕೊಡುತ್ತೆ ದೇವರೇ ಆಗ್ಬೇಕು ಅಂತ ಆಯ್ತಾ? ಈ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಸಷ್ಟೇಷ ಆತ್ಮ ಬ್ರಹ್ಮಧಾಮ ಇತಿ ಕೃತೇ, ಅದಕ್ಕೆ ಹೇಳ್ತಾರೆ ಪರಮಾತ್ಮ ತೋರಿಸಿದ್ರೆ ಮುಕ್ತಿನೇ ಹೊರತು ಭಕ್ತಿಯಿಂದ ಅಲ್ಲ ಅಂತೇಳಿ ಪಾತ್ರ ಹೇಳ್ತಾರೆ. ಕಥಂ ತರ್ಹಿ ಏಷಾ ಶ್ರುತಿ, ಹಾಗೆ ಈ ಶ್ರುತಿ ಯಾಕೆ ಹಾಗೆ ಹೇಳಿತು, ಭಕ್ತಿಯಿಂದಲೇ ಮುಕ್ತ ಅಂತ ಯಾಕೆ ಹೇಳಿತು? ಅದಕ್ಕೆ ಹೇಳ್ತಾರೆ ಓಂ ಪರೇ ರಚ ಶಬ್ದಸ್ಯ ಆತಿಥ್ಯಂ ಭೂಯಸ್ವಾಸ್ತು ಅನುಬಂಧ. ಓ ಪರಮಾತ್ಮ ಇವ ಏವಂ ಭಕ್ತ್ಯಾ ದರ್ಶನಂ ಪ್ರಾಪ್ಯ. ಅದಕ್ಕೆ ಅರ್ಥ ಹೇಳ್ತಾರೆ, ಭಕ್ತಿಗೆ ಭಕ್ತಿನೇ ಮೋಕ್ಷ ಕೊಡಿಸುತ್ತೆ, ಭಕ್ತಿನೇ ದರ್ಶನ ಕೊಡಿಸುತ್ತೆ. ಏನಂತ ಅಂದರೆ ಪರಮಾತ್ಮ ಏನೂ ಪರಮಾತ್ಮ ಭಕ್ತಿಯ ದರ್ಶನ ಪ್ರಾಪ್ಯ, ಭಕ್ತಿ ಮಾಡಿದವರಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟು ಮುಕ್ತಿಂ ದದಾತೀತಿ ಪ್ರಧಾನ ಸಾಧನತ್ವ ಭಕ್ತಿ ಕರಣತ್ವೇನ ಉಚಿತ. ಅರ್ಥ ಆಯ್ತಾ? ಭಕ್ತಿ ಮಾಡಿದವರಿಗೆ ಪರಮಾತ್ಮ ದರ್ಶನ ಕೊಟ್ಟು ಮುಕ್ತಿ ಕೊಡ್ತಾನೆ. ಆದ್ದರಿಂದ ಭಕ್ತಿ ಪ್ರಧಾನ ಸಾಧನ ಅಂತ ಅರ್ಥನೇ ಹೊರತು ದೇವರು ಪ್ರಸಾದ ಬೇಡ ಅಂತ ಅದಕ್ಕೆ ಅರ್ಥ ಅಲ್ಲ. ಅಥವಾ ದೇವ್ರ ಪ್ರಸಾದ ಬೇಡ ಅಂತ ಅರ್ಥ ಅಲ್ಲ, ಏನಂದ್ರೆ ಮಾಡೇ ಮಾಡ್ತಾರೆ. ಭಕ್ತಿ ಕೊಟ್ಟ ಅಂದರೆ ಅರ್ಥ ಏನಕ್ಕೆ ಅನುಗ್ರಹ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಇಲ್ಲ ಅದನ್ನು ಭಕ್ತಿ ಬರಲೇ ಇಲ್ಲ, ದುರ್ಯೋಧನ ಮುಂದೆ ನಿಂತುಕೊಂಡು ಭಕ್ತಿ ಬರಲಿಲ್ಲ, ಯಾಕೆ ಪ್ರಸಾದ ಮಾಡಿಲ್ಲ. ಸೊ ಸರಿಯಾದ ಭಕ್ತಿ ಬಂತು ಅಂದ್ರೆ ಏನರ್ಥ? ಅನುಗ್ರಹ ಇದೆ. ಸೊ ತೀರ್ಪೋರ ಭಕ್ತಿಯಿಂದ ಬುದ್ಧಿ ಅಂತ ಹೇಳಿ ಅನುಗ್ರಹ ತನ್ನ ಮುಖ್ಯ ಆಯ್ತು. ಈಗ ಅನುಗ್ರಹದ ಮುಖ್ಯ ಆಯ್ತಾ? ಈಗ ಆರು ದಿವಸ ಹೇಳಬೇಕು. ಪರಮಾತ್ಮ ಏವನು ಸತ್ಯ ದರ್ಶನ ಪ್ರಾಪ್ತ ಮುಕ್ತಿಂ ದದಾತೀತಿ ಪ್ರಧಾನ ಸಾಧನತ್ವ ಭಕ್ತಿ ಕರಣತ್ವೇನ ಉಚ್ಯತೆ. ಮಾಯಾವೈಭವೇಕ ಇನ್ನೊಂದು ಗ್ರಂಥ, ಮಾಯಾವೈಭವ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳುತ್ತಿದ್ದಾನೆ ಭಕ್ತಿಸ್ತ ಪರಮೋ ವಿಷ್ಣು ಅಯೇ ವೈನಂ ವಶಂ ನಯೇತ್ ಅಯೈವ ದರ್ಶನ ಜ್ಞಾತ ಪ್ರದ್ಯಾನ್ ಮುಕ್ತಿಮೇತಯ ಸ್ನೇಹಾನುಬಂಧೋ ಯಸ್ತಸ್ಮಿನ್ ಬಹುಮಾನ ಪುರಸ್ಸರ ಭಕ್ತಿರಿತ್ಯತೆ ಸೈವ ಶರಣಂ ಪರಮೀಶಿತು. ನೋಡಿ, ಭಕ್ತಿ ಕೊಡುತ್ತೆ ಅಂದರೆ ಭಕ್ತಿ ಒಳಗಿದ್ದು ದೇವರೇ ಕೊಡ್ತಾನೆ ಅಂತ ಅರ್ಥ. ಭಕ್ತಿ ಅಂದರೆ ತೀರ್ಥ ಪುಣ್ಯ, ಒಂದು ತೀರ್ಥ ನಮ್ಮನ್ನು ಪವಿತ್ರ ಮಾಡುತ್ತೆ ಅಂತ ಏನರ್ಥ? ತೀರ್ಥದೊಳಗೆ ಇರೋ ದೇವರ ಸನ್ನಿಧಾನ ಪವಿತ್ರ ಮಾಡುತ್ತೆ ಅಂತ ಅರ್ಥ, ಗೊತ್ತಾಯ್ತಾ? ಭಕ್ತಿ ಮೋಕ್ಷ ಕೊಡುತ್ತೆ ಅಂದರೆ ಭಕ್ತಿಯೊಳಗಿರ್ತಕ್ಕಂಥ ಪರಮಾತ್ಮ ಮೋಕ್ಷ ಕೊಡುತ್ತಾನೆ ಅಂತ ಅರ್ಥ, ಗೊತ್ತಾಯ್ತಾ? ಭಕ್ತಿಸ್ಥ ಪರಮೋ ವಿಷ್ಣು ತಯೈವೈನಂ ವಶಂ ಮೈ. ಅದರಿಂದನೇ ಪರಮಾತ್ಮ ಭಕ್ತಿ ಕೊಟ್ಟು ಅದರಿಂದ ವಶನ ಆಗ್ತಾನೆ ಹೊರತು ಭಕ್ತಿ ಮೆಕ್ಯಾನಿಕಲಿ ಕೊಡೋದಿಲ್ಲ. ದೇವತೆಗಳು ಅದರೊಳಗೆ ಮತ್ತೆ ಪರಮಾತ್ಮ, ಅದರೊಳಗೆ ಮತ್ತೆ ಪರಮಾತ್ಮ ಇರಲೇಬೇಕು ಇದರ ಸಾಧ್ಯ ಇದೆ. ತಯೈವ ದರ್ಶನಂಯಾತ ಪ್ರಪಂಚಾ ಮುಕ್ತಿ ನೇತೈ. ಆ ಒಡೆಯಿರ್ತಕ್ಕಂಥ ರೂಪದಿಂದ ದರ್ಶನವನ್ನು ಕೊಟ್ಟು ಮುಕ್ತಿ ಕೊಡ್ತಾನೆ ಹೊರತು ಬೇರೆ ಅಲ್ಲ. ನಿಹಾನುಬಂಧೋ ಯಹ ತಸ್ಮಿನ್ ಬಹುಮಾನ ಪುರಸ್ಸರ ಭಕ್ತಿ ರೀತಿ ಉಚ್ಯತೆ. ಭಕ್ತಿ ಅಂದರೆ ಏನು? ನೇಹಾನುಬಂಧ ಯಹ ತಸ್ಮಿನ್ ಬಹುಮಾನ ಪುರಸ್ಸರ, ಬಹುಮಾನ ಪುರಸ್ಸರ ಮಹತ್ಯ ಜ್ಞಾನಪೂರ್ವಕ್ಕೂ ಸ್ನೇಹಾನುಬಂಧ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಎರಡು ಸೇರಿದರು, ಮಹತ್ಯ ಜ್ಞಾನ ಪ್ಲಸ್ ಸ್ನೇಹ ಎರಡು ಕಂಬೈನ್ ಆದಾಗ ಏನಂತ ಕರೆದನ ಭಕ್ತಿ ಅಂತ ಕರೀತಾರೆ. ಭಕ್ತಿ ರೀತಿ ಶೈವ ಕರಣಂ ಕರವೀಹಿತು, ಅದೇ ಪರಮಾತ್ಮನ ಸತ್ಯನೆ ಅತ್ಯಂತ ಶ್ರೇಷ್ಠ ಸಾಧನ ಯಾವುದು? ಭಕ್ತಿ. ಇತಿ ಸರ್ವಶಬ್ದಾನಾಂ ಬ್ರಹ್ಮಣಿ ಪ್ರವೃತ್ತೆ ಸ್ಯ. ನೋಡ್ಕೊಟ್ಟು ಯಾವುದಾದ್ರೂ ಒಂದು ಕಡೆಗೆ ಇದರಿಂದ ಮುಕ್ತಿ ಅದರಿಂದ ಮುಕ್ತಿ ಅಂದ್ರೆ ಏನರ್ಥ ಅಂದರೆ ಸರ್ವಶಬ್ದವಾಚ್ಯ ಪರಮಾತ್ಮ ಆದ್ದರಿಂದ ಅದು ಸರ್ವಾದ್ರಿಂದ ಮುಕ್ತಿ ಅಂತೇನೆ. ಇನ್ನೊಂದು ಅರ್ಥ ಇದೆ ಗೊತ್ತಾಯ್ತಾ, ಭಕ್ತಿಯೊಳಗೆ ಇರ್ತಾರೆ ಅಂತ ಒಂದು ಅರ್ಥ, ಭಕ್ತಿ ಪ್ರಧಾನ ಸಾಧನ ಅಂತ ಇನ್ನೊಂದು ಅರ್ಥ, ಭಕ್ತಿ ಕೊಟ್ಟು ಅನುಗ್ರಹ ಮಾಡಿರ್ತಾನೆ ಅಂತ ಅರ್ಥ. ಇನ್ನೊಂದು ಅರ್ಥ ಅಂದರೆ ಭಕ್ತಿ ಎಂದು ಭಕ್ತಿ ಶಬ್ದವಾಚ್ಯನಾದ ಪರಮಾತ್ಮ ಕೊಟ್ಟುಕೊಡ್ತಾರೆ. ಸರ್ವಶಬ್ದವಾಚ್ಯ ತೆಗೆದು ಇರೋದ್ರಿಂದ ಅದು ಮಾಡ್ಕೊಂಡು ಸರ್ವಶಬ್ದಾನಾಂ ಬ್ರಹ್ಮಣಿ ಪ್ರವೃತ್ತೆ ಜೀವಾಂಶಾನಾಂ ಉಪತ್ಪತ್ತೇ ನಾನಾದಿ ಯೋಗ್ಯತಾಪೇಕ್ಷಾ ನಮಂತವ್ಯಂ ಸುತಃ ಜೀವಾಂಶಾನಾಂ ಪೃಥಕ್ ಉತ್ಪತ್ತೇ ನಾನಾದಿ ಯೋಗ್ಯತಾ ಅಪೇಕ್ಷಾ ಇತಿ ನಮಂತವ್ಯಂ ಸುತಃ ಓಂ ಏಕ ಆತ್ಮನಃ ಶರೀರೇ ಭಾವಾ ಅಂಶಾಂಶಿನೋ ಏಕತ್ವಮೇವ ಅಂಶಿ ಕರ್ಮ ನಿಂದಿತ ಶರೀರೇ ದೇವ ಅಂಶಸ್ಯ ಭಾವಾ ಹೇಳ್ತಾರೆ. ಜೀವಾಂಶಾನ ಪೃಥಕ್ ಉತ್ಪತ್ತೇ, ಜೀವರ ಅಂಶಗಳೆಲ್ಲ ಪ್ರತ್ಯೇಕ ಪ್ರತ್ಯೇಕ ಹುಟ್ಟು ಹುಟ್ಟುತ್ತಾರೆ ಅಂದರೆ ನ ಅನಾರೋಗ್ಯತಾ ಅಪೇಕ್ಷ, ಅನಾರೋಗ್ಯತೆ ಇಲ್ಲ ಅನಾರೋಗ್ಯತೆ ಅಂತ ಹೇಳ್ತಿರೋದು. ಜೀವ ಹುಟ್ಟದಾಗಿನ ಮೇಲೆ ಏನಂತಾಯ್ತು ಅಲ್ಲಿಗೆ? ಜೀವನೇ ಅನಾದಯ ಇಲ್ಲ ಅಂತ, ಜೀವನೇ ಅನಾದಯ ಇಲ್ಲ ಅಂದರೆ ಅನಾರೋಗ್ಯತೆ ಎಲ್ಲಿಂದ ಬಂತು ಅಂತ ಕೇಳ್ತ. ಜೀವನೇ ಅನಾದಿ ಅಲ್ಲದ ಮೇಲೆ ಅನಾರೋಗ್ಯತೆ ಎಲ್ಲಿಂದ ಬಂತು ಹೇಳ್ತಾರೆ? ಹಾಗಲ್ಲ ಅರ್ಥ, ಯಾಕೆಂದ್ರೆ ಹೆಸರು ಪ್ರಶ್ನೆ ಮಾಡ್ತಿರ್ತಾರೆ. ದೇವರು ಜೀವನ ಹುಟ್ಟಿಬಿಟ್ಟಿದ್ದಾನೆ, ಸೊ ಅವನು ತಾರತಮ್ಯಗಳು ಅವನೇ ಹುಟ್ಟಿಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತೀವಲ್ಲ, ಅವ್ರಿಗೆ ಜೀವನಿಗೆ ಹುಟ್ಟಿದೆ ತಿಳ್ಕೊಂಡ್ಬಿಟ್ಟಿದ್ದ ಅದಲ್ಲ ಅರ್ಥ. ಏಕ ಆತ್ಮನೇ ಆತ್ಮನ ಶರೀರೇ ಭಾವಾತು ಅಂಶಾಂಶಿ ನೋಹೋ ಏಕತ್ವಮೇವ ಅಂಶ ಮತ್ತು ಅಂಶಿ. ಉದಾಹರಣೆಗೆ ಇಂದ್ರ ದೇವರಿದ್ದಾರೆ, ಅರ್ಜುನನಾಗಿ ಹುಟ್ಟಿದ್ದಾರೆ, ಅರ್ಜುನ ಹೊಸ್ತಾಗಿ ಹುಟ್ಟಿಬಿಟ್ಟ ಅಂತ ತಿಳ್ಕೋಬಾರದು. ಇಂದ್ರದೇವರ ಅನಾದಿ ಅರ್ಜುನ ಸಾದಿ ಅಂತ ಅರ್ಥ ಅಲ್ಲ, ಆ ಇಂದ್ರದೇವರೇ ಅರ್ಜುನ. ಇಂದ್ರದೇವರ ಅನಾದಿ ಆದ್ದರಿಂದ ಅರ್ಜುನ ಏನಾದಾಗಾಯ್ತು ಈಗ ಅನಾದಿ, ಯಾಕೆ ಯೋಗ್ಯತೆ ಅಕೌಂಟ್ ಆಗೋದ್ರಿಂದ ಇವನಲ್ಲಿ ವೈದಾರ ಅಕೌಂಟ್ ಇಟ್ಟರು ಕೂಡ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಇನ್ಕೌಂಟ್ ಮಾಡ್ತಾರೆ. ನೀವು ವೈದಾರ ಅಕೌಂಟ್ ಇಟ್ಟಿದ್ದೀರಿ ಒಂದು ಹೆಸರಿನಲ್ಲಿ, ಅವ್ರು ಟ್ಯಾಕ್ಸ್ ಒಟ್ಟಿಗೆ ಅಂತ ಹಾಕ್ತಾರೆ ಹಾಕ್ತಾರೆ. ಈಗ ಎಲ್ಲ ಸೇರಿ ಟ್ಯಾಕ್ಸ್ ಹಾಕ್ತಾರೆ ಒಂದು ಒಂದೊಂದು ಕಾಲ, ಯಾತಕ್ಕೆ ಅಂತ ಕೇಳಿದರೆ ಎಲ್ಲರಿಗೂ ಒಬ್ಬನೇ ಹರಿತಕ್ಕೆ ಯಾರು ನಿಯಮದಲ್ಲಿರುತ್ತೋ ಅವರಿಗೆ ಅಕೌಂಟ್ ಅವ್ರಿಗೆ ಹೋಗುತ್ತೆ. ಅದೇ ರೀತಿಯೇ ಅರ್ಜುನ ಆ ವಾಡಿ ಎಷ್ಟೇ ರೂಪ ತಗೊಂಡಿದ್ದೆ, ಮೂರು ರೂಪ ಯಾವುದು? ಇಂದ್ರ, ಅದು ಅರಾಧ ಆ ಚೇತನ ಬೇಕು ಅನಾದಿ ಯೋಗ್ಯತೆ ಅಂಬ ಇದ್ದೇ ಇದೆ. ಅರ್ಥ ಆಯ್ತಾ? ಈಗ ನಮ್ಮ ಪ್ರಶ್ನೆ ಹೇಗಾಯಿತು ಅಂದರೆ, ಈಗ ನಾವು ಹುಟ್ಟು ಬಂದಿದ್ದೇವೆ, ಅದು ಹುಟ್ಟು ಬಂದಿದ್ದರೆ ನಮಗೆ ಅನಾದಿ ಯೋಗ್ಯತೆ ಅಂತ ಕೇಳಿದರೆ ದೇಹ ಈಗಿಂದ ಆದರೂ ಕೂಡ ಜೀವ ಮತ್ತಿಂದ ಇರ್ತಾರೆ, ಅನಾದಿ ಆಗಿರ್ತಾರೆ, ಬೇರ್ಕೋರ್ ಅನಾದಿ ಯೋಗ್ಯತೆ ಅನ್ನೋದಿದೆ. ಅಂಶಿ ಕರ್ಮ ನಿರ್ಮಿ ಇದೆಲ್ಲ ಬೇರೆ ಮತದಲ್ಲಿಲ್ಲ, ಇವೆಲ್ಲ ಕೂಡ ಗಾಡ್ ಕ್ರಿಯೇಟ್ ಎವ್ರಿಥಿಂಗ್ ಅಂತ ಕ್ರಿಶ್ಚಿಯಾನಿಟಿ ಪ್ರಕಾರ ಇನ್ ದಿ ಬಿಗಿನಿಂಗ್ ನಥಿಂಗ್ ಎಕ್ಸಿಸ್ಟೆಡ್ ಅಂತ, ಏನೂ ಇರಲಿಲ್ಲ, ಜೀರೋ. ಗೊತ್ತಾಯ್ತಾ? ಆಮೇಲೆ ಏನಾಯಿತು? ಗಾಡ್ ಸೆಟ್ ಲೆಟ್ ದೇರ್ ಬಿ ಲೈಟ್ ಅಂತ, ಲೈಟ್ ಬರಲು ಶುರುವಾಯಿತು, ಎಲ್ಲ ಗಾಡ್ ತಂದ. ಹಾಗಿದ್ರೆ ಏನಾದರೂ ಗೊತ್ತ, ದೇವ್ರ ಕೆಟ್ಟದ್ದು ದೇವ್ರ ಸೃಷ್ಟಿ ಮಾಡಿದ ಅಂತ, ದೇವ್ರ ಇಲ್ಲಿ ಕೆಟ್ಟದಿದ್ದಿಲ್ಲ ಪಾಪ, ದೇವ್ರ ಸೃಷ್ಟಿ ಮಾಡಿ ನಮ್ಮ ಒಳಗೆ ಹಾಕಿ ಮೋಸ ಅಲ್ಲ, ದೇವ್ರ ಮೋಸ ಮಾಡಬೇಕಾಗಿಲ್ಲ. ಈಗ ದೇವ್ರಿಗೆ ಏನು ದೋಷ ಬಂತಲ್ಲಿ? ವೈಷಮ್ಯ ನೆಲಸುಂಡ ಎರಡು ಗೊತ್ತು, ಒಂದು ದೇವರು ಪಕ್ಷಪಾತ ಉಪಾರ್ಷಿಯಲ್ಲ, ದೇವ್ರ ಪಾರ್ಷಿಯಲ್ಲ ಅಂತ. ದೇವ್ರು ಇನ್ನೇನಾಗಿದ್ದಾನೆ ಮತ್ತೆ? ದೇವ್ರು ಏನಾಗಿದ್ದಾನೆ? ಅವನು ಕ್ರೂರಿ. ದೇವರು ಪಾರ್ಷಿಯಲ್ಲ, ದೇವರು ಕ್ರೂರಿ. ದೇವ್ರ ಪಾರ್ಷಿಯಲ್ಲಿ ಆಗ್ತಕ್ಕಾದ, ದೇವ್ರ ಪಾರ್ಷಿಯಲ್ಲಿ ಆಗ್ತಕ್ಕಾದ ಒಬ್ಬೊಬ್ಬರು ಒಂದಿದ್ದು ಹುಟ್ಟುಬಿಟ್ಟ ಪಾರ್ಷಿಯಲ್ಲ, ಅದಕ್ಕೆ ಅದು ದುಃಖ ಕೊಡ್ತಿದ್ದಾನೆ, ಅವನು ಕ್ರೂರಿ ಅಲ್ಲ, ಹೋಗ್ತಾನೆ. ಬಟ್ ನಮಗೆ ಸಮಸ್ಯೆ ಇಲ್ಲ, ಯಾಕೆ? ಸಾಪೇಕ್ಷತ್ವ ಅಂತೇಳಿ ಅನಾದಿ ಆದ್ದರಿಂದ ಅವ್ರು ಯೋಗ್ಯತೆ ನೋಡಿಕೊಂಡು ಮಾಡ್ತಾನೆ. ಅದು ದೋಷ ಇಲ್ಲ. ಕ್ರಿಶ್ಚಿಯಾನಿಟಿ ಹೋಗೋರೆಲ್ಲ ಯೋಚನೆ ಮಾಡ್ಬೇಕಂತ, ಮತಾಂತರ ಮಾಡ್ಕೋತೀವಿ ಅಂತಾರಲ್ಲ, ಏನು ಮತಾಂತರ ಮಾಡ್ಕೋತೀನಿ? ನೀವೀಗ ಒಳ್ಳೆ ಮತದಿಂದ ಕೆಟ್ಟ ಮತಕ್ಕೆ ಹೋಗ್ತೀವಿ, ಮತಾಂತರ ಏನಾದರೂ ಇದು ಸ್ಪಾಯ್ಲಿಂಗ್ ಯುವರ್ ಸೋಲ್ ಅಷ್ಟೇ, ಸ್ವಲ್ಪ ನಮ್ಮ ಸ್ವಲ್ಪ ತಿಳ್ಕೊಂಡು ಹೇಳಬೇಕು. ಅದಕ್ಕೆ ಯಾರಿಗೆ ಬೇಡ, ಹೆಸರು ಬೇಡ, ಮೊದಲೇ ದೇವ್ರು ಸೃಷ್ಟಿ ಮಾಡಿದ ಅಂತ ಹೇಳ್ತಾನೆ. ದೇವ್ರು ಸೃಷ್ಟಿ ಮಾಡಿದ ಅಂದಮೇಲೆ ಎಲ್ಲದಕ್ಕೂ ದೇವ್ರು ರೆಸ್ಪಾನ್ಸ್ ಇದೆ. ಅರ್ಥ ಆಯ್ತಾ? ಉದಾಹರಣೆ ನೋಡಿ, ರೆಸ್ಪಾನ್ಸಿಬಿಲಿಟಿ ಹೇಗೆ ಹಾಕ್ತೀವಿ ಅಂದರೆ, ಒಂದು ಕಾರ್ಪೆಟ್ ಅಂತ ಕರಿತೀವಿ, ಒಳ್ಳೆ ಚೇರ್ ಮಾಡಿಕೊಡಿ ಅಂತ ಹೇಳಿ ಅವ್ನು ಮಾಡಿಕೊಟ್ಬಿಡ್ತಾನೆ. ಹೋಗ್ತೇ ಸುಳ್ಳು ಅದೇ ಮಾಡ್ತೀವಿ. ಆಗ ನೀನು ನಮಗೆ ಲೆಕ್ಕ ಕೊಟ್ಟಿತ್ತು, ಯಾವುದಕ್ಕೋಸ್ಕರ ಕೊಟ್ಟಿದ್ದೇನು ಕೊಟ್ಟಿದ್ದೀನಿ? ಈಗ ಕೊಟೇಶನ್ ಕೊಟ್ಟಿರೋದು ಟೀ ಕೊಟ್ಟಿಗೆ ಹಾಕಿರೋದೆಲ್ಲ ಈ ಗಂತ್ರಿ ಊಟ ಹಾಕಿದ್ದೀನಿ, ತಪ್ಪಲ್ಲ ಅಂತ ಅರ್ಜು ಮಾಡ್ತೀವಿ. ಹೌದಲ್ಲ, ಅವ್ರು ರೆಸ್ಪಾನ್ಸಿಬಿಲಿಟಿ. ಬಟ್ ನಾವೇನು ಮಾಡಿದ್ವಿ, ನಾವೇ ಊಟ ಕೊಟ್ಟಿವಿ ಮಾಡಿ ಅಂತ ಹೇಳಿ ಕೆಟ್ಟೋಯ್ತು. ಊಟ ಚೆನ್ನಾಗಿ ಬರಲಿಲ್ಲ, ಏನಾಯ್ತು? ನಾವು ನೀವು ಕೊಟ್ಟು ಊಟ ಪ್ರಕಾರ ಮಾಡಿದ್ದೀನಿ ಅಂತ. ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವ್ನು, ಈಗ ಅವನಿಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ದೇವರು ಎಲ್ಲ ಮಾಡ್ತಾರೆ ಅಂದ್ಮೇಲೆ ದೇವ್ರ ರೆಸ್ಪಾನ್ಸಿಬಿಲಿಟಿ ಬಂತ. ಅರ್ಥ ಆಯ್ತಾ? ಈಗ ಅನಾದಿ ಯೋಗ್ಯತೆ ಒಪ್ಪಿಕೊಂಡ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಬರ, ಇದು ಬೇರೆ ಮಾರ್ಗದಲ್ಲಿ ಇಲ್ಲ. ತಿಳಿತಾ? ಜವಾಬ್ದಾರಿ ಹಾಕೋದು ಬೇರೆ, ನಾವು ಬರೀ ಇದು ಮಾಡೋದು ಬೇರೆ. ಇವತ್ತು ಎಲ್ಲ ದೇವರು ಮಾಡ್ತಾನೆ ಅಂತ ಹೇಳಿದಾಗ ಸ್ವರೂಪನೂ ದೇವರು ಮಾಡ್ತಾನೆ ಅಂತ ಹೇಳ್ಬಿಟ್ಟು ತಪ್ಪ. ಸ್ವರೂಪ ದೇವರು ಮಾಡೋದಿಲ್ಲ, ಸ್ವರೂಪ ದೇವರು ಪ್ರೊಟೆಕ್ಟ್ ಮಾಡ್ತಾನೆ ಹೊರತು ಅದು ಕ್ರಿಯೇಟ್ ಮಾಡೋದು. ಪ್ರೊಟೆಕ್ಟ್ ಮಾಡೋದು ಬೇರೆ, ಕ್ರಿಯೇಟ್ ಮಾಡೋದು ಬೇರೆ. ಕ್ರಿಯೇಟ್ ಮಾಡಿದ್ರೆ ದೋಷ ಬರುತ್ತೆ, ಪ್ರೊಟೆಕ್ಟ್ ಮಾಡಿದರೆ ಯೋಗ್ಯತೆ ತಕ್ಕಂತೆ ಪ್ರೊಟೆಕ್ಟ್ ಮಾಡ್ತಾನೆ. ಅರ್ಥ ಏನು ಮಾಡೋಕ್ಕೆ? ಓಂ ಅಂಶಿ ಕರ್ಮ ನಿರ್ಮಿತ ಶರೀರೇ ಎವ ಅಂಶಸ್ಯ ಭಾವ. ಅಂಶಿಯಾದ ಇಂದ್ರದೇವರು ಮಾಡಿದ ಕರ್ಮಕ್ಕನುಗುಣವಾಗಿ ಅರ್ಜುನ ದೇಹ ಬಂದಿದ್ದರಿಂದ ಗೊತ್ತಾಯ್ತಾ? ಅನಾದಿ ಕರ್ಮ ಬಂತು ಅದಕ್ಕೀಗ. ಅಂಶಿ ನಿರ್ಮಿತ, ಅಂಶಿ ಕರ್ಮ ನಿರ್ಮಿತ ಶರೀರೇ ಎವ ಅಂಶಸ್ಯ ಭಾವ. ಅದರಲ್ಲಿ ಅಂಶ ಬಂದಿರೋದ್ರಿಂದ ಅರ್ಜುನನಿಗೆ ಇಷ್ಟ ಅಂದರೆ ಕೂಡ ಇಂದ್ರನ ಹತ್ರ ಹೋಗಿ ಅಲ್ಲಿಂದ ಅಲ್ಲಿ ತಗೋಬೇಕು ನಾವು. ತಿಳಿತಾ? ಬರೀ ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ. ಓಂ ವ್ಯತಿರೇಕಃ ತದ್ಭಾವಭಾವಿತ್ವಾ ನಾ ತು ಉಪಲಬ್ಧಿವತ್ ಓಂ ಜ್ಞಾನಾಭಿಭೇದೇ ವಿದ್ಯಮಾನೇತಿ ನ ಅಂಶಾಂಶಿ ಪೃಥದ್ಭಾವ ಏವಾಸನಾದಿ ಭೋಗಾದಂಶಸ್ಯ ಪರಮಸಂಹಿತಾಯಾಂಶ ಜ್ಞಾನಾಭಿಭೇದೇ ವಿದ್ಯಮಾನೇತಿ ನ ಅಂಶಾಂಶಿ ಪೃಥದ್ಭಾವ ಏವ. ಜ್ಞಾನಾದಿ ಭೇದ ಇದ್ದರೂ ಕೂಡ ಅಂಶಾಂಶಿಗಳಿಗೇನಿಲ್ಲ, ಪೃಥದ್ಭಾವ ಯಾವುದೇ ಸೃಷ್ಟಿಲ್ಲ ಅಂತ ಕೇಳಿದರೆ ಉದಾಹರಣೆ ಅರ್ಜುನ ಕೆಲವು ಕೆಲಸ ಮಾಡ್ತಾನೆ, ಇಂದ್ರದೇವರ ಅವತಾರ. ಕೆಲವು ಕರ್ಮಗಳಿಗೆ ಇದಷ್ಟೇ ರೆಸ್ಪಾನ್ಸಿಬಿಲ್, ಮೂಲ ಅಲ್ಲ. ಬಟ್ ಒಟ್ಟಾಗಿ ಮಾತ್ರ ಎಲ್ಲ ರೆಸ್ಪಾನ್ಸಿಬಲ್ ಮೂರನೇ. ಅರ್ಥ ಆಯ್ತು? ಕೆಲವು ಹೇಳ್ತಾರೆ ಜ್ಞಾನಾದಿ ಭೇದೆ ವಿದ್ಯಮಾನಿಯಲ್ಲಿ ಅಂಶಾಂಶಿನೋ ಪೃಥದ್ಭಾವ ಇಲ್ಲ, ಅಂಶಾಂಶಿಗೆ ಪೃಥದ್ಭಾವ ಇಲ್ಲ. ಉದಾಹರಣೆಗೆ ಅರ್ಜುನ ವಿಶ್ವರೂಪ ಕಾಣಿಸ್ತೀವಿ, ಗೊತ್ತಾಯ್ತಿಲ್ಲ ಇಂದ್ರದೇವರಿಗೆ ಕಾಣಿಸ್ಕೊಂಬೋದಿಲ್ಲ, ಯಾರಿಗೆ ಕಾಣಿಸ್ಕೊಂತೀವಿ? ಅರ್ಜುನ ಕಾಣಿಸ್ಕೊಂತೇವೆ. ಬಟ್ ಅಕೌಂಟ್ ಇರೋದನ್ನ ಇಂದ್ರದೇವರಿಗೆ ಗೊತ್ತಾಯ್ತಾ? ಅಂಶಾಂಶಗಳಿಗೆ ಪೃಥದ್ಭಾವ ಇಲ್ಲ, ಆದರೆ ಜ್ಞಾನಾದಿ ಭೇದ ಇದೆ. ಅರ್ಜುನ ಇಂದ್ರದೇವರಿಗೂ ಸಿಗದೇ ಇದ್ದ ಅಡ್ವಾಂಟೇಜ್ ಅರ್ಜುನವರೆಗೂ ಸಿಕ್ತು. ಯಾಕೆ ಸಿಕ್ತೇನೆ? ಅದ್ರದ್ದು ಸ್ಪೆಷಲ್ ಅಡ್ವಾಂಟೇಜ್ ಯಾಕೆ ಸಿಕ್ತು? ನರನ ಆವೇಶ ಸಿಕ್ಕಿದ್ದು, ಭೀಮನ ತಮ್ಮನಾಗಿದ್ದು, ಎಲ್ಲ ಪಾಯಿಂಟ್ ಸೇರ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಇದ್ರ ಕವಿಲ್ಲ. ಸೊ ಯಾವುದೇ ಇದು ಬೆಟರ್ ಆಯ್ತು, ಈಗ ಇದು ಬೆಟರ್ ಆಗಿದೆ ಕಲಿತಾನೆ. ಬಟ್ ಅಕೌಂಟ್ ಇರೋದು ಅದಕ್ಕಾದ್ರೂ ಕೂಡ ಮೇಲ್ನೋಟಕ್ಕೆ ಇಂದ್ರ ಸಿಗದಿದ್ದ ಸಾಕೆ ಅರ್ಜುನ ಸಿಗಿ. ಆದರೆ ಅಂಶಾಂಶಿಯಲ್ಲಿ ಮಾತ್ರ ಏನಿಲ್ಲ, ಪೃಥದ್ಭಾವ ಇಲ್ಲ. ಪೃಥದ್ಭಾವ ಅಂದರೆ ಭೇದ, ಭೇದ ಇಲ್ಲ. ತದುಪಾಸನಾದಿ ಭೋಗಾದ ಅಂಶಸ್ಯ. ಅಂಶ ಅನ್ನೋದು ಏನು ಮಾಡಿರ್ತಾನೆ, ಉಪಾಸನೆ ಮಾಡಿರ್ತಾನೆ ಸ್ಪೆಷಲ್. ಅರ್ಜುನ ಕೇಳ್ಕೊಂಡ, ಏನಂತ ಕೇಳ್ಕೊಂಡ, ಶಿಷ್ಯ ಸ್ನೇಹಂ ಚಾದಿ ಮಾಂ ಪಾಂ ಪ್ರಪನ್ನ ಕೇಳ್ಕೊಂಡ. ಅಲ್ಲಿ ವಿಶ್ವರೂಪ ತೋರಿಸಿ ಅವ್ರು ಗೀತಾ ಹೇಳಿದ. ಇದು ಆ ಕರ್ಮಕ್ಕೆ ಬಂದ ಸ್ಥಳ ಇದೆ, ಅಂಶಕ್ಕೆ ಸಿಕ್ಕ ವಿಶೇಷ ಭಾಗ್ಯ ಇದೆ. ಆ ಅಂಶ ಮಾತ್ರ ಅಕೌಂಟ್ ಅಲ್ಲಿ ಹೋದರೂ ಕೂಡ ಆ ಕಾಲದ ಕಂಡಿದ್ದೆ ಯಾರಿಗೆ ವಿಶೇಷವಾಗಿ ಅರ್ಜುನ ಯಾರಿಗೆ ಅದೇ ಆಗ್ತದೆ ಅಂತ ಹೇಳಿ ಪಾಪ ಮುನ್ನೆಲ್ಲೇ ಬರೋದಕ್ಕೆ ಆಗ್ತದೆ. ಜಸ್ಟ್ ಉಪಾಸನೆ, ಜಸ್ಟ್ ಅಡ್ವಾಂಟೇಜ್ ತಗೊಂಡ್ರೆ ಇಷ್ಟಕ್ಕೆ ಮಾತ್ರ ಬರುತ್ತೆ, ಗೊತ್ತಾಯ್ತಾ? ಈ ಶರ್ಟ್ ಒಳ್ಳೆ ಶರ್ಟ್ ಹಾಕೊಂಡಿದ್ದ ಕೊಡೋದು ಚೆನ್ನಾಗಿತ್ತು. ಬಟ್ ವ್ಯಕ್ತಿ ಅವನೇ, ವ್ಯಕ್ತಿ ಚೇಂಜ್ ಆಗಿಲ್ಲ. ಬಟ್ ಡ್ರೆಸ್ ಭಾರಿ ಚೆನ್ನಾಗಿದೆ ಅಂತ ಹೇಗೆ ಹೇಳ್ತಾನ, ಈ ಡ್ರೆಸ್ಸಲ್ಲಿ ಭಾರಿ ಚೆನ್ನಾಗಿ ಕಳಿಸಿ ಅಂತ ಹೇಗೆ ಹೇಳ್ಬೇಕು? ಆ ಥರ ಡಿಫ್ರೆನ್ಸ್ ಇದೆಯೇ ಹೊರತು ಮೂಲತಃ ಅಲ್ಲಿ ಏನೇ ಹಾಕೊಂಡಿದ್ರು ವ್ಯಕ್ತಿ ಯಾರು? ಅವನೇ. ಯಾವ ಡ್ರೆಸ್ ಹಾಕೊಂಡ್ರು ವ್ಯಕ್ತಿ ಅವನೇ. ಈ ಡ್ರೆಸ್ ಚೆನ್ನಾಗಿದೆ ಅಂತ ಹೇಗೆ ಹೇಳ್ತೀವೋ ಅರ್ಜುನ ಸಾಧನೆ ಹಾಗಾಯಿತು. ಇಂಥ ಒಂದು ಮೈನರ್ ವ್ಯತ್ಯಾಸ ಹೇಳ್ತೇವೆ ಹೊರತು ಮೇಜರ್ ವ್ಯತ್ಯಾಸ ಇದೆ. ಆಯ್ತು ಆಯ್ತು, ಅಲ್ಲ ಹೇಳ್ತಾ ಹೇಳಿ ಇಲ್ಲಿಂದ ಆಯ್ತು ಅದು ಇಂದ್ರನಿಗೂ ಆಗ್ತದೆ ಇಲ್ಲ ಅಂತಲ್ಲ. ಬಟ್ ಇಲ್ಲಿಂದ ಹೊರತದ್ದು ಥ್ರೂ ಈ ರೂಪದಿಂದ ಅಲ್ಲಿ ಹೋದ್ರು ಅರ್ಜುನಗಾಗಿ ಅಲ್ಲಿಂದ ಹೋದ್ರು. ಇವತ್ತು ತಲೆನೋವಾಗೋದು ಬೇರೆ, ಈ ಕಾಲ್ನೋವಾಗಿ ತಲೆ ಬರೋದು ಬೇರೆ. ಕಾಲ್ನೋವಾಗಿದೆ ಅದೇ ಹೆಡೆಕ್ ಅಂತ, ಅದು ಬೇರೆ ಹೆಡೆಕ್. ಆ ಥರ ವ್ಯತ್ಯಾಸ ಇದೆ, ಆ ಥರ ವ್ಯತ್ಯಾಸ ಅಂತ ಒಪ್ಕೊಂಡ್ರಿ. ಈಗ ಜ್ಞಾನಾದಿ ಭೇದೆ ವಿದ್ಯಮಾನೀತಿ, ಜ್ಞಾನ ಮೊದಲಾದವರು ಭೇದ ಇದ್ರೂ ಕೂಡ ನಾ ಅಂಶಾಂಶನೋ ಪುನರ್ಭಾವ ಇದೆ, ಅಂಶಾಂಶಗಳಿಗೆ ಭೇದ ಇಲ್ಲ. ನಾನು ಹೇಳಿದ ಡ್ರೆಸ್ ಚೇಂಜ್ ಇದೆ ಒಪ್ತೀವಿ, ಬಟ್ ವ್ಯಕ್ತಿ ಚೇಂಜ್ ಆಗಿದೆ. ನಮ್ಮ ಆರ್ಗ್ಯುಮೆಂಟ್ ಈ ರೀತಿ ಅಲ್ಲ, ಸೇಮ್ ಪರ್ಸನ್ ಆದ್ರೆ ಡ್ರೆಸ್ಸು ಚೇಂಜ್ ಆಗಿಲ್ಲ, ಪ್ರತ್ಯಕ್ಷ ವಿರೋಧ ಅದು ಹೋಗ್ತಾನೆ, ಪ್ರತ್ಯಕ್ಷ ವಿರುದ್ಧ ತಾನೆ ಆ ಮಾತಾಡಿದೆ. ಆದರೆ ವ್ಯಕ್ತಿ ಚೇಂಜ್ ಆಗಿದ್ದಾನೆ ಅಂದ್ರೆ ಪ್ರತ್ಯಕ್ಷ ವಿರುದ್ಧನೇ, ಮತ್ತೆ ಡ್ರೆಸ್ ಚೇಂಜ್ ಆಗಿಲ್ಲ ಅಂತಾನೆ ಒಪ್ಪಾಗಿಲ್ಲ ಆಗಿದೆ, ಬಟ್ ವ್ಯಕ್ತಿ ಚೇಂಜ್ ಆಗಿಲ್ಲ. ಈ ವ್ಯತ್ಯಾಸ ಕಾಣ್ತೀವೋ ಇಲ್ವೋ? ಈ ವ್ಯತ್ಯಾಸ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ಅಂಶಾಂಶಗಳ ಭೇದಕ್ಕೆ ಕೌಂಟ್ ಆಗೋದು. ಬರ್ತಾ ಇತ್ತಾ? ಅದನ್ನು ಒಪ್ಕೊಂಡು ಜ್ಞಾನಾದಿ ಭೇದ ಇದ್ರೂ ಕೂಡ ಅಂಶಾಂಶಗಳಿಗೆ ಭೇದ ಇಲ್ಲ. ತದುಪಾಸನಾದಿ ಭೋಗಾದಂಶ್ಯ, ಯಾಕೆ ಇದರ ಉಪಾಸನೆಗಳೆಲ್ಲ ಅಂಶಕ್ಕೆ ಬಂದು ಮುಂದೆ ಅಂಶಿಗೆ ಹೋಗಿ, ಅದು ಡೈರೆಕ್ಟ್ ಇಂಡೈರೆಕ್ಟ್ ಅಷ್ಟೇ ಡಿಫರೆಂಟ್. ಪರಮಸಂಹಿತಾಯಾಂಶ, ಪರಮಸಂಹಿತಾಯಾಂಶ, ಇನ್ನು ನಮ್ಮದೇ ನೋಡಿರಬೇಕಾದ್ರೆ ಸೇಮ್ ಕರೆಂಟೇ, ಕನೆಕ್ಷನ್ ಬೇರೆ ಅಂದ್ರೆ ಸೇಮ್ ಕರೆಂಟ್ ಕನೆಕ್ಷನ್ ಬೇರೆ. ಕನೆಕ್ಷನ್ ಬೇರೆ ಆಗಿದ್ದಕ್ಕೆ ಏನಾಯಿತು? ಇಲ್ಲಿ ಕರೆಂಟ್ ಹೋದ್ರೆ ಅಲ್ಲಿ ಹೋಗಿಲ್ಲ, ಒಂದೇ ಆಗಿದ್ರೆ ಏನಾಗ್ತಿತ್ತು? ಎರಡು ಹೋದ್ರು, ಮೇನ್ ಸಪ್ಲೈ ಒಂದು ಕಡೆಯಿಂದನೇ ಇಲ್ಲಿ ಡೀಲಿಂಗ್ ಮಾಡಿದ್ದೆ. ಈ ಡೀಲಿಂಗ್ ಮಾಡಿದ್ದಕ್ಕೋಸ್ಕರ ಇಲ್ಲಿ ಹೋಗಿದೆ, ಇಲ್ಲಿ ಹೋಗಿಲ್ಲ, ಇಲ್ಲಿ ಇದೆ, ಇಲ್ಲಿ ಅಲ್ಲಿ ಹೋಗಿದೆ, ಆ ಥರ. ಹಾಂ, ಸೇಮ್ ಮನೆ ಮನೆ ಮಾಡ್ಕೊಂಡ್ಬಿಡ್ತೀವಿ ನಾವು ಎಷ್ಟೋ ಸಲ, ಒಂದು ಫ್ಯಾನಿಗೆ ಇದಕ್ಕೆ ಹೊಡಿಕೆ ಕೊಟ್ಬಿಡ್ತಾರೆ ಕರೆಂಟ್. ಅವಾಗ ಏನಾಗುತ್ತೆ? ಫ್ಯಾನ್ ಹಾಕಿದ್ರೆ ಅದು ಬರುತ್ತೆ, ಲೈಟ್ ಹಾಕಿದ್ರೆ ಫ್ಯಾನ್ ಬರುತ್ತೆ, ಫ್ಯಾನ್ ಹಾಕಿದ್ರೆ ಲೈಟ್ ಬರುತ್ತೆ. ಅವಾಗ ಬೇಜಾರು ಬರುತ್ತೆ, ಚಳಿಗಾಲದಲ್ಲಿ ಫ್ಯಾನ್ ಬಂದ್ರೆ ಬಂದಿದ್ದಾಗ ಬೆಳಕಬೇಕು, ಫ್ಯಾನ್ ಬೇಡ, ಏನು ಮಾಡ್ತಾರೆ? ಕರೆಂಟ್ ಚೇಂಜ್ ಮಾಡೋದು ಬೇಕಿರುತ್ತೆ, ಸರಿ ಸರ್? ಕರೆಂಟು ಮನೆ ಬಿಲ್ ಬರೋದಲ್ಲ, ಏನು ಚೇಂಜ್ ಮಾಡಿ ಬಿಲ್ ಏನು ಹೆಚ್ಚು ಕಡಿಮೆ ಆಗಲ್ಲ, ಬಿಲ್ ಬರೋದು ಜಾಯಿಂಟ್ ಹಾಕಿದ್ರೆ ಬರುತ್ತೆ, ಒಂದು ಹಾಕಿದ್ರೆ ಬರುತ್ತೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಿದೆ ನಿಮಗೀಗ? ಬೇಕಾದ್ರೆ ಬರೀ ಲೈಟ್ ಹೋಗ್ಬೋದು, ಬರೀ ಫ್ಯಾನ್ ಹೋಗ್ಬೋದು, ಎರಡು ಸೇರಿಬಿಟ್ಟಾಗ ಅಡ್ವಾಂಟೇಜ್ ಇರ್ತದೆ. ಮತ್ತೆ ಸೊ ಬಿಲ್ಗೆ ಅಫೆಕ್ಟ್ ಆದರೆ ಹೋಗ್ಬೇಕು ಕೂಡ, ಇದಕ್ಕೆ ಅಫೆಕ್ಟ್ ಆಗುತ್ತೆ, ಇದನ್ನು ಒಪ್ತೇವೆ ನಾವು. ಬಟ್ ಇದು ಯಾವುದಕ್ಕೆ ಉಂಟಾಗೋದಿಲ್ಲ ಅಂದರೆ ಅದ್ವೈತಕ್ಕೆ ಉಂಟಾಗೋದಿಲ್ಲ. ಈ ವ್ಯತ್ಯಾಸ ಇಟ್ಕೊಂಡು ಏನು ಹೇಳೋದಕ್ಕೆ ಹೋಗ್ಬಾರ್ದು ನೀವು? ಅದ್ವೈತ ಹೇಳೋದಕ್ಕೆ ಹೋಗ್ಬಾರ್ದು, ಅಥವಾ ಅರ್ಜುನ ಇದನ್ನೇ ಅಲ್ಲ ಅಂತಲೇ ಹೇಳ್ಬೋದು. ಏನು ಅದು ಹೇಳಿದ್ದೇನು? ಬರೀ ಅವತಾರ ಆಗಿದ್ದರೆ ಪವರ್ ಇರ್ತಿರಲಿಲ್ಲ, ಬೇರೆ ಕಡೆಯಿಂದ ಯಾರಾಗಿದೆ ನರಾವೇಶ ಅಲ್ಲೇ ಸೇರ್ಕೊಂಡು, ಅರ್ಥ ಆಯ್ತಾ? ಹ್ಞೂ, ಅಲ್ಲ ಅಲ್ಲ ಅಲ್ಲ, ಈಗ ಅರ್ಜುನಿಗೆ ಜಾಸ್ತಿ ಇರೋದು ಈ ಈ ಪ್ರಸಂಗ. ಯಾರಿಗೆ? ಅದೇ ಆಗಿತ್ತು, ವಾಯು ಭೀಮಸೇನೇವರಿದ್ದಾರೆ, ಅವತಾರ ಮಾಡಿದ್ದಾರೆ, ಯಾವ ಆದೇಶನೂ ಇದ್ದವರು. ಬಟ್ ಹೇಗಿದೆ ಶಕ್ತಿ ಅವ್ರದ್ದು? ಸೇಮ್. ಬಟ್ ಇಂದು ವಾಲಿಗೆ ಏನಾಯಿತು? ಶಕ್ತಿ ಕಡಿಮೆ ಆಯಿತು. ಆತ ನರಾವೇಶ ಇಲ್ಲ, ಆಗ ವಾಲಿ ನರಾವೇಶ ಇಲ್ಲ, ಸೊ ಇದ್ರಿಗಿಂತ ಕಡಿಮೆ ಆಗಿಲ್ಲ. ಬಟ್ ಅರ್ಜುನಿಗೆ ನರಾವೇಶ ಬರುತ್ತೆ, ಮತ್ತು ವಾಯುದೇವ ವಿಶೇಷ ಆವೇಶ ಬೇರೆ. ವೀರನಾಮಕ ವಾಯುದೇವರಿದ್ದಾರೆ ಅರ್ಜುನ ಒಳಗೆ, ವೀರನಾಮಕ ವಾಯುದೇವರಿದ್ದಾರೆ, ಎರಡು ಡಿಫರೆನ್ಸ್ ವಾಲಿಯವರಿಗಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಯಾರು ಬೇರೆ ಆಗಿಬಿಟ್ರಿ ಅರ್ಜುನಿಗಿಂತ ಹಿಂದೆಗಿಂತ? ಅರ್ಜುನ್ ಸ್ಪೆಷಲ್ ಬೆನಿಫಿಟ್ ಇದೆ ಅರ್ಜುನಿಗೆ. ಅರ್ಥ ಆಯ್ತಾ? ಅದನ್ನು ಒಪ್ತೀವಿ. ಅರ್ಜುನ್ ಎಲ್ಲರಿಗೆಲ್ಲ ಅದು, ಅರ್ಜುನ್ ಸ್ಪೆಷಲ್ ಆಗಿ ಬಂದಿದೆ ಆ ಟೈಮಲ್ಲಿ, ಅವ್ರಿಗೆ ಎಕ್ಸೆಪ್ಷನ್ಸ್ ಅಲ್ಲ. ಅದೇ ಹೇಳಿ ಯುದ್ಧ ಗ್ರೇಟ್, ಯಾವಾಗ ಅರ್ಜುನ್ ವಿಶೇಷ ಪರಾಕ್ರಮ ತೋರಿಸ್ತಿದ್ದ ಅವ್ರು ಗ್ರೇಟ್ ಆಗ್ತಾರೆ. ಗೊತ್ತಾಯ್ತಾ? ಆವೇಶ ಅಂದರೆ ಯಾವಾಗಿದ್ರೆ ಆವೇಶ ಅಲ್ಲ, ಒಮ್ಮೊಮ್ಮೆ ಅಂದರೆ ಆವೇಶ ಅಂತ ಕರೆ. ಇನ್ಚಾರ್ಜ್ ಅಂದರೆ ಯಾವಾಗಲಿದ್ರೆ ಇನ್ಚಾರ್ಜ್ ಅಂತ ಕರೆಯಿಲ್ಲ, ಒಮ್ಮೊಮ್ಮೆ ಕೊಟ್ಟರೆ ಇನ್ಚಾರ್ಜ್ ಅಂತ ಕರೆ. ಇನ್ಚಾರ್ಜ್ ಇದ್ದಾಗ ಆವೇಶ ಅಂದರೆ ಅಷ್ಟೇ. ಈಗ ಅಂತ್ಯನಸ್ತು ಕೃತಜ್ಞಾತಃ ಅಂತ್ಯಾಸ್ತೈವ ಕರ್ಮಣ ಪುನರೈಕ್ಯಂ ಪ್ರಪದ್ಯಂತೆ ನಾತ್ರ ಕಾರ್ಯಾವಿಚಾರಣ. ಅಂಶಿನಷ್ಟು ಕೃತಜ್ಞಾತಃ ಅಂಶಾಹ ತಶ್ಚೈವ ಕರ್ಮಣ ಪುನರೈಕ್ಯಂ ಪ್ರಪದ್ಯ. ಅಂಶಿಯಿಂದ ಹುಟ್ಟಿ ಬಂದಂಥ ಅಂಶಗಳು ಕರ್ಮಾಚರಣೆ ಮಾಡಿದ ಮೇಲೆ ಪುನಃ ಅಂಶವೇ ಸೇರುತ್ತೆ. ನಾತ್ರ ಕಾರ್ಯ ವಿಚಾರ, ಇದರ ವಿಚಾರ ಮಾಡತಕ್ಕಂಥ ಕಾರಣ ಇಲ್ಲ. ಇದು ಇದು ಏಕಾಧಿಕರಣ. ಓಂ ಅಂಗಾವರಕ್ಷಾಸು ನಾ ಶಾಖಾಸು ಪ್ರತಿರೇದಂ ಓಂ. ನಿಮ್ಮಲ್ಲೇ ನೋಡಿರಬೇಕಾದ್ರೆ ಡಿಫರೆನ್ಸ್ ಇದೆ. ಈಗ ಒಂದು ಎರಡು ನಾಲ್ಕೈದು ಎಫ್ ಇಟ್ಟಿಲ್ಲ, ಗೊತ್ತಾಯ್ತಾ? ಅದೇನು ಮಾಡ್ಬೋದು? ಟ್ಯಾಕ್ಸ್ ಟಿ ಡಿ ಎಸ್ ಮಾಡಿಲ್ಲ, ಕಟ್ ಮಾಡಿಲ್ಲ, ಕೆಲವು ಮಾಡಲಿಲ್ಲ. ಯಾಕೆ ಅದಕ್ಕೆ ಏನು ಕೊಟ್ಟಿದ್ದ? ಅದಕ್ಕೆ ಈ 15 ಕೊಟ್ಟಿದ್ದ, ಅದಕ್ಕೆ ಮಾಡಲಿಲ್ಲ, ಗೊತ್ತಾಗ್ತಿಲ್ಲ. ಕೆಲವು ಕೊಟ್ಟಿದೆ, ಕೆಲವು ಕೊಟ್ಟಿದ್ದ, ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ. ಸೇಮ್ ಅಕೌಂಟು ಸೇಮ್ ಪರ್ಸನ್ನು ಎಲ್ಲ ಎಫ್ ಡಿಗಳಿದೆ. ಯಾವ ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತು, ನಿಮಗೂ ಗೊತ್ತು. ಬಟ್ ಯಾವುದು ಫಾರ್ಮ್ ಕೊಟ್ಟಿದ್ದೆ ಅದಕ್ಕೆ ಮಾಡೋದಿಲ್ಲ, ಯಾವುದು ಫಾರ್ಮ್ ಕೊಡದೆ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಒಟ್ಟು ಜನರಲ್ ಪ್ರಾಕ್ಟೀಸ್ ಒಟ್ಟು ಕೊಡಬೇಕಾದ್ರೆ ಮಾತ್ರ ಎಲ್ಲ ಕೌಂಟ್ ಆಗುತ್ತೆ. ಈ ಟಿ ಡಿ ಎಸ್ ಮಾತ್ರ ಯಾವ್ದು ಕೊಟ್ಟಿದ್ರು ಮಾತ್ರ ಹೋಗ್ತಾ ಇದೆ. ಒಟ್ಟು ಟ್ಯಾಕ್ಸ್ ಇದೆಲ್ಲ ಕೌಂಟ್ ಆಗೋದು, ಒಟ್ಟು ಟ್ಯಾಕ್ಸ್ ಏನು ಬರುತ್ತೋ ಅನ್ನ ಎಷ್ಟು ಲೆಕ್ಕ ವ್ಯತ್ಯಾಸ ಆಗುತ್ತೆ, ಗೊತ್ತಾಯ್ತಾ? ಸೊ ಅಂಶಾಂಶಗಳಲ್ಲಿ ಏನಾಗುತ್ತೆ ಅಂದರೆ ಈ ಥರ ವ್ಯತ್ಯಾಸಗಳಾಗ ಸಂಭವ ಇರೋದ್ರಿಂದ ಭಾಳ ಹುಷಾರಾಗಿರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಇದು ಏಕಾಧಿಕರಣ. ಓ ಅಂಗಾವಸ್ಥಾಸ್ತು ನಾ ಶಾಖಾಸು ಪ್ರತಿರೇದಂ. ಓಂ ಅಂಗಾವಬದ್ಧಾ ತೂ ನಾ ಶಾಖಾಸು ಹಿ ಪ್ರತಿರೇದಂ. ಬ್ರಹ್ಮಾದಿ ಅಂಗದೇವತಾವಬದ್ಧೋಪಾಸನಾದಿ ಪ್ರತಿಶಾಖಂ ಪ್ರತಿವೇದಂ ಚ ನಾ ಉಪಸಂಧೀಯತೆ. ಸಂಹಾರ್ಯಮಿತ್ಯಾಹುಃ ವೇದ ಸಿದ್ಧಾಂತ ವೇದಿನ ಇದು ಬ್ರಹ್ಮತತ್ವವಚನ. ಈಗ ಬ್ರಹ್ಮಾದಿ ದೇವತೆಗಳು ಏನಂತ ಕರೀತಾರೆ? ಅಂಗಾವಬದ್ಧ ದೇವತೆಗಳು ಅಂತ ಕರೀತಾರೆ. ಅಂಗಾವಬದ್ಧ ಅಂದ್ರೇನು? ಪರಮಾತ್ಮನ ಅಂಗದಲ್ಲಿ ನೆನೆಸಿರುವವರು ಅಂತ. ಚಕ್ಷೋ ಸೂರ್ಯೋ ಅಜಾಯತ, ಸೂರ್ಯ ಇಲ್ಲಿದ್ದಾನೆ, ಪರಮಾತ್ಮನ ಕಣ್ಣದ ಆಶ್ರಯ ಪಡೆದು, ಕಷ್ಟ ಪ್ರಜಾಪತಿ ಕೈಯಲ್ಲಿ ಆಶ್ರಯ ಪಡೆದು, ಅವರು ಎಲ್ಲಿ ಆಶ್ರಯ ಪಡೆದ್ರೋ ಅದು ಅಭಿಮಾನ ದೇವತೆಗಳೇ ಬರ್ತಾರೆ. ಅರ್ಥ ಆಯ್ತಾ? ಅಂಗಾವಬದ್ಧ ದೇವತೆಗಳನ್ನು ಉಪಾಸನೆ ಮಾಡಬೇಕಾದ್ರೆ ಅಂಗಾವಬದ್ಧ ಬ್ರಹ್ಮಾದಿ ಅಂಗದೇವತಾವಬದ್ಧ ಉಪಾಸನಾದಿ ಪ್ರತಿ ಶಾಸನ ಪ್ರತಿವೇದಂಚ ನಾವು ಉಪಚಿಂತೆಯ ದೇವರ ಚಿಂತನೆ ಮಾಡಬೇಕಾದ್ರೆ ಅಂಗಾವಬದ್ಧರಾಗಿ ಎಲ್ಲ ದೇವತೆಗಳ ಸೇವೆಯ ಚಿಂತನೆ ಮಾಡೋ ಕ್ರಮನೂ ಇದೆ, ಅಥವಾ ಬಿಟ್ಟು ಬೇರೆ ಚಿಂತನೆ ಮಾಡೋದ ಕ್ರಮನೂ ಇದೆ. ಅದು ವ್ಯತ್ಯಾಸ ಇದೆ, ನೀವೇನು ಮಾಡಬೇಕು ಅಂತೇನಿಲ್ಲ. ಬಟ್ ಇರೋದು ನಿಜವು, ಅಂಗಾವಬದ್ಧರಾಗಿ ಇರೋದು ನಿಜ. ಕೆಲವೊಂದು ಉಪಾಸನೆಗೆ ಬೇಕಾಗುತ್ತೆ, ಕೆಲವು ಉಪಾಸನೆಗೆ ಬೇಕಾಗಿದೆ ಅಷ್ಟೇ. ಈ ಶಬ್ದ ಸಮತ್ವ ಅಥವಾ ಉತ್ತಮತ್ವ ಅಥವಾ ನಾಂಗದೇವಾದ ಉಪಾಸನೆ, ಸಮ ಅಥವಾ ಉತ್ತಮ ಆಗಿದ್ದರೂ ಕೂಡ ದೇವತೆಗಳು ಉಪಾಸನೆಯನ್ನು ಉಪಸಂಹಾರಿಯ ನಿತ್ಯಾಹು ವೇದ ಸಿದ್ಧಾಂತ ವೇದಿನ, ಅಂಗದೇವತ ಉಪಾಸನೆಯನ್ನು ಉಪಸಂಹಾರ ಮಾಡಲೇಬೇಕು ಅನ್ನೋದನ್ನು ವೇದ ಸಿದ್ಧಾಂತವನ್ನು ಬಲ್ಲವರು ನಿಯಮನ ಮಾಡಿಲ್ಲ. ಅಂದರೆ ಆಪ್ಷನಲ್ ಅಂತ, ಕೆಲವೊಂದಕ್ಕೆ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಮಾಡಬೇಕಾಗಿಲ್ಲ. ಇದು ಬ್ರಹ್ಮತರ್ಕ ವಚನ. ಅದು ಉಪಾಸನೆಯ ವ್ಯತ್ಯಾಸ ಇದೆ. ಅಂಗಾವಬದ್ಧ ದೇವತೆಗಳು ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನ ವಚ ಅಂತ ಉಪಾಸನೆ ಯಾವಾಗಲೂ ಮಾಡಬೇಕು. ಇಂತಿಂಥ ಅಂಗದಲ್ಲಿದ್ದಾರೆ ಎಂಬುದನ್ನು ಮಾತ್ರ ಕೆಲವರು ಮಾಡಬೇಕು, ಕೆಲವರು ಮಾಡಬೇಕಾಗಿದೆ ಅಷ್ಟೇ ವ್ಯತ್ಯಾಸ. ಓ ಮಂತ್ರಾದಿವದ್ವ ಅವಿರೋಧ ಹಾವು, ಅದನ್ನು ದೃಷ್ಟಾಂತ ಕೊಡ್ತಾರೆ. ಸರ್ವದೇವತಾ ಮಂತ್ರಾಹ ಯಹ ಅಭೀಯಂತೆ ಏವಂ ಅವಿರೋಧೋ ವಾ ಉಪಾಸನಾಂಗ ದೇವಾನಾಂ ಭವಿಷ್ಯತಿ. ಎಲ್ಲ ದೇವತೆಗಳ ಮಂತ್ರಗಳನ್ನು ಕೂಡ ಓದ್ತಾರೆ, ವೇದ ಮಂತ್ರಗಳನ್ನು ಓದಬೇಕಾದ್ರೆ ಎಲ್ಲ ದೇವತೆಗಳ ಮಂತ್ರಗಳನ್ನು ಹೇಳ್ತಾರೆ. ಹೇಳಬೇಕಾದ್ರೆ ಮುಖ್ಯವಾಗಿ ಉಷ್ಟುವಾಚಕ ಅಂತ ಹೇಳ್ಕೊಂಡು ಹೋದ ಕ್ರಮನೂ ಇದೆ, ಹಾಗೆ ದೇವತೆಗಳಲ್ಲಿ ಅಪ್ಲೈ ಮಾಡಿ ಹೇಳೋ ಕ್ರಮನೂ ಇದೆ. ಮೂರು ಅರ್ಥ ಇರೋದ್ರಿಂದ ಅಲ್ಲಿ ಏನಂತ ಇಲ್ಲಿ ಮೂರನ್ನು ಹೇಳಬೇಕು ಅಂತ ನಿಯಮ ಏನೂ ಇಲ್ಲ. ಮೂರು ಅರ್ಥ ಇರೋದು ನಿಜ, ನಿಮ್ಗೆ ಯಾವುದೇ ಕೆಲಸ ಉಪಯೋಗಿಸ್ತಾ ಇದ್ದಿರಲಿಲ್ಲ, ಗೊತ್ತಾಯ್ತಾ? ಅಗ್ನಿ ಪೂಜೆ ಮಾಡಬೇಕಾಗಿ ಅಗ್ನಿ ಮಂತ್ರ ಉಪಯೋಗಿಸಿಲ್ಲ, ಅಲ್ಲಿ ವಿಷ್ಣು ಕಾಮನ್ನೇನೆ, ಗೊತ್ತಾಯ್ತಾ? ಆದರೆ ಗುರುದೇವರು ಏನೋ ಎಷ್ಟೋ ವಿಷಯದ ಮೈನಾರಿಟಿ ಅಂತ ಹೇಳದೆ ಇರಬಹುದು, ಗೊತ್ತಾಯ್ತಾ? ಕೆಲವು ವಿಶೇಷ ಫಲಕ್ಕೋಸ್ಕರ ಕೆಲವು ಮಂತ್ರ ಜಪ ಮಾಡಿದಾಗ ತಿಳಿತಾ ಅನುಸಂಧಾನ ಕ್ರಮ ಬೇರೆ, ವಿಶೇಷ ಫಲದ ಅಪೇಕ್ಷೆ ಇಲ್ಲದೇನೆ ಮಂತ್ರ ಹೇಳಿದಾಗ ಅನುಸಂಧಾನ ಕ್ರಮ ಬೇರೆ. ಅರ್ಥ ಆಯ್ತಾ? ಉಪಾಸನೆ ಬೇರೆ ಆಯಿತು, ಅದನ್ನು ಹೇಳ್ತಾರೆ. ಉಪಾಸನಾಂಗ ದೇವಾನ ಪರಮಾಂಗತಯಾ ಭವೇ ಉಪಸಂಹೃದ್ರಿ ವಿಶೇಷೇತು ಫಲಾನ ಮನ್ಯಕಾಮ. ಒಟ್ಟು ಫಲ ಬೇರೆ, ಅವಾಂತರ ಫಲ ಬೇರೆ. ಒಟ್ಟು ಫಲದಲ್ಲಿ ವ್ಯತ್ಯಾಸ ಇಲ್ಲ, ಜ್ಞಾನ ವೃತ್ತಿಯಾಗಿಗಳು ಬೇಕು ಅಂತ ಹೇಳಿ, ಆದರೆ ವಿಶೇಷ ಫಲ ಬೇಕು ಅಂತ ಅಪೇಕ್ಷೆ ಮಾಡಿದರೆ ಈ ರೀತಿ ಮಾಡಿದಾಗ ಅಡ್ವಾಂಟೇಜ್ ಇಲ್ಲ ಹೋದ್ರೆ ಇಲ್ಲ. ಅಂದರೆ ಏನಾಗಬೇಕು? ಈಗ ಅಂಗಾವಬದ್ಧ ದೇವತೆಗಳನ್ನು ಚಿಂತನೆ ಮಾಡಬೇಕು ಬಿಡಬೇಕು ಅಂತ ಯಾವುದೋ ಡಿಪೆಂಡ್ ಆಯ್ತು. ಈಗ ನೀವು ಫಲದ ಮೇಲೆ ಡಿಪೆಂಡ್, ಗೊತ್ತಾಯ್ತಾ? ಸ್ಪೆಸಿಫಿಕ್ ಫಲ ಬೇಕು ಅಂತಿದ್ರೆ ಹೀಗೆ ಮಾಡಬೇಕು ಅಂತ ವಿಧಿ, ಆ ಫಲ ಇಲ್ಲ ಅಂದ್ಬಿಟ್ರೆ ವಿಧಿ ವಿಧಾನ ಯಾಕೆ ಇದೆ ನಮ್ಮಲ್ಲಿ? ಹಾಗೆ ಈಗ ಯಾವುದೋ ಒಂದು ಮಂತ್ರವನ್ನು ಉಪಾಸನೆ ಮಾಡ್ತಾನೆ, ಫಲಕ್ಕೆ ಮಾಡ್ತಾನೆ, ಅವು ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಫಲ ಬರಬೇಕು. ನಿಷ್ಕಾಮನೆಯ ಮಾಡ್ತಾನೆ, ನಿಷ್ಕಾಮನೆ ಮಾಡಿದಾಗ ಏನಾಗುತ್ತೆ? ಫಲ ಎಷ್ಟು ಕಡಿಮೆ ಕೇಳೋದಿಲ್ಲ, ಅದಕ್ಕೆ ಅಲ್ಲಿರು ಫಲನೇ ಅಪೇಕ್ಷೆ ಪಡ್ತಿಲ್ಲ, ಅದರಲ್ಲಿ ಅಫೆಕ್ಟ್ ಆಗೋ ಚಾನ್ಸೇ ಇಲ್ಲ. ಮುಖ್ಯ ಫಲ ವಿಷ್ಣು ಭಕ್ತಿಯವರ ಒಂದು, ಬಟ್ ಸ್ಪೆಸಿಫಿಕ್ ಆಗಿ ಇರಬೇಕು ಅಂತ ಕಂಡೀಷನ್ ಇದೆ, ಅಗ್ರಿಮೆಂಟ್ ಇದ್ದಾಗ ಈ ರೀತಿ ಬೇಕು ಅಂದರೆ ಈ ರೀತಿ ಬೇಕೇ ಬೇಕು. ಈ ಒಂದು ವ್ಯತ್ಯಾಸ ಇದೆ ಹೊರತು ಬೇರೆ ವ್ಯತ್ಯಾಸಗಳಿಲ್ಲ ಅಂತ ದೃಷ್ಟಾಂತ. ಓಂ ಭೂಮ್ನ ಕೃತುವಜ್ಜಾಯತ್ವ ಸಹಾಜ ದರ್ಶಯತಿ. ಓಂ, ಈಗ ಪರಮಾತ್ಮನ ಗುಣಗಳಲ್ಲಿ ಯಾವ ಗುಣಕ್ಕೆ ವಿಶೇಷ ಮಹತ್ವ ಅಂದರೆ ಒಂದು ಆತ್ಮತ್ವ ಸ್ವತಂತ್ರತ್ವ ಹೇಳಿದ್ದೆ. ಉಪಾಸನೆ ಕ್ರಮದಲ್ಲಿ ಇನ್ನೊಂದು ವ್ಯತ್ಯಾಸ ಹೇಳಿದೆ. ಸರ್ವಗುಣೇಶು ಭೂಮಗುಣಸ್ಯ ಜಾಯತ್ವ ಕೃತುವತ್ ಸರ್ವತ್ರ ಸಹಭಾವ ಪಾಪಣೀಯೋದಯನಿ ಉದಯನೀಯ ಸಮನತ್ರಯ ಅವಭೂತಾತ್ಮಕ ಕೃತುವ. ಸರ್ವಗುಣೇಶು ಭೂಮಗುಣಸ್ಯ ಜಾಯತ್ವ ಕೃತುವತ್ ಸರ್ವತ್ರ ಸಹಭಾವ. ವೆರಿ ಇಂಪಾರ್ಟೆಂಟ್. ಎಲ್ಲ ಗುಣಗಳು ಶ್ರೇಷ್ಠ ಗುಣಗಳಾದರೂ ಕೂಡ ಭೂಮಗುಣಕ್ಕೆ ವಿಶೇಷ ಮಹತ್ವ ಇದೆ. ಭೂಮಗುಣಕ್ಕೆ ವಿಶೇಷ ಮಹತ್ವ ಇದೆ. ಭೂಮಗುಣ ಅಂದ್ರೆ ಏನು? ಪೂರ್ಣ. ಭೂಮ ಅಂದ್ರೆ ಪೂರ್ಣ. ಪೂರ್ಣತ್ವ ದೇವರನ್ನು ಯಾವ ಕಾಲಕ್ಕೂ ಮಿಸ್ ಮಾಡಬಾರದು. ಉಪಾಸನೆ ಮಾಡಬೇಕಾದ್ರೆ ಪೂರ್ಣ ಪೂರ್ಣಮದ ಪೂರ್ಣವೇದಂ ಪೂರ್ಣ ಪೂರ್ಣಮದಸ್ಥಿತಿ ಭಾವನೆ ಬಿಡಬಾರದು. ವಿಶೇಷ ಗುಣ ಅದು. ಹೇಗೆ ಅಂದರೆ ಯಜ್ಞಗಳಲ್ಲಿ ಕೃತಿಗೆ ಹೇಗೆ ಮಹತ್ವನ ಹಾಗೆ ಅರ್ಥ ಆಯ್ತಾ. ಅನೇಕ ಯಜ್ಞಗಳಲ್ಲಿ ಯಜ್ಞ ಯಾವ ಶ್ರೇಷ್ಠ ಅಂತೀರ ಅವಾಗ ಕೃತು ಶ್ರೇಷ್ಠ ಅಂತ. ಯಜ್ಞಗಳಲ್ಲಿ ಕೃತು ಶ್ರೇಷ್ಠ. ಅದೇ ರೀತಿ ಗುಣಗಳಲ್ಲಿ ಭೂಮ ಗುಣ ಶ್ರೇಷ್ಠ. ಭೂಮ ಅಂದರೆ ಪೂರ್ಣ ಗುಣ. ಈ ಭೂಮ ಅನ್ನೋದು ಪೂರ್ಣ ಅಂತ ಎಲ್ಲಿ ಉಪಯೋಗಿಸ್ತಾರೆ ಅಂದರೆ ಮೊದಲ ಕಾಲ ಭೂಮ ಬಳಸಿ ಭೂಮ ಬಳಸಿ ಅಂತ. ಭೂಮ ಬಳಸಿ ಅಂತ ಹೇಳ್ಬಿಟ್ಟು ಚಿಂತೆಗೆ ಹೋದ್ರೆ ಯಾಕೆ ಪೂರ್ಣ ಅಲ್ಲ ಭೂಮ ಅಲ್ಲ ಏನಾಗಬೇಕಂತೆ ಎಲ್ಲ ಫುಲ್ ಆಗ್ಬೇಕು. ಆ ಚಿಂತನೋ ಬಿಡ್ತಾನೆ ಏನೇ ಫುಲ್ ಆದ ಭೂಮ ಅಂತ ಕರೀತಾರೆ. ಅದು ಭೂಮ ಅಂದರೆ ಪೂರ್ಣ ಅಂತ ತುಂಬಿತ್ತು. ಕಾರಣ ಸಂಸ್ಕೃತ ಪದ ಹಾಗೆ ಬಂದಿದ್ದೇನೆ ಅದು. ಭೂಮ ಅಂತ ಅಲ್ಲಿ ಅರ್ಥ ಮಾಡ್ಕೋತೀರಲ್ಲ. ದೇವರಲ್ಲಿ ಏನಿರಬೇಕು ಯಾವಾಗಲೂ ಕೂಡ ರಾಮದೇವರು ಇದ್ದಾರೆ ಅಂತ ಹೇಳ್ತಾರೆ. ನಾವೇನು ಉಪಾಸನೆ ಮಾಡ್ತೀವಿ ಸಾಮಾನ್ಯವಾಗಿ ಇದನ್ನು ಬಡ ಮಾಡಿರ್ತೇವೆ. ಬಟ್ ದೇವರು ಯಾರೋ ಅದಕ್ಕೆ ಪೂರ್ಣ. ಆದ್ದರಿಂದ ಏನು ಉಪಾಸನೆ ಮಾಡಬೇಕು? ರೂಪರು ಭೇದ ಇಲ್ಲ, ಎಲ್ಲ ಸಿಗುತ್ತೆ. ಮೋಹಿನಿ ರೂಪದಿಂದ ಬಂದ ಅಮೃತ ಹಂಚ್ತಾ ಇದ್ದಾನೆ. ಆ ರಾಹುಲ್ ಬಂತೀಗ ಅವನು ರಾಹುಲ್ ಕುಡಿಯೋಕೆ ಕೂತ್ಕೊಂಡಿದ್ದಾನೆ. ಚಕ್ರ ಪ್ರಮಾಣ ಗೊತ್ತಾಯ್ತಾ. ಈ ರೂಪ ಚಕ್ರನ ಇಲ್ವಾಗ ಏನು ಮಾಡಲಿಕ್ಕೆ ಕೂತ್ಕೊಳ್ಳಿಲ್ಲ. ಚಕ್ರ ಪ್ರಮಾಣ ಹೊರಗೆ ಚಕ್ರದಿಂದ ಬಂತ ಭೂಮ ಪೂರ್ಣ ಗೊತ್ತಾಯ್ತು. ಪರಮಾತ್ಮ ಎಲ್ಲಾದರೂ ಎಲ್ಲ 24 ತಾಸು ಎಲ್ಲ ಕಾಲಕ್ಕೂ ಎಲ್ಲದರೂ ಎಲ್ಲ ಇದೆ. ಇಲ್ಲವರೆಗೆ ಹೋಗಿ ಹೋಗಿ ಡಸ್ಟಿಂಗ್ ಹೋಗಿ ಫ್ಯಾನ್ಸಿ ಡಸ್ಟಿಂಗ್ ಮಾಡ್ಕೊಬಾರ್ದು. ಪರಮಾತ್ಮ ಹೋಗಿಲ್ಲ, ಅದೇ ಡಸ್ಟಿನೇ ಕೈ ಇಟ್ಟಿದೆ. ಈಗ ಅರ್ಥ ಆಯ್ತಾ. ಈಗ ಇದು ದೇವರ ವಿಶೇಷ ಇದೆ ಪೂರ್ಣ. ಇನ್ನು ಬಿಡದೋ ಯಾಕೆಲ್ಲ ಇಲ್ಲ ಇದೆ. ಇವಾಗ ಇದು ಅರ್ಜುನ ಏನು ಮಾಡಿಬಿಟ್ಟ ಪಡೆಯಕ್ಕೋದ್ರೆ ಇವಾಗ ಗಾಂಧಿ ವೈದ್ಯ ಏನು ಮಾಡಲಿ ಯೋಚನೆ ಬಂತು. ಅದಕ್ಕೇನು ಮಾಡಿದ? ಮಧ್ಯರಾತ್ರಿ ಬಂತು, ಯಾರೋ ಕಾಡು ಬಂತು, ಗೋಗಳನ್ನು ಹೊತ್ಕೊಂಡು ಹೋಗ್ರು ಬ್ರಾಹ್ಮಣ. ಅವನು ಬಂದು ಕಂಪ್ಲೇಂಟ್ ಮಾಡಿದ. ಅರ್ಜುನ ಹೋಗ್ಲಿಕ್ಕೆ ಹೋದ, ನೋಡ್ತಾನೆ ದುಡ್ಡು ಬರ ಇಲ್ಲ, ಎಲ್ಲಿ ತಗೋಬೇಕೀಗ? ಒಳಗೆ ಹೋಗು. ಅಲ್ಲಿ ಯಾರಿದ್ದಾರೆ? ಅಲ್ಲ, ದ್ರೌಪದಿ ದರ್ಬಾರ್ಜೆ ಇದ್ದಾರೆ. ಅಲ್ಲಿ ಹೋಗಿಬಿಟ್ಟಾಗ ಹೋಗಿ ಏನು ಮಾಡ್ಬೇಕಿಲ್ಲ, ತಿರ್ಕ್ಯಾತ್ರಿ ಹೋಗು. ಅರ್ಥ ಆಯ್ತೀಗ. ಯಾಕೆ ಆ ಬಿಲ್ಲು ಮಾಡಬೇಕಾಗಿಲ್ಲ. ಆದರೆ ಮೋಹಿನಿ ರೂಪ ಏನಾದ್ರು ಚಕ್ರಗಳು ಹೋಗಬೇಕು, ಯಾರು ಕೂತಿದ್ದಾರೆ ಏನಿಲ್ಲ. ಯಾಕೆ ಭೂ ಅರ್ಜುನ ಭೂಮ ಅಲ್ಲ, ಅರ್ಜುನ ಪೂರ್ಣತ್ವ ಇಲ್ಲ, ಕೃಷ್ಣದ ಪೂರ್ಣತ್ವ ಇಲ್ಲ. ಇದೆಲ್ಲ ಕಥೆ ಓದಿದಾಗ ಮಹಾಭಾರತ ಭಾಗ ಕಥೆ ಆಗೋದಿಲ್ಲ. ಏನಾಗುತ್ತವೋ ತತ್ವ ಆಗುತ್ತೆ. ತತ್ವ ಮಾಡಬೇಕು ಅಂದರೆ ಕಥೆ ನೋಡ್ಕೊಂಡು ಹೋಗಬಾರ್ದು. ಅರ್ಜುನಿಗೆ ಅಂತ ಹೆಲ್ಪ್ಲೆಸ್ ಕಂಡೀಷನ್ ಬಂತಲ್ಲ, ಏನು ಮಾಡಬೇಕೀಗ? ದುರ್ಜೇಂದ್ರರಾಗಿದ್ದರೆ ಬಿಲ್ಲು ಬೇಡ, ಬಾಳ ಯಾರು ಬೇಡ, ಹೋಗೋದು ಬಿಟ್ಕೊಂಡ್ಬಿಡ್ತದೆ. ಅದೇ ಅದಕ್ಕೆ ಪ್ರಾಬ್ಲಮ್ ಬರ್ತದೆ. ಅವರ ಲಿಮಿಟೇಷನ್ನಲ್ಲಿ ಒಂದು ಇದೆ ಇದೆ, ಲಿಮಿಟೇಷನ್ ಇರೋದು ಬೇರೆ ಇದೆ ಇರೋದು. ಈ ಚಿತ್ರ ಬೇಡ ತಾರತಮ್ಯ ಗೊತ್ತಾಗುತ್ತೆ ಎಲ್ಲರೂ ಎಲ್ಲಿ ಎಂಡಾಗುತ್ತೆ. ಇದಿಷ್ಟು ಕೂಡ ಅದೇ ಸರ್ವೋತ್ಸವತ್ವದಲ್ಲಿ ದೇವತಾ ತಾರತಮ್ಯದಲ್ಲಿ ಎಂಡಾಗುತ್ತೆ. ಅಪ್ಲಿಕೇಶನ್ ಬರದೇ ಹೋಗುತ್ತೆ. ನಾವು ಓದಿದ್ದೆಲ್ಲ ಕಥೆಯಾಗಿ ಒಂಥರ ಲೈಟ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಹೊರತು ಶಾಸ್ತ್ರಾರ್ಥ ಇದೆ ಹೇಳ್ತಾರೆ. ಹೊರತು ಶಬ್ದ ಕಷ್ಟ ಇರುತ್ತೆ. ದೀಕ್ಷಾ ರಾಪಣೀಯ ಉದಯನೀಯ ಸವನತ್ವಯ ಔಭೃತಾತ್ಮಕ ಕೃತು ಇಷ್ಟೆಲ್ಲ ಡೀಟೇಲ್ಸ್ ಇದ್ರೆ ಏನಂತ ಕರೀತಾರೆ ಅಂತ ಕೃತು ಅಂತ ಕೇಳಿ. ಉದಾಹರಣೆ ನೀವು ಪಂಚಮೇ ವ್ಯವಸ್ಥೆ ಮಾಡ್ತೀವಿ ಕೃತು ಅಲ್ಲ ವಶ್ಯದೇ ಯಜ್ಞನೇ ಏನೆಲ್ಲ ಕೃತು ಅಂತ ಕರೆಯೋದಿಲ್ಲ. ಅದೇ ರೀತಿ ಬ್ರಹ್ಮಯಜ್ಞ ಕೃತು ಅಂತ ಕರೆಯೋದಿಲ್ಲ. ಅಶ್ವಮೇಧನ ಕೃತು ಅಂತ ಕರೀತಾರೆ. ಅಶ್ವಮೇಧ ಕೃತು ಶ್ರೇಷ್ಠ, ಕೃತುಗಳಲ್ಲೂ ಶ್ರೇಷ್ಠ ಅಶ್ವಮೇಧಯ. ಅದಕ್ಕೇನೇನು ಇರಬೇಕು ಅಂದರೆ ದೀಕ್ಷಾ ದೀಕ್ಷೆ ಅಂತ ಕೊಡಬೇಕಂತ, ಪ್ರಾಯಣೀಯ ಅಂತ ಇರಬೇಕು, ಉದಯನೀಯ ಅಂತ ಇರಬೇಕು, ಸವನತ್ರಯಗಳು ಇರಬೇಕು, ಔಭೃತ ಸ್ಥಾನ ಇರಬೇಕು. ಅವಿಷ್ಠಾನ ಏನಂತ ಕರೀತಾರೆ? ಕೃತು ಅಂತ ಗೊತ್ತಾಯ್ತು. ಅದು ಯಜ್ಞ ಎಲ್ಲ ಕ್ರಮದ ಒಂದು ಪ್ರಭೇದ, ಯಜ್ಞದ ಪ್ರಭೇದ. ಅದಕ್ಕೆ ಮಹಿ ಮಹತ್ವ. ಅದೇ ರೀತಿ ಗುಣಗಳಲ್ಲಿ ಭೂಮಗುಣ ಎಂಥದ್ದು ಅಂದರೆ ಇದರಲ್ಲಿ ಕೃತು ಹೇಗೋ ಹಾಗೆ ಗೊತ್ತಾಯ್ತಾ. ಇದಕ್ಕೆಲ್ಲ ಅದು ಔಭೃತ ಸ್ಥಾನ ಅಂತ ಗೊತ್ತಾ ನಿಮಗೆ. ದೇವರಿಗೆ ಯಜ್ಞ ಏನು ಮಾಡಿದಾಗ ಏನು ಮಾಡ್ತಾರೆ? ಔಭೃತ ಅಂತ ಮಾಡ್ತಾರೆ. ಅಲ್ಲಿ ಯಜ್ಞ ಮುಗಿದಾಗಲೇ ಔಭೃತ ಸ್ಥಾನ ಅಂತ ಆಗದೆ ಹೋದರೆ ಯಜ್ಞ ಮುಗಿದಿಲ್ಲ ಅಂತ. ಇವು ಯಜ್ಞ ವೈದ್ಯರು ಅದಕ್ಕೆ ಅವೆಲ್ಲ ಇಲ್ಲ. ಇವು ನಮ್ಮ ಹೆಸರಿನೊಳಗೆ ಒಮ್ಮೆ ಯಜ್ಞ ದೂರ ಯಜ್ಞಗಳ ಹೆಸರಿದೆ ಅವೆಲ್ಲ ಇಲ್ಲ, ಕೃತು ಅಲ್ಲ ಇದು. ಈಗ ಭೂಮೈವ ದೇವ ಅವೆಲ್ಲ ಯಜ್ಞಗಳಲ್ಲ. ಯಜ್ಞ ಹೇಳಿದ್ದಲ್ಲ, ಯಜ್ಞದ ಪ್ರಭೇದಗಳು ಬೇರೆ, ಕೃತು ಬೇರೆ. ಕೃತು ಎಂಬುದು ಟೆಕ್ನಿಕಲಿ ದೊಡ್ಡದದು. ಉದಾಹರಣೆಗೆ ಜ್ಞಾನಸತ್ರ ಅಂತ ಕೇಳಿ ಒಬ್ಬರೇ ಪ್ರವಚನ ಮಾಡ್ತಾರೆ, ಅದು ಪ್ರವಚನ ಹಾಗೆ ಕಂಡು ಐದಾರು ಜನ ಚೇಂಜ್ ಮಾಡ್ತಾರೆ ಅಂತ ಅದಕ್ಕೆ ಸತ್ರ ಅಂತ ಕೇಳಿ. ಯಜಮಾನರ ಸಂಖ್ಯೆ ಜಾಸ್ತಿ ಆದಾಗ ಒಂದು ಕಡೆಗೆ ಸತ್ರ ಅಂತ, ಒಬ್ಬನೇ ಸತ್ರಾಯಣ ಪೂಜೆ ಮಾಡ್ತಾರೆ, ಸತ್ಯಾಯಣ ಪೂಜೆ ಸಾಮೂಹಿಕ ಸತ್ರಾಯಣ ಪೂಜೆ ಅಂತ ಕರೀತಾರೆ. ಒಬ್ಬನ ಕೂದಲು ಸಾಮೂಹಿಕ ಅಂದ್ರೆ ಅರ್ಥ ಇಲ್ಲ, ಒಬ್ಬನ ಕೂದಲು ಸಾಮೂಹಿಕ ಅಲ್ಲ, ತುಂಬ ಜನ ಕೂತ ಮಾತ್ರ ಸಾಮೂಹಿಕ. ಆ ರೀತಿ ವ್ಯತ್ಯಾಸ ಇದೆ. ಸತ್ಯನಾರಾಯಣ ಪೂಜೆ ಸತ್ಯಾಯಣ ಪೂಜೆನೇ, ಸಾಮೂಹಿಕ ಮಾಡಿದಾಗ ಸಾಮೂಹಿಕ ಅಂತ ಹೆಸರು ಹೇಗೆ ಬರುತ್ತೋ ಆ ರೀತಿಯಲ್ಲಿ ಯಜ್ಞಗಳಲ್ಲಿ ಅಂತ ವ್ಯತ್ಯಾಸ ಇದೆ. ಈ ವೈಶ್ವೇಶ್ವರಾಯರಿಗೆ ಏನಂತ ಕರೀತಾರೆ ವಿಶೇಷವಾಗಿ? ಕ್ರತು ಅಂತ ಕರೀತಾರೆ ಗೊತ್ತಾಯ್ತಾ. ಈ ವೈಶ್ವೇಶ್ವರಾಯರಿಗೆ ಕ್ರತು ಅಂತ ಕರೆಯೋದಿಲ್ಲ. ಆ ರೀತಿ ವ್ಯತ್ಯಾಸ ಇದೆ ಯಜ್ಞಗಳಲ್ಲಿ. ಸೊ ಗುಣಗಳಲ್ಲೂ ಕೂಡ ಗುಣಗಳನ್ನು ಗುಣಗಳು ಅಂತ ಕರೆದ್ರೆ ಭೂಮಗಳನ್ನು ಏನಂತ ಕರೀತಾರೆ? ಶ್ರೇಷ್ಠವಾದ ಗುಣ ಅಂತ ಕರೀತಾರೆ. ಇದು ಇದಕ್ಕೋಸ್ಕರ ಹೇಳಿದ್ದಾರೆ ಭೂಮಗುಣ ಶ್ರೇಷ್ಠ ಗುಣ. ಯಾವುದು? ಯಾವ ಕರ್ಮ? ಆಮೆ ಒಂದು ಮಾಡಿದ್ರೆ ಕಾಮ್ಯ ಕರ್ಮ, ಸಿಂಹಸೇತು ಮಾಡಿದ್ರು ಸ್ಟಿಲ್ ಅವ್ರು ಯಾತಕ್ಕೆ ಮಾಡಲಿಲ್ಲ ಅದನ್ನ, ಬ್ರಹ್ಮಂತದೇವ್ ಅಂತ ಮಾಡಲಿಲ್ಲ. ಹನುಮಂತ ದೇವರು ಆ ರೀತಿ ಸಮುದ್ರ ಸ್ಥಾನನೆ ಮಾಡಿ ಚೂಡಾಮಣಿ ತಂದು ಕೊಟ್ಟಿದ್ದು ರಾಮದೇವ್ ಏನ್ ಮಾಡಿದ್ರು, ಸಹಭೋಗ ಕೊಟ್ಟರು. ಬಟ್ ಅಂದ್ರೆ ಸಹಭೋಗ ಕೊಡಲಿ ಅಂತ ಮಾಡಲಿಲ್ಲ. ಅರ್ಥ ಆಯ್ತಾ? ಇದು ಅವ್ರ ವ್ಯತ್ಯಾಸ. ರುಜುಗಳು ಮಾಡ್ತಕ್ಕಂಥ ಕರ್ಮದ ವಿಶೇಷ ಅಂತ ಕೇಳಿದ್ರೆ ಆ ಮಾಡದ ಪದವಿ ಬರುತ್ತದೆ, ಪದವಿ ಬರೋ ಉದ್ದೇಶ ಅವರಿಗಿಲ್ಲ. ಇದ್ರ ದೇವ್ರು ಹಾಗಲ್ಲ, ನೂರು ಅಷ್ಟು ಯಾಕೆ ಮಾಡಿದ್ರು ಅವರು, ಇದ್ರ ಬದಲು ಬೇಕು ಅಂತಾನೆ ಮಾಡಿ. ಅದು ಜ್ಞಾನ ಸತ್ರ, ಇದು ಸತ್ರ. ಅದಕ್ಕೆ ನೈವೇಕೆ ನಿಮಗೆ ಕ್ಷೇತ್ರೆ ಹೃದಯ ಶೌನಕಾಲಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸ. ಏನ ಮೋಕ್ಷ ಬೇಡ, ಸ್ವರ್ಗಾಯ ಲೋಕಾಯ, ಸ್ವರ್ಗಾದ ಅರ್ಥಾನೆ ಮೋಕ್ಷ ಅಂತ. ಆದ್ರಿಂದ ನಿಷ್ಕಾಮ ಕರ್ಮ ಆಗಬೇಕು. ಇಲ್ಲೋದ್ರೆ ಆಗ್ತದೆ ಸಕಾಮ ಕರ್ಮ. ಯಾವುದಕ್ಕೆ? ಓ, ಆ ಕಂಪೇರ್ ಮಾಡಬಾರ್ದು. ಜ್ಞಾನ ಯಜ್ಞ ಬೇರೆ, ಈ ಯಜ್ಞ ಬೇರೆ. ಗೊತ್ತಾಯ್ತಾ? ದ್ವಿತೀಯದವರು ಮಾಡಿದ ರಾಜಕೀಯಾಗ ಜ್ಞಾನ ಯಜ್ಞ ವ್ಯವಸ್ಥೆ ಶ್ರೇಷ್ಠ. ಯಾತಕ್ಕೆ? ಯಾಕೆ ಹೇಳಿದ್ರೆ ಅದರಲ್ಲಿ ವಾಕ್ಯಾಂತರ ನಡೆದು ಜ್ಞಾನ ಯಜ್ಞದಲ್ಲಿ ತೊಂದರೆ. ಸತ್ರ ಸರ್ವ ಜಗದೇಕ ಸಂಗಮೇ ಸತ್ವಜನನೆಯ ಕಥಾ ಬಹುವಿರೆ ಪ್ರಾಸ್ತ್ಯಪೋತ್ರ ಪರಿಪೂರ್ಣ ಚಂದ್ರನೋ ವ್ಯಾಸ ಏವ ಭಗವಾನ್ ಬಹುವ. ಇದನ್ನು ಮರ್ತು ಬಿಡ್ತಾರೆ. ಸೊ ನೋಡಿ, ಬರೀ ಯಜ್ಞ ಆಗಿದ್ರೆ ಜ್ಞಾನ ಯಜ್ಞಕ್ಕಿಂತ ಕಡಿಮೆ ಆಗ್ತಿತ್ತು. ಬಟ್ ಏನಾಗಿದೆ ಅದು, ಜ್ಞಾನ ಯಜ್ಞ ಸೇರ್ಕೊಂಡು ಮಾಡಿಬಿಟ್ಟ. ಉದಾಹರಣೆಗೆ ಯಾರು ಹೋಮ ನೋಡಕ್ಕೆ ಹೋದ, ಹೋಮ ಎಲ್ಲ ಆಯ್ತು, ಏನು ಮಾಡಿದ್ರು, ಹೋಮ ಆಯಿತು, ಊಟ ಆಯಿತು, ಹತ್ತಾದ ಬೆಳೆಸ್ಬಿಟ್ಟು ಅಂತ ಹೇಳ್ತಾರೆ. ಉಪನ್ಯಾಸ ಅದಾದ ಇದ್ರ ಬಗ್ಗೆ ಏನು ಬಿಡ್ತಾರೆ, ಗೊತ್ತಾಯ್ತಾ? ಕಡಿಮೆ ಆಗಿದೆ. ಇನ್ನೊಬ್ಬರು ಅದು ಇತ್ತೆ ಅಂತ ಹೇಳ್ತಾರೆ. ಹವಮಾನವದ್ದು ಏನಂತೂ ಗೊತ್ತಿಲ್ಲ, ಮಾತು ಪ್ರಯೋಜನ ಗೊತ್ತಿಲ್ಲ, ವಾಟಿನ ಹವಮಾನ ಅಂತೇಳಿ ಯಜಮಾನ ಗೊತ್ತಿಲ್ಲ, ಬಂದವರು ಗೊತ್ತಿಲ್ಲ, ಯಾರೇ ಗೊತ್ತಿಲ್ಲ. ಅದು ಎಷ್ಟು ಕಲೆ ಇರುತ್ತೆ ಅದಕ್ಕೆ ಮಿನಿಮಮ್? ಬಟ್ ಎಲ್ಲ ಗೊತ್ತು, ಅವ್ರಿಗೆ ಮಂತ್ರಾಂಶ ಗೊತ್ತು, ಇದು ಗೊತ್ತು, ಹೆಬ್ಬೆ ರೇಟಿಂಗ್ ಗೊತ್ತು, ಅದೆಲ್ಲ ಹೇಳಬೇಕು. ಅವಾಗ ಏನಾಯ್ತದ, ಯಾರಿಗೆ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಬರೀ ಎಕ್ಕಿ ಫ್ರೆಂಡ್ ಬೇರೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅದು, ಎಷ್ಟು ವಿಷಯ ಗೊತ್ತಾಗುತ್ತಾಗ ನೀವು ನೋಡ್ಕೊತಾ ಹೋಗ್ತಾರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ತಿಳಿಯೋದು. ಸೊ ಜ್ಞಾನ ಯಜ್ಞ ಸಾಕೃತವಾದಾಗ ಪ್ರತಿಯೊಂದು ಕರ್ಮಕ್ಕೆ ಏನಾಗುತ್ತೆ, ಮಹತ್ವ ತುಂಬ ಜಾಸ್ತಿ ಆಯಿತು. ಶ್ರೇಯಾಂ ದ್ರವ್ಯಮಯಾತ್ಯಜ್ಞ ಜ್ಞಾನಯಜ್ಞ ಪರಂಪರ. ಸೊ ಯಾವುದೇ ದ್ರವ್ಯಮಯ ಯಜ್ಞ ಜ್ಞಾನ ಮಗಳ ಮಾನಕರಣ ಒಂದು ಪ್ರಮುಖ ಭಾಗವತ ಪ್ರಯೋಜನ ಇಟ್ಕೊಂಡಿಲ್ಲ. ಯಾರು ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತದಕ್ಕೆ, ನಾಮಕರಣ ಇದ್ದರೆ ದೊಡ್ಡ ಭಾಗವತ ಮಂಗಳ ಅಂತ ಇಟ್ಕೊಂಡ್ಬಿಟ್ಟು ಸಿದ್ಧಾಪಟ್ಟಿ ಪುಣ್ಯ ಬಂದಿದೆ. ಬರೀ ನಾಮಕರಣ ಅಲ್ಲಿ ಸಾಮಾನ್ಯ ಕೆಲಸ ಆಗುತ್ತೆ. ಆ ರೀತಿ ಭೀಮಸೇನ ದೇವರ ರಾಜಕೀಯ ಆಗ ಹರಿಶ್ಚಂದ್ರ ರಾಜ್ಯ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಇಂಥ ಯಾಕೆ ನಡೆದಿಲ್ಲ ಗೊತ್ತಾಯ್ತಾ? ಅಲ್ಲಿ ಕೃಷ್ಣನ ವಿಗ್ರಹ ಇತ್ತು, ಕೃಷ್ಣನೇ ಕೂತಿದ್ದಾನೆ ಬಂದು, ಪರಿಸರಾಮದೇವ್ ಕೂತಿದ್ದೆ, ವೀರರಾಜ ದೇವರು ಕೂತಿದ್ದಾರೆ, ಎಲ್ಲ ಡಿಫ್ರೆನ್ಸ್, ಟೋಟಲ್ ಡಿಫ್ರೆನ್ಸ್. ಆದ್ದರಿಂದ ನಾವು ಅದನ್ನು ಲೈಟಾಗಿ ನೋಡಕ್ಕೆ ಬರೋದು. ಓಂ ತಸ್ಮಾತ್ ಭೂಮ ನೋಡಿ, ಭೂಮೈವ ದೇವ ಪರಮೋಶು ಪಾಚ್ಯೋ ನೈವ ಭೂಮ ಫಲಮೇತಾಂ ವಿಧತ್ತೇ. ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಯಾತಕ್ಕೆ ಅಂದರೆ ಅಭೂಮ ಪೂರ್ಣನಲ್ಲದವನು, ಏಷಾಂ ಫಲಂ ನ ವಿಧತ್ತೆ. ಫಲ ಹೇಗೆ ಕೊಡ್ತಾನೆ ಅವನು, ತಾನೇ ಅಪೂರ್ಣ, ಭಕ್ತರಿಗೆ ಫಲ ಹೇಗೆ ಕೊಡ್ತಾನೆ? ಫಲ ಕೊಡಬೇಕಾದ್ರೆ ದೇವರಾಯನೇ ಆಗಿರಬೇಕು, ಅವನು ಪೂರ್ಣನಾಗಿರಬೇಕು. ತಸ್ಮಾತ್ ಭೂಮ ಗುಣತೋ ವೈ ವಿಶಿಷ್ಟೋ ಯಥಾಕೃತು ಕರ್ಮ ಮಧ್ಯೆ ವಿಶಿಷ್ಟ. ತಸ್ಮಾತ್ ಭೂಮ ಗುಣತೋ ವೈ ವಿಶಿಷ್ಟ. ಆದ್ದರಿಂದನೇ ಪರಮಾತ್ಮನ ಭೂಮ ಗುಣ ಅನ್ನೋದು ಎಲ್ಲ ಗುಣಗಳಿಂದ ಶ್ರೇಷ್ಠ. ಯಥಾಕೃತು ಕರ್ಮ ಮಧ್ಯೆ ವಿಶಿಷ್ಟ, ಕರ್ಮಗಳ ಮಧ್ಯದಲ್ಲಿ ಕರೆದು ಹ್ಯಾಗೆ ಸ್ಥಾನ, ಗುಣಗಳ ಮಧ್ಯದಲ್ಲಿ ಭೂಮ ಗುಣಕ್ಕೆ ಹ್ಯಾಗೆ ಸ್ಥಾನ. ಆಚಾರ್ಯ ಸೂತ್ರನ ಮಾಯವಾದ ಖಂಡದ ಕೊನೆ ಕೋಟ್ ಮಾಡ್ತಾರೆ. ಓಂ ಭೂಮ್ನ ಕೃತವಾಯತ್ತೆ ಜಗದವಜ್ಜಾಯತ್ವ ಸಲಾಧಿಸೆ ಐತಿ ಓಂ ಅದು ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ. ಅದ್ವೈತದಲ್ಲಿ ಕರ್ಮ ನಿರ್ಗುಣ ಅಂತ ಕರಿತೀರಿ ನೀವು, ಶಾಸ್ತ್ರ ಪೂರ್ಣ ಅಂತ ಹೇಳ್ತಾ ಇದೆ, ಪೂರ್ಣ ನಿರ್ಗುಣ ಹೇಗಾಗ್ತಾನೆ ಅಂತ ಹೇಳೋದಕ್ಕೆ ಸೂತ್ರ ಕೋಟ್ ಮಾಡ್ತಾರೆ. ನೆನಪಿರಬೇಕು ಸೂತ್ರ ಅಲ್ಲಿ ಅಲ್ಲಿ ಹೇಗೆ ಕೋಟ್ ಮಾಡಬೇಕು ಸೂತ್ರ ಓದ್ಬಿಟ್ಟಿರ್ತೀನಿ ನಾವು. ಇಲ್ಲಿ ಕೋಟ್ ಮಾಡಬೇಕು, ಹೇಗೆ ಕೋಟ್ ಮಾಡಬೇಕು ತೋರಿಸ್ತಾರೆ, ಹೇಗೆ ಅಡ್ವಾಂಟೇಜ್ ತಗೋಬೇಕಲ್ಲ. ಜೀವ ಗೊತ್ತಿದೆ, ಕೋಟ್ ಮಾಡಬೇಕಲ್ಲ ಸಮಯ ಬಂದಾಗ. ಇದೊಂದು ಜೀವ ಪಾಡಿ ಜೀವ ಇರುತ್ತೆ, ಅದು ಕಾರ್ಯ ಇರುತ್ತೆ, ಆಗುತ್ತೆ, ನಿಂತು ಮಾಡಬೇಕು ಎಲ್ಲರೂ ಕೂಡ. ಓಂ ನಾನಾ ಶಬ್ದಾದಿ ಭೇದ ಓಂ ಶಬ್ದೋ ಹನುಮ ತಥೈ ವಾಕ್ಷೋ ಯಜ್ಞತಾ ಭೇದ ತತ್ವ ಬ್ರಹ್ಮಾದೀನಾಮೇಕಮರ್ಥಂ ಬಹುಧಾ ದರ್ಶಯಂತಿ ಅತಃ ಪೂರ್ಣತ್ವಮೀಶಸ್ಯ ನಾನೈ ವೈಶಾಂತ ದೃಶ್ಯತೆ ಅತಃಫಲಸ್ಯ ನಾನಾತ್ವಂ ನಾನೈ ಉಪಾಸನಂಯತಃ ಇತಿ ಬ್ರಹ್ಮತರ್ಕೇ ಅಥೋ ಭೂಮತ್ವಮಪಿ ನಾನಯೋ ಉಪಾಸ್ಯತೆ ಶಬ್ದ ಹನುಮ ತಥೈವ ಅಕ್ಷ ಯೋಗ್ಯತಾ ಭೇದತಃ ಸದಾ ಬ್ರಹ್ಮಾದೀನಾಂ ಏಕಮರ್ಥಂ ಬಹುಧಾ ದರ್ಶಯಂತಿ. ಶಬ್ದ ಅಂದರೆ ಆಗಮ, ಹನುಮ ಅಂದರೆ ಯುಕ್ತಿ, ಅಕ್ಷ ಅಂದರೆ ಪ್ರತ್ಯಕ್ಷ. ಈ ಮೂರು ಎಲ್ಲರಿಗೂ ಇದ್ರು ಕೂಡ ಗೊತ್ತಾಯ್ತಾ? ಮೂರು ಎಲ್ಲರಿಗೂ ಇದ್ರೂ ಕೂಡ ಅವರಿಗೆ ಕಾಣೋದು ಹ್ಯಾಕ್ ಕಾಣುತ್ತೆ, ಯೋಗ್ಯತೆ ಇದಕ್ಕಂತೆ ವೆರಿಯಾಗಿ ಗೊತ್ತಾಯ್ತಾ? ಕಣ್ಣು ಶಾರ್ಪ್ ಇರುತ್ತೆ ಕೆಲಸ, ದೂರದಲ್ಲಿದ್ದು ಕಾಣಿಸ್ತದೆ, ಹತ್ತಿರ ಇದ್ರೂ ಕಾಣಿಸೋದು ಕಣ್ಣು ಕಾಣಿಸುತ್ತೆ ಅಂದರೂ ಕೂಡ ಕ್ಲಾರಿಟಿ ಡಿಫಲ್ ಆಗುತ್ತೆ. ಅದೇ ರೀತಿಯೇ ನಿರ್ದೋಷ ಎಂದ ಸನ್ನಿಕಷ್ಟ ಪ್ರತ್ಯಕ್ಷಂ, ಅದೇ ನಿರ್ದೋಷ ಶಬ್ದ ಆಗಮ, ನಿರ್ದೋಷೋಪತ್ತಿ ಅನುಮಾನಂ, ಮೂರಿದೆ ಅದರಲ್ಲೂ ಡಿಗ್ರಿ ವೇರಿ ಆಗ್ತಾ ಹೋಗುತ್ತೆ. ಬುದ್ಧಿ ಶಾರ್ಪ್ ಇದ್ದರೆ ಲಾಜಿಕ್ ಭಾರಿ ಪವರ್ಫುಲ್ ಆಗಿದೆ, ಬುದ್ಧಿ ಶಾರ್ಪ್ ಇಲ್ಲದವರು ಲಾಜಿಕ್ ಪೂರ್ ಆಗುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಾದೀನಾಂ ಏಕಮರ್ಥಂ ಬಹುದಾದರ್ಶಯಂತಿ, ಮೂರೇ ಪ್ರಮಾಣಗಳು, ಆದರೆ ಬ್ರಹ್ಮಾದಿ ದೇವತೆಗಳಿಗೆ ತಿಳಿಯೋ ರೀತಿಯೇ ಬೇರೆ, ಸಾಮಾನ್ಯ ತಿಳಿಯೋ ರೀತಿಯೇ ಬೇರೆ, ತಾರತಮ್ಯ ಇದೆ. ಅದೇ ರೀತಿಯೇ ಅಥವಾ ಪೂರ್ಣತ್ವ ಮೀಶಸ್ಯ ನಾಯಾಯಿಷಾಂ ಪ್ರದರ್ಶತೆ, ಇದರ ಪರಿಪೂರ್ಣನಾದರೂ ಕೂಡ ಅದರ ಕಾನ್ಸೆಪ್ಟ್ ಅರ್ಥಗಳು ಹೇಗಿರುತ್ತೆ ಅಂದರೆ ಅದರ ಯೋಗ್ಯತೆ ತಕ್ಕಂತೆ ಅರ್ಥ ಆಗುತ್ತೆ. ಪರಮಾತ್ಮ ರಿಲೇಟಿವ್ ಪೂರ್ಣತ್ವ ಬೇರೆ, ಅಬ್ಸಲ್ಯೂಟ್ ಪೂರ್ಣತ್ವ ಬೇರೆ. ದೇವರ ಅಬ್ಸಲ್ಯೂಟ್ ಏನಾಗಿದ್ದಾನೆ? ಪೂರ್ಣನಾಗಿದ್ದಾನೆ. ಅರ್ಥಗಳು ಹೇಗಾಗುತ್ತೆ? ಯೋಗ್ಯತೆ ತಕ್ಕಂತೆ ಅರ್ಥ. ಸರೋವರ ಫುಲ್ಲು, ಇದನ್ನು ಅನುಭವಕ್ಕೆ ಎಷ್ಟೈತೆ ಹೋಗ್ತದೆ, ಎಷ್ಟು ಬೆಟ್ಟಿಡ್ತಾನೆ ಅಷ್ಟು ಅನುಭವ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಹಿಡಿತೀರಿ, ಎಷ್ಟು ಹಿಡಿತೀರಿ ನೀವೀಗ? ಒಂದು ಮೆಟ್ಟು, ಎರಡು ಮೆಟ್ಟು, ಮೂರು ಮೆಟ್ಟು, ಸರೋವರ ಫುಲ್ಲು, ಬಟ್ ನಮಗೆ ಮಾತ್ರ ಇಷ್ಟೇ ಫುಲ್ಲು, ಎರಡು ಎರಡು ಕೈ ಅದಕ್ಕೆ ಮುಗಿ. ಪೂರ್ಣತ್ವದಲ್ಲೂ ಏನಿದೆ ಉಪಾಸನೆಯಲ್ಲಿ? ತಾರತಮ್ಯ ಇದೆ ಅಂದರೆ ಯಾರಿಗೆ? ನೋಡಿ, ಡಿಫರೆನ್ಸ್ ಬೇರೆ, ಆಬ್ಜೆಕ್ಟಿವ್ ವೇರಿಯೇಷನ್ ಬೇರೆ, ಸಬ್ಜೆಕ್ಟಿವ್ ವೇರಿಯೇಷನ್ ಬೇರೆ. ಆಬ್ಜೆಕ್ಟಿವ್ ವೇರಿಯೇಷನ್ ಇದೆಯಾ ದೇವರಲ್ಲಿ? ನೋ, ಪೂರ್ಣ ಅಂದರೆ ಆಬ್ಜೆಕ್ಟಿವ್ ಪೂರ್ಣ. ಬಟ್ ಸಬ್ಜೆಕ್ಟಿವ್ ವೇರಿಯೇಷನ್ ಇದೆ, ಯಾಕೆ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಅಂದರೆ ಪರ್ಸನ್ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಡಿಫರ್ ಆಗುತ್ತೆ. ಅದಕ್ಕೆ ಅದು ಭೂಮತ್ವಕ್ಕೆ ನಾನೈವ ಉಪಾಸ್ಯತೆ, ಭೂಮಗುಣವನ್ನು ಕೂಡ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ರೀತಿಯಲ್ಲಿ ದೇವತೆಗಳು ಉಪಾಸನೆಯನ್ನು ಮಾಡ್ತಾರೆ. ಇದು ಎರಡು ವಿಷಯ ಗೊತ್ತಾಗಿದೆ. ಎಲ್ಲರೂ ಉಪಾಸನೆ ಮಾಡಿ ಭೂಮಗುಣವನ್ನು ವಿಶೇಷ ಸ್ಪೆಸಿಫಿಕ್ ಆಗಿ ಮಾಡಿ ಭೀಮಗುಣದ ಉಪಾಸನೆಯಲ್ಲೂ ಕೂಡ ಯೋಗ್ಯತಾ ತಾರತಮ್ಯ ಕೌಂಟಾಗುತ್ತೆ ಅಂತ ಹೇಳಿ. ಓಂ ವಿಕಲ್ಪೋ ವಿಶಿಷ್ಟ ಫಲವತ್ವಾತ್ ಓಂ, ವಿಕಲ್ಪೋ ವಿಶಿಷ್ಟ ಫಲತ್ವಾತ್ ಓಂ, ಸಯೋಗ್ಯೋಪಾಸನಾ ದುರ್ಗಾಪ ಯೋಗ್ಯ ಉಪಾಸನಾನಂತರಂ ಸಾಮಾನ್ಯಶ್ಚಾಪಿ ಕಶ್ಚಿತ್ ಉಪಾಸನಂ ವಿಕಲ್ಪೇನ ಭವತಿ ವಿಶಿಷ್ಟ ಫಲಾಪೇಕ್ಷೆಯ. ಸ್ಪೆಸಿಫಿಕ್ ಇನ್ನೊಂದು ನೋಟಿ, ಸಯೋಗ್ಯ ಉಪಾಸನಾನಂತರಂ ಗುರುಗಳು ಬಂದರು, ಹೇಳಿದರು ಏನಂತ, ನಿನ್ನ ರೂಪ ರಾಮರೂಪ ಅಂತ ಹೇಳಿಬಿಟ್ಟು, ನಿಮ್ಮ ಬಿಂಬರೂಪ ಯಾವ ಅಂತ ಹೇಳಿದರು? ರಾಮರೂಪ ಅಂತ ಹೇಳಿದರು. ಅಷ್ಟು ಗೊತ್ತಾಯಿತು. ಅದರ ಜೊತೆಗೆ ಸಾಮಾನ್ಯಶ್ಚಾಪಿ ಕಶ್ಚಿತ್ ಉಪಾಸನಂ ವಿಕಲ್ಪೇನ ಭವತಿ, ಎಲ್ಲ ಬೇರೆ ರೂಪ ಉಪಾಸನೆ ಮಾಡೋದು ಹೇಳಿಕೊಡ್ತಾರೆ ಗುರುಗಳು. ಈಗ ವಿಶಿಷ್ಟ ಫಲಾಪೇಕ್ಷೆ, ಯಾಕೆ ಯಾವ ಫಲ ಆಗಬೇಕಾಗಿದೆ? ವಿಭೂರೂಪ ದರ್ಶನದಿಂದ ಏನಾಗುತ್ತೆ? ಅಪರೋಕ್ಷಜ್ಞಾನ ಮೂಡ್ತಾ ಇದೆ. ಇನ್ನೊಂದು ಯಾವ ಫಲ ಬೇಕಾಗಿದೆ? ಆ ಫಲಕ್ಕೆ ಏನು ಮಾಡ್ತಾರಾಗ? ಈ ರೂಪ ಉಪಾಸನೆ ಮಾಡುತ್ತೆ, ಗೊತ್ತಾಯ್ತಾ? ಈ ರೂಪ ಉಪಾಸನೆ ಮಾಡೋದು ಬೇಗವಾಗಿ ಅನುಕೂಲ ಆಗುತ್ತೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಕ್ತ್ಯರ್ಥಂ ಆತ್ಮಯೋಗ್ಯಂ ಹಿ ಕಾರ್ಯಮೇವ ಹಿ ಉಪಾಸನ ಅಂತಿದ್ರೆ ಆತ್ಮಯೋಗ್ಯ, ಅವನ ಸ್ವರೂಪಕ್ಕೆ ಯೋಗ್ಯವಾದ ರೀತಿ ಉಪಾಸನೆ ಮಾಡಬೇಕು. ನೃಸಿಂಹಾಧಿಕ ಮನ್ಯಸ್ಯ ದುರಿತಾದಿ ಇರುತ್ತೆ. ನರಸಿಂಹ ರೂಪ, ವರಾಹ ರೂಪ, ಮೊದಲಾದ ರೂಪಗಳನ್ನು ಯಾವ ಉಪಾಸನೆ ಮಾಡಬೇಕು? ಯಾವ ದೊಡ್ಡ ಆಪತ್ತು ಬಂದು ಗೊತ್ತಾಯ್ತಾ? ತಕ್ಕ ಪರಿಹಾರ ಇದಕ್ಕೆ ಏನು ಮಾಡಿದ್ರೆ ನರಸಿಂಹ ರೂಪಾಸನೆ ಮಾಡಬೇಕು. ದುರ್ಗ ಹೇಳ್ಬೇಕು ಮಾಡ್ಬಿಡ್ತಾನೆ ಹೊರಟು ಟೆಂಪರರಿ ಬಿಬ್ಬ ರೂಪತ್ವ ಅಪ್ರೋಷ ಜ್ಞಾನಕ್ಕೆ ಮಾತ್ರ ಬಿಬ್ಬ ರೂಪನೇ ಆಗ್ಬೇಕು. ಕೆಲವು ಬೇರೆ ಬೇರೆ ಫಲಗಳಿಗೆ ಏನು ಬೇಕು? ನೃಸಿಂಹಾದಿ ರೂಪಾಸನೆ ಮಾಡಬೇಕು. ಇದು ವಿಕಲ್ಪ, ವಿಕಲ್ಪ ಅಂದ್ರೆ ಏನು? ಆಪ್ಷನ್. ಮಾಡಿದವ್ರಿಗೆ ಮಾಡದೇ ಇರಬಹುದು, ಮಾಡಿದ್ರು ತಪ್ಪಲ್ಲ ಆ ಮೊಮೆಂಟೆ ಮಾಡ್ಬೋದು, ಅಥವಾ ಬಿಟ್ಟರು ತಪ್ಪಲ್ಲ ಅನ್ನೋದಕ್ಕೆ ಇದ್ರದಲ್ಲಿ ಮೋಟದಲ್ಲಿ ಇರ್ತಾರೆ ಸಾಕು ನನಗೆ ಬಿಟ್ಟು ಬಿಡ್ಲು ಬರೋದು. ಅದು ವಿಕಲ್ಪ ಅಂದ್ರೆ ಆಪ್ಷನ್, ಆಪ್ಷನ್ನೇ ಬೇಕಾಗ ಮಾಡ್ಬೋದು. ಏನು ವ್ಯತ್ಯಾಸ ಮಾಡಿ? ಅಲ್ಲ, ವ್ಯತ್ಯಾಸ ಮಾಡಿಲ್ಲ, ವಿಶೇಷ ಅಂತ ಕೇಳ್ತೀನಿ. ವ್ಯತ್ಯಾಸವಿದೆ, ವಿಶೇಷವಿದೆ. ವಿಶೇಷ ಅಂದರೆ ದೇವರು ಸಂಕಲ್ಪ ಮಾಡಿಲ್ಲ. ಏನಂತ? ನಾನು ವೇದವ್ಯಾಸ ರೂಪದಿಂದ ಮಹಾಭಾರತದಿಂದ ಬರೀತೇನೆ, ಗೊತ್ತಾಯ್ತಾ? ಕೃಷ್ಣ ರೂಪದಿಂದ ಕಂಸಾದಿಂದ ಕೋರ್ತೇನೆ. ರೂಪದ ವಿಶೇಷ ಅಂದರೆ ವ್ಯತ್ಯಾಸ ಅನ್ನಬಾರ್ದು. ವ್ಯತ್ಯಾಸ ಅಂದರೆ ಈ ರೀತಿ, ನನಗೆ ವ್ಯಾಸ ರೂಪದಿಂದ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಕಂಸರು ಕೃಷ್ಣ ರೂಪದಿಂದ ಬರೀಲಿಕ್ಕೆ ಬರೋದಿಲ್ಲ, ಅದು ವ್ಯತ್ಯಾಸ, ಗೊತ್ತಾಯ್ತು? ಏನು ಮಾಡಿ ಶಕ್ತಿ ವಿಶೇಷ ತೋರಿಸ್ತಾರೆ, ಶಕ್ತಿ ವಿಶೇಷ ಇದೆ. ಸೊ ದೇವರು ಏನು ಹೋಗ್ತೇವೆ ನಾವು? ವಿಶೇಷ ಹೋಗ್ತೇವೆ. ಏನು ಹೋಗ್ತದಿಲ್ಲ? ವ್ಯತ್ಯಾಸ ಹೋಗ್ತದೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಹೇಳಬೇಕು, ಈಗ ಕಂಸನ ಯಾರು ಕೊಂಡರು ಅಂದರೆ ನರಸಿಂಹ ಅಂತ ಹೇಳಬಾರ್ದು, ನರಸಿಂಹ ಅಂತ ಬರೆದ್ಬಿಡೋದು. ಆಮೇಲೆ ಏನಾಗಿ ಹೇಳಿ ಅಂತ ಎಲ್ಲರ ರೂಪಕ್ಕೆ ಅಭೇದ, ಅದಕ್ಕೆ ಕೃಷ್ಣನೇ ನರಸಿಂಹ ಅಂತ ಹೇಳಿದೆ ಅಂತ ಹೇಳಿದರು. ಹಾಗೇನು ಹೇಳಬೇಕು? ರೂಪ ಅಭೇದ ಆದರೂ ಕೂಡ ಈ ಆನ್ಸರ್ ಲಾಂಗ್ ಅಂತ. ಅರ್ಥ ಆಯ್ತಾ? ಈಗ ರೂಪ ನಿಮಗೆ ಆ ಜ್ಞಾನ, ಈ ಜ್ಞಾನ ನಿಮಗೆ ಇಲ್ಲ, ವಿಶೇಷದ ಜ್ಞಾನ ಹೊಂದಿಲ್ಲ. ವಿಶೇಷದ ಜ್ಞಾನ ಏನು? ಪರಮಾತ್ಮ ಎಲ್ಲ ರೂಪಗಳು ಒಂದೇ ಆಗಿದ್ದರೂ ಕೂಡ ಶಕ್ತಿ ವ್ಯತ್ಯಾಸ ಇಲ್ಲದೆ ಹೋಗಿದ್ದರೂ ಕೂಡ ಕಂಸನನ್ನು ಕೊಂದಿದ್ದು ಮಾತ್ರ ಯಾವ ರೂಪದಿಂದ? ಕೃಷ್ಣ ರೂಪದಿಂದ. ಕೃಷ್ಣ ಜಾನಕೀಪತಿ ಅಂತ ಹೇಳಿದರು, ಕೃಷ್ಣ ಜಾನಕೀಪತಿ, ರಾಮ ರುಕ್ಮಿಣಿಪತಿ. ಏನು ಹೇಳಬೇಕು ಅದಕ್ಕೆ? ಆ್ಯಕ್ಚುಲಿ ದೇವ್ರ ರೂಪದಲ್ಲಿ ಭೇದ ಇಲ್ಲ, ಬಟ್ ರುಕ್ಮಿಣಿಪತಿ ಅಂತ ಯಾರು ರೂಪಕ್ಕೆ ಹೇಳಬೇಕು? ಕೃಷ್ಣ ರೂಪಕ್ಕೆ. ಅದು ವಿಶೇಷ ವ್ಯತ್ಯಾಸ ಅಂದರೆ ವಿಶೇಷ ಅಂತ ನಾವು ಒಪ್ಪಿದ್ದೆ. ಏನು ವ್ಯತ್ಯಾಸ ಆಯ್ತು? ಹಾಂ, ಯಾಕೆ ತಪ್ಪಾಯ್ತು? ಹೌದು, ಅದಕ್ಕೆ ಹೇಳಿ ವಿಶೇಷ ಅಂತ. ಅದಕ್ಕೆ ಹೇಳಿ ಸ್ವಪುತ್ರ ಅಲ್ಲ ಅಲ್ಲ, ವಿಶೇಷ ತಿಳ್ಕೊಳ್ಳದೆ ಕೊಟ್ಟ ಉತ್ತರದಿಂದ ತತ್ವಜ್ಞಾನ ಇದ್ದಿಲ್ಲ ಅಂತ ಅರ್ಥ ಆಯ್ತು. ತತ್ವಜ್ಞಾನಕ್ಕೆ ಸೇರಾಗ್ತಾ ಇದ್ದಾನೆ, ಈ ಡೀಟೇಲ್ಸ್ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಆಯ್ತಾ. ಬಟ್ ಈ ರೀತಿ ಹೇಳಿದ್ದ ಅವ್ರ ಪುಣ್ಯಕ್ಕೆ ಯಾರ್ದೋ ಯಾರ್ದೋ ಪತಿ ಮಾಡಿಲ್ಲ, ಮತ್ತೆ ಆ ರೂಪದಲ್ಲಿ ಅವ್ರ ದೋಷ ಇಲ್ಲ, ಬಟ್ ವಿಶೇಷ ಗೊತ್ತಿಲ್ಲ ಅವ್ರು. ಕೃಷ್ಣ ರೂಪ, ರುಕ್ಮಿಣಿ ರೂಪತಿ ರೂಪ, ರಾಮರೂಪ, ಸೀತಾಪತಿ ರೂಪ ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ. ಆದ್ದರಿಂದ ಉಪಾಸಕರು ಪುಣ್ಯ ಕಡಿಮೆ ಆಯ್ತು. ಆದರೆ ಈ ರೀತಿ ಅಂಧಸ್ತಮಸ್ಥೆ ಆಗೋದಿಲ್ಲ ಎತ್ತಕ್ಕೆ. ಅದು ಎರಡು ದೂರದ ವ್ಯಕ್ತಿ ಲಕ್ಷ್ಮೀನ ಹೋದ್ರು ನಾರಾಯಣ ಹೋದಾದ್ರೆ ಅಂಧಸ್ತಮಸ್ಥೆಲ್ಲ ಆಗೋದಿಲ್ಲ. ವಿಶೇಷ ಗೊತ್ತಿಲ್ಲ ಆದರೆ ಫಲ ನೀಡುತ್ತೆ, ಬರುತ್ತೆ ಫಲದಲ್ಲಿ ವ್ಯತ್ಯಾಸ ಬರುತ್ತೆ, ದುಡ್ಡು ವ್ಯತ್ಯಾಸ ಆಗುತ್ತೆ. ಅಷ್ಟೇ ಪಾಂಡಿತ್ಯ ಪ್ರಸಕ್ತ ಯಾರೋ ಅವ್ರು ಹೇಳ್ತಿದ್ರಂತೆ, ಜೋಕ ಓದ್ತಿದ್ರಂತೆ. ಅದು ರಾಮದೇವರ ಸ್ತೋತ್ರ ಗೊತ್ತಾಯ್ತಾ. ಗುರುತಿದ್ದ ಹೇಗಿದ್ದಾನೆ ಅಂದರೆ ಹೇಳ್ತಿದ್ದಾರೆ ಹೆಸರು ಮಾಡಿದ್ರು ಗೊತ್ತಾಯ್ತಾ. ಧನು ತಿಳ್ಕೊಂಡಿದ್ದಾನೆ, ಕಡಗೋಳು ಹಿಡ್ಕೊಂಡಿದ್ದಾರೆ, ಅರ್ಥ ಬರುತ್ತಿದ್ದಾರೆ. ಕಡಗೋಳು ಹಿಡ್ಕೊಂಡಿದ್ದಾನೆ ಕೃಷ್ಣ, ನಾಲ್ಕು ಕೈ ಎರಡು ಎರಡು ಕೈ ಇದೆ, ಈ ಕಡೆಯಿಂದ ಕಡಗೋಳು ಈ ಕಡೆಯಿಂದ ಹಿಡ್ಕೊಂಡಿದ್ದಾನೆ. ಯಾರು ತಿಳಿದವ್ರು ಕೇಳ್ತಾರೆ, ಸ್ವಾಮಿಯಲ್ಲಿ ಏನು ತಿಳ್ಕೊಂಡಿದ್ದೀರಿ? ಅದು ಹೆಸರು ಸ್ತೋತ್ರ ಅಲ್ಲ, ರಾಮ ಸ್ತೋತ್ರ ಅಂದರೆ ನೋಡಿ ನಿಮಗೆ ತಿಳುವಳಿಕೆ ಇಲ್ಲ. ರೂಪ ಬೇರೆ ಅಭೇದ ಅಂತ ಹೇಳಿಲ್ಲ ರೂಪ ರೂಪಗಳಿಗೆ ಗೊತ್ತಾಯ್ತಾ. ನಾನು ಅರ್ಥ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲ್ಲ ಪಾಪ ಆಚಾರ್ಯ ಫೋನ್ ಮಾಡಿರ್ತೇವೆ ಅಂತ. ಸಮಾಜ ಅಂತ ಗೊತ್ತಿಲ್ಲ, ತುಂಬ ಪ್ರಾಬ್ಲಮ್ ಇರೋದಲ್ಲಿ, ಆ ಜೋಗದ ಅರ್ಥ ಗೊತ್ತಿಲ್ಲ. ಇದು ಪುರಾಣ ಹೇಳ್ತಾ ಇದ್ದಾನೆ, ಅಲ್ಲಿ ತಿಳಿದವರು ಕೂತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಎಲ್ಲರೂ ಮೆಕ್ಯಾನಿಕ್ ಇದೆ ತಲೆ ಹಾಕ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪುಣ್ಯ ಕೊಟ್ಟಿಲ್ಲ ತಿಳ್ಕೊಂಡಿದ್ದಾರೆ, ಅದು ಬಂದಿದ್ದೆ. ಅದಕ್ಕೇನು ಮಾಡಿಬಿಟ್ಟ ನೋಡಲ್ಲ, ಮೆಜಾರಿಟಿ ತನ್ಕಂಡಿದ್ದಾರೆ ಅಂತ ಗೊತ್ತಾಯಿತು. ಮೆಜಾರಿಟಿ ಅಂತ ಗೊತ್ತಿಲ್ಲವರು ಜಾಸ್ತಿ ಇದ್ದಾರೆ ಅಂತ, ಗೊತ್ತಿಲ್ಲದವ್ರು ಜಾಸ್ತಿ ಇದ್ದಾರೆ. ಆದ್ದರಿಂದ ಅವನೇನು ಮಾಡಿದ್ರೆ ಅವ್ರದೇ ಬಾಳಿ ಬಂದ್ಬಿಟ್ಟ. ಸ್ವಾಮಿ ನಾನು ಇರ್ಬೋದು, ರಾಮಸ್ತೋತ್ರ ಇರ್ಬೋದು, ಕೃಷ್ಣರೂಪರು ರಾಮರೂಪಕ್ಕೂ ಭೇದ ಇಲ್ಲ ಹೋದಲ್ಲೋ, ಅದಕ್ಕೆ ಅರ್ಥ ಮಾಡ್ತಿದ್ದೀನಿ. ಏನು ಮಾಡಬೇಕಾಗ, ಅವ್ರಿಗೆ ಕೇಳೋದೇ ಮಾಡಿಬಿಟ್ಟು ನೀವು ಆಚಾರ್ಯ ಸುಮ್ಮನೆ ಕೂತ್ಕೊಳ್ಳಿ, ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಮತ್ತೆ ಅದು ಬಾಯಿ ಹಾಕ್ಬೇಡಿ ಅಂತ ಹೇಳ್ಬೋದು. ಹೌದು, ಆ ಥರ ಆಚಾರ್ಯ ಏನು ಮಾಡಿದ್ರು ಪಾಪ ತಿಳ್ಕೊಂಡಿದ್ದಾರೆ. ಇದು ವಿಶೇಷ ಜ್ಞಾನ ಇಲ್ಲ ಅಂತ ಹೇಳುತ್ತೆ, ವಿಶೇಷ ಜ್ಞಾನ ಇಲ್ಲ ಅಂತ ಈಗ ಹೇಳ್ತಾರೆ. ಓಂ ಕಾಮ್ಯಾಸ್ತು ಮೃತಿಮ್ಮಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತೆ. ಈ ಮಾತನ್ನು ಎಲ್ಲಿ ಉಪಯೋಗಿಸ್ತಾರೆ ಶ್ರೀಕಾರ ಹೇಳಿದ್ರೆ, ಆಚಾರ್ಯರು ಮಾಯಾವಾದ ಖಂಡನ ಶುರು ಮಾಡ್ತಾರೆ ಅಂತ. ನರಸಿಂಹಶಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯ ಕ್ಷಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಶುರು ಮಾಡ್ತಾರೆ. ಆಗ ಪ್ರಶ್ನೆ ಬರುತ್ತೆ, ಅಥವಾ ನರಸಿಂಹ ದೇವಸ್ತೋತ್ರ ಯಾತಕ್ಕೆ ಮಾಡ್ತಾರೆ ಪ್ರಶ್ನೆ ಬರುತ್ತೆ. ಅವಾಗ ಏನು ಹೇಳ್ತಾರೆ, ಇನ್ನು ಕೋಟ್ ಮಾಡ್ತಾರೆ, ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತೈ. ನಾವು ಅನಿಷ್ಟ ಪರಿಹಾರ ಆದಾಗ ನೃಸಿಂಹರೂಪ ಸ್ತೋತ್ರ ಮಾಡಬೇಕು. ಇಲ್ಲಿ ಅದ್ವೈತ ಮತ ಅನಿಷ್ಟವಾಗಿ ನಮ್ಮನ್ನು ಕಾಣ್ತಾ ಇದೆ, ಅದು ಪರಿಹಾರ ಆಗಬೇಕು. ಅದು ಯಾವ ರೂಪ ಸ್ತೋತ್ರ ಮಾಡ್ತಾರೆ, ನೃಸಿಂಹರು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ ಗೊತ್ತಾಯ್ತಾ. ನರಸಿಂಹ ಅಖಿಲ ಅಜ್ಞಾನ ಮತದ್ಭಾಂತ ದಿವಾಕರ, ಅಖಿಲಂ ಅಜ್ಞಾನ ಕಲ್ಪಿತಂಬಿತಿ ಯನ್ಮತಂ ತದು ಭಾಂತವಿವ ಗೊತ್ತಾಯ್ತಾ. ತನ್ನ ನಿರಸನೇ ದಿವಾಕರ ಇವ ಗೊತ್ತಾಯ್ತಾ. ಕರ್ತರೆಯಂತೆ ಮಾಯಾವಾದ ಮತ ಇದೆ, ಅದು ಹೋಗ್ಬೇಕಾದ್ರೆ ಕತ್ತಲೆ ಹೋಗ್ಬೇಕಾದ್ರೆ ಯಾರು ಬರಬೇಕು? ಸೂರ್ಯ ಬರಬೇಕು. ಈ ಕತ್ತಲೆ ಹೋಗ್ಬೇಕಾದ್ರೆ ಯಾರು ಬರಬೇಕು? ನರಸಿಂಹ ಬರಬೇಕು ಅಂತ ದೇವ್ರ ಸ್ತೋತ್ರ ಆಚಾರ್ಯ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಕೊಡ್ತಾರೆ ಆಚಾರ್ಯ ಇಲ್ಲಿ ಸ್ವಲ್ಪ ನಾರಾಯಣ ಸ್ವರೂಪ ಇಲ್ಲಿ ಶುರು ಮಾಡಿ ನಮ್ಮ ಉತ್ತರ ಭಕ್ಷ್ಯಕ್ಕೆ ನಾರಾಯಣ ನಮಸ್ತೆ ಶುರು ಮಾಡಿದ್ರು. ನರಸಿಂಹ ಸ್ತೋತ್ರ ಮಾಡಿದ್ದೆ ಯಾತಕ್ಕೆ? ಇದು ಯಾರು ಪ್ರತಿಪಾದ್ಯ? ನಾರಾಯಣ ರೂಪ ಪ್ರತಿಪಾದ್ಯ. ಯಾಕೆ? ಗುಣಪೂರ್ಣ, ದೋಷ ದೂರ, ಜ್ಞೇಯ, ಗಮ್ಯ ಅಂತ ಅರ್ಥ ಆಗ್ತದೆ. ಸರಿಯಲ್ಲ, ಸೊ ರಿಲೆವೆನ್ಸ್. ಯಾವ್ಯಾವ ಸ್ತೋತ್ರ ಮಾಡಬೇಕು ಅದು ಸ್ತೋತ್ರ ಮಾಡ್ತಾರೆ. ಇದೆ ಲಿಂಕ್ ಕೊಡೋಕ್ಕೆ ಇದು ಉಪಯೋಗಿಸ್ತಾರೆ. ಆದ್ದರಿಂದ ಅನಿಷ್ಟ ಪರ್ಯಾಯ ನರಸಿಂಹದೇವರು ಸ್ತೋತ್ರ ಮಾಡಿದ್ದಕ್ಕೆ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಅನಿಷ್ಟ ಪರ್ಯಾಯ ಹೋಗಬೇಕು, ಹೌದಲ್ಲ? ದುರಿತಾದ ನಿವೃತ್ತಾಯಿ, ಅದು ಉದ್ದೇಶ. ನರಸಿಂಹದೇವರು ತಿರುಗ ಪಂಡಿತ ಆಚಾರ್ಯ ಯಾರು ಏನು ಮಾಡಿಬಿಟ್ರು? ಮಾಟ ಮಾಡ್ತಾರೆ. ಕೇರಳದ ಮಾಂತ್ರಿಕರು ಮಾಟ ಮಾಡಿಸ್ಬಿಟ್ರು, ಆ ತಿರುಣಕ್ಕೆ ಅಂತ ಬಂತು. ಅವ್ರೇನು ಮಾಡಿದಾಗ ದಹರಹ ನರಸಿಂಹ ಅಸಖ್ಯ ವೀರಾಹಿತಮ್ಮೆ, ನೋಡಿ, ಅಹಿತವನ್ನು ನಾಶ ಮಾಡೋದಕ್ಕೋಸ್ಕರ ಸ್ತೋತ್ರ ಮಾಡಿದ್ರು ಸುದ್ಬುದಿ ಆಗಿದೆ, ಕರೆಕ್ಟಾಗಿ ಬಂದಿತ್ತು. ಯಾರಿಗೆ? ಜ್ಞಾನಿಗಳು. ಇವತ್ತು ಕಲಿತ ರೂಪ ಬರುತ್ತೆ ಅಂತ ನಮ್ಗೆ ಗೊತ್ತಿದೆಯಾ ಇಲ್ವಾ? ಕಲಿ ರೂಪ ಬರುತ್ತೆ ಅಂತ ನಮ್ಗೆ ಗೊತ್ತಿದೆಯಲ್ಲ, ಹೇಳಿ. ಗೊತ್ತಿದೆಯಾ ಇಲ್ಲ ಹೇಳಿ? ಗೊತ್ತಿದೆಯಾ ಇಲ್ಲ? ಗೊತ್ತಿದೆ. ಯಾಕೆ ಹೇಗೆ ಗೊತ್ತು? ನಾನು ಆಕಾರ ಗಂಟೆ ಓದಿರೋದಕ್ಕೆ ಎಲ್ಲ ದೊಡ್ಡ ಜ್ಞಾನಿ ಅಂತ. ಅಷ್ಟು ಗೊತ್ತಿಲ್ವಲ್ಲ, ಗೊತ್ತೇ ಇದೆ. ಅದರಿಂದ ಗೊತ್ತಿದೆ ಏನ ಅದು ಯಾಕೆ ಬರೋದಂತಾನೆ? ಅದಕ್ಕೇನೆ ಅವ್ರು ಏನು ಮಾಡಿದ್ರು ಆಚಾರ್ಯರು, ತಿರುಪತಿ ಬಂಡಿತ ಆಚಾರ್ಯ ಅವ್ರ ರೂಪ ಟ್ರೈ ಮಾಡಿ ಸ್ವತಃ ಬಂದರು ಆಚಾರ್ಯನ ತೋರಿಸಿದ್ರು. ಆಚಾರ್ಯ ಏನು ಮಾಡಿದಾಗ, ಆಚಾರ್ಯ ಅಭ್ಯಾಸ ಏನಂದರೆ, ದೇವರ ಸ್ತೋತ್ರದಲ್ಲಿ ನನ್ನ ಸ್ತೋತ್ರ ನಾವು ಕೇಳೋದಿಲ್ಲ, ಬರೀ ನನ್ನ ಸ್ತೋತ್ರ ಆಗಬಾರದು ಅಂತ ಹೇಳಿಬಿಟ್ಟು ನರಸಿಂಹ ಸ್ತೋತ್ರವನ್ನು ಬರೆದು ಆ ಕಡೆ ಕಡೆ ಸೇರಿ ನರಸಿಂಹ ರೂಪನೇ ಯಾಕೆ ಸ್ತೋತ್ರ ಮಾಡಿದ್ರು ಮತ್ತು ನಕಸ್ತುತಿನೇ ಯಾಕೆ ಮಾಡಿದ್ರು ಅಂದರೆ, ನೀವೆಲ್ಲ ಈ ಸ್ತೋತ್ರ ಮಾಡಿದ್ದೀರಿ, ಪರಮಾತ್ಮನ ಉದುರಿನ ಮುಂದೆ ನಾವೇನೂ ಅಲ್ಲ, ಪರಮಾತ್ಮನ ಅವ್ರ ಪಾದ ಹೊಡಿದಂತ ಏನಲ್ಲ ಅಂತ ಹೇಳೋದಿಲ್ಲ. ಪರಮಾತ್ಮ ನಖಗಳು ಎಷ್ಟು ಕೆಲಸ ಮಾಡುತ್ತೆ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಅಂತ ತಾರತಮ್ಯ ತೋರಿಸಿದ್ರು ಆಚಾರ್ಯ. ಅರ್ಥ ಆಯ್ತಾ? ಏನ ಅದೇ ಹೇಳ್ತೀವಿ ಪರಮಾತ್ಮ, ನಮ್ಮ ಶಕ್ತಿ ಎಷ್ಟೇ ಇದ್ರೂ ಕೂಡ ದೇವರ ಉಗ್ರೆ ಮುಂದೇನೂ ಅಲ್ಲ. ಶ್ರೀಮತ್ ಕಂಠೀರವಾಸ್ಯ ಪ್ರದರ್ಶನಗಳಾಹ ಹೇಳ್ತಾರೆ, ಪ್ರದಸ್ತ ಧ್ವಾಂಸ ಶಾಂತ ಪ್ರವೃತ್ತ ಮನಸ ಭಾವ್ಯತ ನಾಕ್ಯ ಬಂದಾಯಿತು. ಆ ದೇವರ ಮುಂದೆ ಏನೇನೋ ನಾವಲ್ಲ ಅಂತ ತೋರಿಸ್ಕೊಡ್ತಾ ಅಲ್ಲೂ ಹೆಸರು ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀವಿ. ಇದ್ರ ಅರ್ಥ ಏನಾಯ್ತಂದ್ರೆ ನಮ್ಮ ಪ್ರಶಂಸೆ ಕೇಳಬಾರ್ದು, ಋತುರಾಜ ತೋರಿಸ್ಕೊಡ್ತಾನೆ, ನಮ್ಮ ಪ್ರಶಂಸೆ ಮಾಡಿದಾಗ ಕೇಳಬಾರ್ದು. ಅಕಸ್ಮಾತ್ ಹೇಳಿದ್ರೆ ಏನು ಮಾಡ್ಬೇಕು, ದೇವರ ಪ್ರಶಂಸೆಗೆ ಅದು ಹೋಲಿಸ್ಕೊಳ್ತಾರೆ, ಹೊಂದಿಸ್ತಾರೆ, ಇಲ್ಲದವರು ತಪ್ಪಾಗುತ್ತೆ, ದೋಷ ಆಗುತ್ತೆ. ಅದೇ ಆಚಾರ ತೋರಿಸ್ಕೊಡ್ತಾರೆ ವಿಶೇಷ, ಅದು ವಾಯುಸ್ಥಿತಿ ವೈಭವ. ಮತ್ತು ಆಚಾರ ಅಲ್ಲೊಂದೇ ಅಲ್ಲ, ತಮ್ಮ ಸುಮಾರು 37 ಗ್ರಂಥಗಳಲ್ಲಿ 18 ಗ್ರಂಥದಲ್ಲಿ ಆಚಾರ್ಯ ತಮ್ಮ ಸ್ವರೂಪ ಹೇಳ್ತಾರೆ, ಎಷ್ಟೇ ಶ್ರೀನಿದ್ದಾನೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಇಂಟ್ರೆಸ್ಟಿಂಗ್ ಅಂದರೆ ಆ ಸ್ವರೂಪ ಹೇಳೋದಕ್ಕಿಂತ ಮುಂಚೆ ಒಂದು ದೇವ್ರ ಸ್ತೋತ್ರ ಬರೀತಾರೆ ಸ್ವಲ್ಪ ಆಚಾರ್ಯ. ಗೊತ್ತಾಯ್ತಾ? ಆಮೇಲೆ ತಮ್ಮ ಸ್ವರೂಪ ಹೇಳ್ತಾರೆ, ಮತ್ತೊಂದು ದೇವ್ರ ಸ್ತೋತ್ರ ಬರೀತಾರೆ. ಗೊತ್ತಾಯ್ತಾ? ಅದಕ್ಕೆ ಟೀಕಾರಾಯ ಬರೀತಾರೆ, ದೇಶ ಸುರಾವಲ್ಲಿ ಬರೀತಾರೆ. ಯಾಕಕ್ಕೆ ಆಚಾರ್ಯ ತಮ್ಮ ಸ್ವರೂಪ ಹೇಳಿದ ಮೇಲೆ ಮತ್ತೊಂದು ಸ್ತೋತ್ರ ಬರೀತಾರೆ ದೇವ್ರ ಮೇಲೆ ಅಂದರೆ, ತಮ್ಮ ವಿಷಯ ಹೇಳ್ಕೊಂಡು ಮುಗಿಸೋದು ಆಚಾರ್ಯ ಇಷ್ಟ ಇಲ್ಲ. ಮತ್ತು ಎಲ್ಲಿ ಮುಗಿಸ್ತಾರೆ? ಮತ್ತೆ ಹರಿಸರ್ವ ವಿಶ್ವ ಸರ್ವತ್ತವತ್ತೊಂದು ಸರ್ವದಾ ಪ್ರತಿಪಾದನೆ, ಅದಕ್ಕೆ ಅರ್ಥ ಬರೀತಾರೆ ಅಂತ ಹೇಳಿ. ಗೊತ್ತಾಯ್ತಾ? ಇದು ಆಚಾರ್ಯ ದೀಕ್ಷೆ, ಇನ್ನು ಹಾಗೆ ಮಾಡಿ ಅಂದರೆ ಅವ್ನು ಹೇಳಿದ ತಕ್ಷಣ ನಮ್ಮ ಸ್ತೋತ್ರಕ್ಕೆ ಎಂದಾಗಬಾರ್ದು ಅಂತ ಹೇಳಿ ದೇವ್ರ ಸ್ತೋತ್ರ ಮಾಡಿ ಸುಮ್ಮನೆ ಸ್ತೋತ್ರ ಮಾಡೋದಲ್ಲ, ಕಾಟ ಉಪಚಾರಕ ಮಾಡಲಿಲ್ಲ, ದೇವರು ಭಾರಿ ದೊಡ್ಡವನು ಅಂತ ಚಿತ್ರ ಬರಹ ಮಾಡಿದ್ರು, ನಖಗಳನ್ನು ಮಾಡಿದ್ರಿಂದ ಕೈಮುಟ್ಟಿಸಿಲ್ಲ. ಮತ್ತು ಇನ್ನೊಂದು ಅರ್ಥ ಏನು, ನಖಕ್ಕೂ ಪರಮಾತ್ಮನಿಗೆ ಏನಿಲ್ಲ ವ್ಯತ್ಯಾಸ, ಸತತ ಭೇದ ವಿವರ್ಜಿತ, ಅದನ್ನು ತೋರಿಸ್ಬೇಕಾಗಿ. ಇದೆಲ್ಲ ಒಟ್ಟಿಗೆ ಸೇರಿ ಬಂದು ಪ್ರಮೇಯ. ಈಗ ಕೊನೆಗೆ ಬಂದು ಓಂ ಕಾಮ್ಯಾಸ್ತು ಯಥಾ ಕಾಮಂ ಸಮುಚ್ಚೇರನ್ ನವಾ ಪೂರ್ವಹೇತ್ವಭಾವ ಓಂ ಎಷ್ಟೇ ಎಷ್ಟೇ ಹಿ ಯಶ್ ಕಾಮ ಸತ್ಯತಸ್ಯ ಹಿ ಉಪಾಸನಂ ತಾದೃಶಾನಾಂ ಗುಣಾನಾಂ ಚ ಸಮಾಹಾರಂ ಪ್ರಕಲ್ಪಯೇ ಸಕಾಮತ್ವಾತ್ ಮುಮುಕ್ಷೂಣಾಂ ನವಾ ತೇಷಾಮುಪಾಸನಂ ಸ್ತುತ್ಯರ್ಥಮಿತ್ತರಶ್ಚೈವ ನಚೋಪಾಸಾಭಿ ದೃಶ್ಯತಿ ಇತಿ ಬೃಹತ್ತಂತ್ರೇ. ತುಂಬ ವಿಷಯ ಹೇಳ್ತಾರೆ ಇದುವರೆಗೆ. ಎಷ್ಟೇ ಎಷ್ಟೇ ಹಿ ಯಶ್ ಕಾಮ ಗೊತ್ತಾಯ್ತಾ? ತಸ್ಯ ತಸ್ಯ ಹಿ ಉಪಾಸನ, ಯಾರ್ಯಾರು ಯಾವ್ಯಾವ ಬಯಕೆ ಇದೆಯೋ ಅದು ರೆಲೆವೆಂಟ್ ಆಗಿ ಉಪಾಸನೆ ಮಾಡಬೇಕು. ಯಾವ್ಯಾವ ಬಯಕೆ ಯಾರ್ಯಾರಿಗಿದೆಯೋ ಅದು ರೆಲೆವೆಂಟ್ ರೂಪ ಯಾವುದಿದೆಯೋ ಅದು ಉಪಾಸನೆ ಮಾಡಬೇಕು. ತಾದೃಶಾನಾಂ ಗುಣಾನಾಂಚ ಸಮಾಹಾರಂ ಸಕಲ್ಪ ಇದೆ, ಒಂದು ಮೂರ್ನಾಲ್ಕು ಬಯಕೆ ಇದೆ, ಮೂರ್ನಾಲ್ಕು ಗುಣಗಳನ್ನು ಉಪಾಸನೆ ಮಾಡಬೇಕು ಆ ಅರ್ಥದಲ್ಲಿ. ಆದರೆ ಅಕಾಮತ್ವಾತ್ ಮುಮುಕ್ಷೂಣ ನವಾತೇಷಾದ ಉಪಾಸನ, ಕೆಲವು ಮೂರ್ಖಗಳಿದ್ದಾರೆ, ಅದು ಏನು ಬೇಕು, ಮೋಕ್ಷ ಮಾತ್ರ ಬೇಕು, ಏನೋ ಅಡ್ಡಿ ಆತಂಕ ಇದೆ ಅದ್ರ ಬಗ್ಗೆ ಕೇರೆ ಮಾಡಬೇಕು. ಅವಾಗ ಏನು ಮಾಡ್ಬೋದು ಅನ್ಬೇಕಾದ್ರೆ ಅನ್ಯರು ಉಪವಾಸನೆ ಬೇಕಾದ್ರೆ ಮಾಡದೇ ಇರೋದು, ಬಿಂಬರೂಪ ಒಂದೇ ಮಾಡ್ಕೊಂಡ್ಬಿಟ್ಟು ಉಳಿದ್ರೆ ಬಿಟ್ಟರೂ ಆಯಿತು, ಮಾಡಿದರೂ ಆಯಿತು, ಬಿಟ್ಟರು ದೋಷ ಇಲ್ಲ, ಮಾಡಿದರೂ ದೋಷ ಇಲ್ಲ. ಕೃಷ್ಯರ್ಥ ಮಿಶ್ರ ಶೈವ ಅಲ್ರಿ, ಅದು ಮುಕ್ತಿ ಒಂದೇ ಬೇಕು ಅಂತೇಳಿ ಯಾವ ಕಾಮನೆಗಳಿಲ್ಲ ಅಂತೇಳಿ. ಉದಾಹರಣೆಗೆ ಅರಿಷ್ಟ ನಿವೃತ್ತಿ ಆಗಬೇಕಾದ ಕಾಮನೆ ಇಲ್ಲ, ನೃಸಿಂಹ ಸ್ತೋತ್ರ ಮಾಡಬೇಕೋ ಬಿಡಬೇಕೋ ಏನು ಮಾಡಿದ್ರು ಅದಕ್ಕೆ ನಿನ್ನಿಷ್ಟ, ಬೇಕಾದ್ರೆ ಮಾಡೋ ಸಾಕಾರ ಇದ್ದರು, ಬಿಂಬರೂಪ ಅಂತೂ ಮಾಡುವ ಅಂತ ಹೇಳಿ. ಅಷ್ಟ ದರ್ಶಕರು ಮಾಡಿದಾರೆ ಅಂತ ಕೇಳಿದರೆ ನಿನ್ನ ಕಾಮನೆ ಇದೆಯೋ ಇಲ್ವೋ, ಇಲ್ಲ ಆದರೂ ಮಾಡ್ತೀಯಾ, ಮಾಡಿ ಒಳ್ಳೆಯದು ಮಾಡು ಅಂತ ಹೇಳ್ತೀಯ, ಏನು ತಪ್ಪ, ಕಾಮನೆ ಇದ್ದೇ ಮಾಡಬೇಕು ಅಂತ ಏನು ನಿಯಮ ಇಲ್ಲ, ಅದಕ್ಕೇನು ಮಾಡಬೇಕು, ಕಾಮನೆ ಇಲ್ಲದೇನು ಮಾಡಬಹುದು. ಆದ್ದರಿಂದ ದೃಷ್ಟ್ಯರ್ಥ ಮೀಶ್ವರಷ್ಟೇ ಇವ ಬುದ್ಧಿ, ಬೇರೆ ಕಾಮನೆ ಇಲ್ಲ. ಏನು ಕಾಮನೆ ಇದೆ? ದೃಷ್ಟ್ಯರ್ಥ ಮೀಶ್ವರ ವಿಷ್ಣು ಪ್ರೇರಣೆ ವಿಷ್ಣು ದೃಷ್ಟ್ಯರ್ಥ ವಾಯಿಸಿದ್ದು ಪುರಸ್ಕಾರ ಮಹಾನ್ ಕರಿತಿ ಅಷ್ಟೇ. ರೋಗ ಬಂದಿತ್ತು ಪರಿಹಾರ ಮಾಡೋಕ್ಕಿಂತ ವಾಯಿಸಿತ್ತು ಒಬ್ಬರು ಹೇಳಿದ, ಇದು ರೋಗ ಈಗ ಏನಿಲ್ಲ, ಹುಬ್ಬಳ್ಳಿ ರಿಸರ್ಚ್ ಪ್ರೀತರ್ಥ ವಿಷ್ಣು ಪ್ರೀತರ್ಥ ಹೇಳಿದೆ, ಏನು ತಪ್ಪ ಅಂತ ಹೇಳ್ಬೋದು, ಏನು ದೋಷ ಇಲ್ಲ. ಅಥವಾ ನೀವು ಬೇರೆ ಹೇಳಿ, ಅದು ದೋಷ ಇಲ್ಲ, ಅಂತೂ ದೇವರು ಬಿಟ್ಟು ಬೇರೆ ಕಡೆ ಹೋಗಬಾರ್ದು, ಅದು ಕಾಮನ್ಯ ಹೊರತು ಬಿಂಬರೂಪ ಅಂತೂ ಕಾಮನ ಉಪಾಸನೆ ಮಾಡಲೇಬೇಕು. ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆ ಕೂತು ಉಪಾಸನೆ ಮಾಡಿದರೆ ಕಾಮನೆ ಇದ್ದರೆ ಸಿಗುತ್ತೆ, ಕಾಮನೆ ಇಲ್ಲ ಹೋದಲ್ಲ ವಿಷ್ಣು ಪ್ರೀತನ ಏನು ಯೋಚನೆ ಮಾಡಬೇಕಾಗಿಲ್ಲ. ನಚೋಪಾಸ ವಿಧಿಷ್ಠತೆ ಇದು ಬೃಹತ್ತ ಅಂತ ವಿಷ್ಣು ಸಾಕಮ್ಮ ಹೇಳ್ತಾನೆ, ರೋಗ ಆರ್ಥ ಮುಖ್ಯತೆ ರೋಗ ಆರ್ಥ ಅಂತ ಹೇಳಿ ನಾನು ನೋಡಿದ್ದೆ ಅಲ್ಲಿ. ಅಯ್ಯೋ ನಾನು ಗೊತ್ತೇ ಸುಮ್ಮನೆ ವಿಷ್ಣು ಶಾಸ್ತ್ರ ಪಾರಾಯಣ ಮಾಡಿದೆ, ನಾನು ರೋಗನೇ ಇಲ್ಲವಲ್ಲ ಅನ್ಕೊಬಿಟ್ಟು ಆಮೇಲೆ. ಸೊ ಏನಾಯ್ತು ಪಾರಾಯಣ ಮಾಡಿದ ಅವನ ಪ್ರಕಾರ ವೇಸ್ಟ್ ಇರುತ್ತೆ ಅಂತ ಕೆಲಸ ಮಾಡಿಬಿಟ್ಟೆ. ಬಟ್ ಆ್ಯಕ್ಚುಲಿ ಯಾರಿಗೆ ಪಡೋದಲ್ಲ, ವಿಷ್ಣು ಪ್ರೀತ್ಯರ್ಥ ಮಾಡಿದೆ, ವೇಸ್ಟ್ ಆಯ್ತಾಗ ವೇಸ್ಟ್ ಆಗಲೇ ಇಲ್ಲ. ಇದಕ್ಕೆ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದಾಗ ಫಲಶ್ರುತಿ ಏನೇ ಇದ್ದರೂ ಕೂಡ ವರಿ ಮಾಡಕ್ಕೆ ಹೋಗೋ ಕಾರಣ ಇಲ್ಲ. ಆ ದೋಷ ಆ ಪ್ರತಿದೋರ ದೋಷ ಹೋಗ್ಬೇಕಾ ಮಾಡಿ, ಅದಿಲ್ವ ತಿಂದು ಮಾಡಿ, ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿ. ಏನು ಯೋಚನೆ, ನಮ್ಮೆಲ್ಲ ಪದ್ಧತಿ ಇಲ್ಲ, ಯಾರೋ ಕರೀತಾರೆ ಕೋಮಾನೋ ಮಾಡ್ತಿದ್ದೇನೆ ಅಂತ ಕರೀತಾರೆ. ಏನು ಹೇಳ್ತಾನೆ, ಯಾತಕ್ಕೆ ಮಾಡ್ತೀನಿ ಅಂತ ಕೇಳ್ತಾನೆ. ಏನೋ ಅಂದ್ಕೊಂಡಿದ್ದೆ ಆಯಿತು ಮಾಡ್ತೀವಿ ಅಂತ ಹೇಳ್ತಾನೆ. ಹೌದಾ, ಕರೆಕ್ಟ್ ಅಂತಿರ್ತಾನೆ. ಯಾರೋ ಒಬ್ಬ ಹೇಳ್ತಾನೆ, ಇಲ್ಲ ಸುಮ್ಮನೆ ಮಾಡ್ತೀನಿ ಅಂತ, ಸುಮ್ಮನೆ ಯಾಕೆ ಮಾಡ್ತೀನಿ ದಾದ ಬಿಡ್ಬೇಕಾ, ಯಾಕೆ ಮಾಡಿದ್ವಿ ವೇಸ್ಟ್ ಅಂತ ಹೇಳ್ಬಿಡ್ತಾನೆ. ಸುಮ್ಮನೆ ಮಾಡ್ತೀನಿ ಅಂದರೆ ವೇಸ್ಟ್ ಇದ್ದಾಗಿರ್ತದೆ. ಇಷ್ಟು ಪಿಕ್ಚರ್ ಹೌದಾ, ಸುಮ್ಮನೆ ಮಾಡ್ತೀಯ ಭಾರಿ ಶ್ರೇಷ್ಠ ಅಂತ ಹೇಳ್ಬೋದು. ಸುಮ್ಮನೆ ಮಾಡೋದ್ರೆ ತುಂಬ ಪುಣ್ಯ ಜಾಸ್ತಿ ಅದು. ಹೌದೇನು, ಈ ಕಾಲಕ್ಕೆ ಯಾರು ಸಿಗ್ತಾರೆ ಅಂತವ್ರು ಬರ್ತೀನಿ ಅದೇ ಅಂತ ಹೇಳ್ಬೇಕು. ಸರಿತಾ, ಸಕಾಮನೆ ಯಾವ್ದಾದ್ರು ಕರ್ಮ ಮಾಡಿದರೆ ಅದಕ್ಕೆ ಯಾರಾದರೂ ಕರೆದ್ರೆ ನಾವು ಹೋಗೋದು ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಹೋಗದೆ ಹೋದ್ರೂ ಪರವಾಗಿಲ್ಲ, ಏನು ದೋಷ ಬರೋದಿಲ್ಲ ಅಂತಂದ್ರೆ ಆ ನಿಷ್ಕಾಮನೆ ಮಾಡಿರ್ತಾನಲ್ಲ ಅದಕ್ಕೆ ಹೋದ್ರೆ ನಮಗೂ ಪುಣ್ಯ ಬರುತ್ತೆ. ಅದು ಪಾರ್ಟಿಸಿಪೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ನಮಗೂ ಪುಣ್ಯ ಬರುತ್ತೆ. ಆದ್ದರಿಂದ ಬಹಳ ಮುಖ್ಯ ಅದು. ಇನ್ನು ಏಕಾಶಿ ಉಪವಾಸದ ಬಗ್ಗೆ ಏನು ಹೇಳ್ತಾ, ಯಾರಿಗೆ ಮಕ್ಕಳಿಲ್ಲ ಏಕಾಶಿ ಉಪವಾಸ ಮಾಡಿ ಅಂತ ಹೇಳಿ, ಯಾರಿಗೆ ದಾರಿದ್ರ್ಯ ಇದೆ ಏಕಾಶಿ ಉಪವಾಸ ಮಾಡಿ ಅಂತ ಹೇಳಿ. ನಮಗೆ ಮಕ್ಕಳು ಇದ್ದಾರೆ, ದಾರಿದ್ರ್ಯವನ್ನು ಯಾಕೆ ಮಾಡಬೇಕು ಅಂದರೆ ಇಷ್ಟು ಪ್ರೀತಿ ಪದಲ್ ಮಾಡಿ ಅರ್ಥ ಆಯ್ತಾ. ಸೊ ಏಕಾಶಿ ಉಪವಾಸ ಅಂತಕ್ಕಂಥ ಯಾವ ಕಾಮನೆ ಇದ್ದವರು ಮಾಡಬೇಕು, ಕಾಮನೆ ಇಲ್ಲದೇ ಇದ್ದವರು ಮಾಡಬೇಕು, ಅದು ಅನೇಕರಿಗೆ ಗೊತ್ತಿಲ್ಲ. ಏಕಾಶಿ ಉಪವಾಸ ಅಂದರೆ ಬರೀ ಮುಕ್ತಿ ಹೋಗೋದಂತ ಮಾತು ಮಾಡಬೇಕು, ಅಷ್ಟೊಂದು ಮಾಡಿದ್ರೆ ಮುಕ್ತಿ ಹೋದ್ರೆ ಕಷ್ಟ ನಾವು ಅರ್ಜೆಂಟಾಗಿ ಅಂತೇಳಿ ಜನ ಏನು ಮಾಡಿಬಿಡ್ತಾರೆ, ಏಕಾಶವಾಗಿ ಬಿಟ್ಟುಬಿಡ್ತಾರೆ. ನಿಮಗೆಲ್ಲ ವರ್ಲ್ಡಿ ಪ್ರೇಜರ್ಸು ಸಿಗುತ್ತೆ, ಎಲ್ಲ ಅನಿಷ್ಟಗಳು ಪರಿಹಾರ ಆಗುತ್ತೆ, ಪ್ಲಸ್ ಮುಕ್ತಿ ಅಷ್ಟು ಇರ್ತದೆ. ಕಾಮನ್ ಮುಕ್ತಿ ಎಂಬುದು ಯಾವಾಗಲೂ ಸಿಗುತ್ತೆ, ಯೋಚನೆ ಮಾಡೋ ಕಾರಣನೇ ಇದೆ. ಹಂಗೇತು ಯಥಾಶ್ರಯ ಭಾವ ಓಂ ಅಗ್ನದೇವತಾನಾಂ ಯಥಾ ಯಥಾ ಪರಮೇಶ್ವರಾಂಗಾಶ್ರಯತ್ವಂ ಶ್ರೇಷ್ಠೋ ಸೂರ್ಯೋ ಅಜಾಯತ ಇತ್ಯಾದಿ ತಥಾ ಭಾವನಾ ಕರ್ತವ್ಯ. ದೇವರ ರೂಪ ಚಿಂತನೆ ಮಾಡಬೇಕಾದ್ರೆ ಯಾವ್ಯಾವ ದೇವರ ರೂಪಗಳಲ್ಲಿ ಯಾವ್ಯಾವ ದೇವತೆಗಳು ಕೂತಿದ್ದಾರೆ ಅಡ್ಡದೊಳಗೆ ಅದನ್ನು ಹಾಗೆ ಉಪಾಸನೆ ಮಾಡಿದ್ರೆ ಜಾಸ್ತಿ ಪುಣ್ಯ, ಅದು ಬಹಳ ಇಂಪಾರ್ಟೆಂಟ್. ಸೂರ್ಯನ ಉಪಾಸನೆ ಮಾಡಬೇಕು, ಸೂರ್ಯ ಎಂದು ಉಪಾಸನೆ ಮಾಡಬೇಕು, ಚಕ್ಷೋ ಸೂರ್ಯೋ ಆಚಾರ್ಯತ ದೇವರ ಕಣ್ಣಲ್ಲಿ ಸೂರ್ಯ ಇದ್ದಾನೆ ಅಂತ ಉಪಾಸನೆ ಮಾಡಿದರೆ ಸೂರ್ಯ ಭಾರಿ ಖುಷಿಯಾಗಿರುತ್ತೆ, ನಾನು ಸರಿಯಾಗಿ ಅರ್ಥ ಮಾಡಿದ್ರೆ ಖುಷಿಯಾಗುತ್ತೆ. ಆದ್ದರಿಂದ ಹಂಗೇಟು ಯಥ ಆಶ್ರಯ ಭಾವ ಸುಳ್ಸುತ್ತ ಹೋದ್ರೆ ಉಪಯೋಗ ಅದರಲ್ಲಿ ಹಂಗೇಟು. ಉದಾಹರಣೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ಅಭಿಷೇಕ ಮಾಡ್ತಾ ಇದ್ದಾನೆ ದೇವರಿಗೆ, ದೇವರು ಕಣ್ಣ ಮೇಲೆ ಹಾಕ್ತಾ ಇದ್ದಾನೆ, ಚಕ್ಷೋ ಸೂರ್ಯೋ ಅಜಾಯತ ಪುಣ್ಯ ಬರುತ್ತಾಗ ತಿಳಿಸಿಲ್ಲ ಮುಖಾದಿಂದ್ರಶ್ಚಾಗ್ನಿಶ್ಚ ಅಭಿಷೇಕ ಮಾಡ್ತಾನೆ ಅದು ಎಷ್ಟು ದೇವರು ಕೀರ್ತನಾಗ್ತಾನೆ ಅಂದರೆ ವಿಶೇಷ. ಅದರಲ್ಲಿ ದೇವತೆಗಳು ಭಾರಿ ಖುಷಿ ಪಡ್ತಿರ್ತಾನೆ, ನಮ್ಮ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಜುನ ವಿಶ್ವರೂಪ ನೋಡಿದ್ರೆ ಏನಂತ ಚಿಂತನೆ ಮಾಡ್ತಾನೆ, ಶಶಿ ಸೂರ್ಯ ನೇತ್ರಂ ಅಂತ ಚಿಂತನೆ ಮಾಡ್ತಾನೆ. ಕಣ್ಣಲ್ಲಿ ಯಾರಿದ್ದಾರೆ, ಸೂರ್ಯಚಂದ್ರರಿದ್ದಾರೆ. ಇದೇ ಎಕ್ಸಾಂಪಲ್. ದೇವತೆಗಳ ಅಂಗದೇವತೆಗಳನ್ನು ವಿಷ್ಣುವಿನ ಆಯ ಅಂಗವನ್ನು ಆಶ್ರಯಿಸಿದ್ದಾರೆ ಅಂತ ಚಿಂತನೆ ಮಾಡಿದರೆ ವಿಶೇಷ ಸಿದ್ಧಿ ಬರುತ್ತೆ. ಅಂಗದೇವತಾನಾಂ ಯಥಾ ಯಥಾ ಪರಮೇಶ್ವರಾಂಗಾಶ್ರಯತ್ವಂ ಚಕ್ಷೋ ಸೂರ್ಯೋ ಅಜಾಯತ ಇತ್ಯಾದಿ ತಥಾ ಭಾವನಾ ಕರ್ತವ್ಯ. ಪುರುಷೋತ್ತ ಯಾತಿ ಶ್ರೇಷ್ಠ ಅಂತ ಇನ್ನೊಂದು ಕಾರಣ ಇದೆ. ಆ ಪುರುಷೋತ್ತ ಹೇಳೋದಕ್ಕೆ ಅಷ್ಟೇ ದೇವತೆಗಳ ಚಿಂತನೆ ಆಗೋಗ್ಬಿಡುತ್ತೆ. ಸೂರ್ಯ ಚಂದ್ರ ಯಮಾಜಿ ಎಲ್ಲರೂ ಬಂದೋಗ್ಬಿಡ್ತಾರೆ ಅದರಲ್ಲಿ. ಅದರಿಂದಾಗಿ ಅಷ್ಟು ದೇವತೆಗಳು ಖುಷಿ ಪಡ್ತಾರೆ. ಒಂದು ಪುರುಷೋತ್ತದಿಂದ ಎಲ್ಲ ದೇವತೆಗಳು ಸಂತೋಷ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ತಾರತಮ್ಯ ಕ್ರಮದೊಳಗೆ ಅದಕ್ಕೂ. ಓಂ ಚಿಷ್ಟೇಶ್ಚಾವೋ ಯಸ್ಮಿನ್ ಯಸ್ಮಿನ್ ಯೋಹಿ ಚಾಂಗೇ ನಿವಿಷ್ಟಃ ಪರಸ್ಯ ಚಿಂತ್ಯ ತಥಾ ತಥೈವ ಪೌತ್ರಾಯಣ ಶ್ರುತೇ. ಯಸ್ಮಿನ್ ಯಸ್ಮಿನ್ ಯೋಹಿ ಚ ಅಂಗೇ ನಿವಿಷ್ಟ ಯಸ್ಮಿನ್ ಯಸ್ಮಿನ್ ಅಂಗೆ ಯಾವ್ಯಾವ ಅಂಗದಲ್ಲಿ ಶ್ರೀಹರಿ ಅಂಗದಲ್ಲಿ ಯೋ ಯೋ ನಿವಿಷ್ಟ ಯಾವ್ಯಾವ ದೇವತೆಗಳು ನೆಲೆಸಿದ್ದಾರೋ ಪರಸ್ಯ ಚಿಂತ್ಯ ತಥಾ ತಥೈ ಅದೇ ರೀತಿ ಚಿಂತನೆ ಮಾಡತಕ್ಕಂಥ ಶ್ರೇಷ್ಠ ಅಂತ ಇದು ಪೌತ್ರಾಯಣ ಶ್ರುತಿ ಹೇಳ್ತಾ ಇದೆ. ಶಿಷ್ಟಿ ಅಂದ್ರೆ ಏನು, ಶ್ರುತಿಯ ಶಾಸನ ಅಂತ. ಶ್ರುತಿಯ ಶಾಸನ ಇರೋದೇ ಹಾಗೆ ಆಗ್ತದೆ ಆ ಚಿಂತನೆ ಮಾಡೋದು. ಅಂದರೆ ದೇವತೆಗಳಿಗೆ ತಾತ್ಪರ್ಯ ಏನು ಅಂದರೆ ಎಲ್ಲ ದೇವತೆಗಳು ಅಂಗಗಳು, ಪರಮಾತ್ಮ ಅಂಗಿ. ಅಂಗಿಯಲ್ಲಿ ಯಾರು ಶ್ರೇಷ್ಠ, ಅಂಶಿ ಅಂಶಗಳಲ್ಲಿ ಯಾರು ಶ್ರೇಷ್ಠ, ಅಂಶಿ ಶ್ರೇಷ್ಠ. ದೇವರು ಯಾವ ದೇವರು ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ. ಎಲ್ಲ ದೇವತೆಗಳು ಕೂಡ ಪರಮಾತ್ಮ ಅಂಗಗಳಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೆ. ದೇವರು ಯಾರನ್ನು ಆಶ್ರಯ ಮಾಡಿಕೊಂಡಿಲ್ಲ. ಅದಕ್ಕೆ ನಾನು ಸಂಖ್ಯೆ ಉಪಾಶ್ರಿತ ಅದು ಅರ್ಥ ಆಗುತ್ತೆ. ಪ್ರಮೇಯ ನನಗೆ ಅರ್ಥ ಆಗಿದೆ. ಉಳಿದ ದೇವತೆಗಳೆಲ್ಲ ಪರಮಾತ್ಮ ಆಶ್ರಯಿಸಿರೋದ್ರಿಂದ ಅವರು ಸರ್ವೋತ್ತಮರಲ್ಲ, ಅವರಿಗೆ ಆಶ್ರಯ ಕೊಟ್ಟಿರೋದ್ರಿಂದ ವಿಷ್ಣು ಸರ್ವೋತ್ತಮ ಅಂತ ಚಿಂತನೆ ಬರೋದ್ರಿಂದ ದೇವತೆಗಳನ್ನು ಹಾಗೆ ಚಿಂತನೆ ಮಾಡೋದೇ ವಿಹಿತ ಅಂತ. ಓಂ ಸಮಾಹಾರ ಓಂ. ಇವತ್ತು ನಮ್ಮ ಕುಲದೇವತೆ ಪೂಜೆ ಅಂತ ಮಾಡ್ತಾರೆ, ತುಂಬ ಕಡೆ ಕುಲದೇವತೆಗಳು ಅಂತ ಇರ್ತಾರೆ. ಭವಾನಿ ಕುಲದೇವತೆ ಅಂತ ತಿಳ್ಕೊಳ್ಳಿ. ಕುಲದೇವತೆ ಪೂಜೆ ಮಾಡಬೇಕೋ ಬಿಡಬೇಕೋ ಪ್ರಶ್ನೆ. ಅನೇಕ ಏನು ಮಾಡಿರ್ತಾರೆ, ಕುಲದೇವತೆ ಆದರೆ ಮಾಡ್ತೀವಿ ಅಂತ ಮಾಡಿಬಿಟ್ಟು ಕುಲದೇವತೆ ಸರ್ವೋತ್ತಮತ್ವ ಅಂತ ಆರಾಧನೆ ಮಾಡಿರ್ತಾರೆ. ಅದು ಮಹಾಪಾಪ, ಮನಾಗಿಲ್ಲ. ಇನ್ನೂ ಕೆಲವರು ಬೇಡ ಬಿಟ್ಟೇ ಬಿಡ್ತೀವಿ ಅಂತ ಹೇಳಿ, ಅದು ಮಹಾಪಾಪ. ಕುಲದೇವತೆ ಬಿಟ್ಟು ಪಾಪ ಅದಕ್ಕೇನು ಮಾಡಬೇಕಾಗ, ಕುಲದೇವತೆ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೋ ಅದು ಚಿಂತನೆ ಮಾಡಿಬಿಟ್ಟು ಸಮಸ್ಯೆನೇ. ಅರ್ಥ ಆಯ್ತಾ. ಮೊದಲ ನೈವೇದ್ಯ ಕುಲದೇವತೆಗಲ್ಲ, ಯಾರಿಗೆ, ದೇವರಿಗೆ. ಭವಾನಿ ಎಲ್ಲಿ ಬರೋದು, ರುದ್ರದೇವರಾದ್ಮೇಲೆ. ಬ್ರಹ್ಮ ಬ್ರಹ್ಮ ಆದರೆ ಅಲ್ಲಿ ಬರ್ತಾರೆ, ದೋಷನೇ ಇಲ್ಲ. ಅವರಿಗೂ ಖುಷಿಯಾಗುತ್ತೆ, ಫಲ ಸಿಗ್ತದೆ. ಅದಕ್ಕೂ ಸರ್ವೋತ್ತಮತ್ವೇನೆ ಮಾಡಬೇಕು. ಇನ್ನು ಕುಲದೇವತೆ ನರಸಿಂಹ ದೇವರು ಯೋಚನೆ ಇಲ್ಲ. ಎರಡು ಏನಾಯ್ತಾಗ ಸರ್ವೋತ್ತಮನೇ ಕುಲದೇವತೆನೇ ಅವನಿಗೆ ಯೋಚನೆ ಇಲ್ಲ. ಬೇರೆ ದೇವ ಗಣೇಶ ಕುಲದೇವತೆ ಬಿಟ್ಟಕ್ಕೆ ಹೋಗ್ಬೇಡಿ, ತಾರತಮ್ಯ ಕ್ರಮದಲ್ಲಿ ಚಿಂತನೆ ಮಾಡಬೇಕಾದ್ರು. ಕುಲದೇವತೆ ಒಂದೇ ಕಾರಣಕ್ಕೆ ಅವ್ರಿಗೆ ಮೊದಲು ನೈವೇದ್ಯ ಕೊಡೋದು, ಅವ್ರು ಸರ್ವೋತ್ತಮ ಅಂತ ಹಾಗೆಲ್ಲ ಮಾಡಿಬಿಟ್ರೆ ಮಹಾಪಾಪ. ಆ ದೇವತೆಗಳು ತಗೊಳ್ಳೋದಿಲ್ಲ, ಶುದ್ರ ದೇವತೆಗಳು ತಗೊಳ್ತಾರೆ ಹೊರತು ದೇವತೆ ಯಾರ್ಯಾರು ತಗೊಳ್ಳೋದು ಅದೆಲ್ಲ ತಿಳ್ಕೊಂಡ್ರೆ ಗೊತ್ತು. ಅಂಗದೇವತೆಗಳದೆಲ್ಲ ಅಂಗದೇವತೆಗಳನ್ನು ಪ್ರಧಾನ ದೇವತೆ ಅಂತ ಉಪಾಸನೆ ಮಾಡಿದರೆ ಅಸದುಪಾಸನೆ ಆಯಿತು, ಮಿಥ್ಯೋಪಾಸನೆ ಆಯಿತು. ಮಿಥ್ಯೋಪಾಸ ಆಗಿ ಅನರ್ಥದ ಮಿಥ್ಯೋಪಾಸನೆಯ ದುಷ್ಫಲ ಕೊಡುತ್ತೆ, ಸತ್ಫಲ ಕೊಡೋದಿಲ್ಲ. ಆದ್ದರಿಂದ ಮಾಡಬೇಡಿ. ಓಂ ಸಮಾಹಾರಾತ್ ಓಂ ಅಂಗೈಹಿ ಪರಾತ್ ಏಹಿ ದೇವಾಃ ವಿಶಿಷ್ಟಾಃ ತತ್ತದ್ಗುಣಾನ್ ಪರಮೇ ಸಂಹರೇತಃ ತಾಂಶ್ಚಾಪಿ ತತ್ರೈವ ವಿಚಿಂತ್ಯ ದೇವಾನ್ ಸ್ಥಾನಂ ವಿಮುಕ್ತುಃ ಪರಮಂ ವ್ರಜೇತಃ. ಅಂಗೈಹಿ ಪರಾತ್ ಏಹಿ ದೇವಾಃ ವಿಶಿಷ್ಟಾಃ. ಅಂಗದೇವತೆಗಳ ವೈಶಿಷ್ಟ್ಯ ಅಂಬುದು ಎರಡು ರೀತಿ. ಒಂದು ಆಯಾ ದೇವ ವಿಷ್ಣುವಿನ ಆ ಅಂಗವನ್ನು ಆಶ್ರಯಿಸಿಕೊಂಡಿದ್ದಾರೆ, ಇನ್ನೊಂದು ಅಂಗದಿಂದ ಹುಟ್ಟಿ ಬಂದಿದ್ದಾರೆ. ಗೊತ್ತಾಯ್ತಾ? ಎಂಗೈಹಿ ಪರಾ ಏಹಿ ದೇವಾ ವಿಶಿಷ್ಟಾ ತತ್ತದ್ಗುಣಾನ್ ಪರಮೇ ಸಂಹರೇತ ಉಪಸಂಹರೇತ. ಯಾವ್ಯಾವ ಅಂಗದಿಂದ ಪರಮಾತ್ಮನ ಅಂಗದಿಂದ ಹುಟ್ಟಿದ್ದಾರ ದೇವತೆಗಳು, ಆ ದೇವತೆಗಳಲ್ಲಿ ಏನು ಮಾಡಬೇಕು ಆ ಗುಣವನ್ನು ಚಿಂತನೆ ಮಾಡಬೇಕು. ಉದಾಹರಣೆಗೆ ಸೂರ್ಯನ ಬೆಳಕು ಕೊಡೋ ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ? ಸೂರ್ಯ ಎಲ್ಲಿಂದ ಹುಟ್ಟಿರೋದು? ಕಣ್ಣಿನಿಂದ. ಕಣ್ಣಲ್ಲಿ ಏನಿದೆ? ಬೆಳಕಿದೆ. ಅದಕ್ಕೆ ಯದಾದಿತ್ಯ ಕಥಂ ತೇಜ ಜಗದ್ಭಾಸಯ ತೇಜನಂ ಎಚ್ಚಂದಮಸಿ ಎಚ್ಚಾಗ್ನವ್ ತತ್ತೇಜೋ ವಿದ್ಧಿ ಮಾಮಕಂ. ಇದಕ್ಕೆ ಅರ್ಥ ಆಗಿದೆ. ಈ ರೀತಿ ಅನುಸಂಧಾನ ಯಾವ್ಯಾವ ಅಂಗಗಳನ್ನು ಆಶ್ರಯಿಸಿ ವಿಷ್ಣುವಿನ ಅಂಗಗಳನ್ನು ಆಶ್ರಯಿಸಿ ದೇವತೆಗಳು ಹುಟ್ಟಿ ಬಂದಿದ್ದಾರೋ ಆ ಅಂಗದ ವಿಶೇಷವಾದ ಸಾಮರ್ಥ್ಯದಿಂದಾಗಿ ಅವ್ರಿಗೆ ಈ ಗುಣ ಬಂದಿದೆ ಅಂತ ಚಿಂತನೆ ಮಾಡಿಬಿಟ್ರೆ ಆಗ ಪೂರ್ಣ ಉಪಾಸನೆ ಅಂತ ಇದ್ದ ಹೊರ ತಪ್ಪು. ಆಶ್ರಯ ಆಶ್ರಯ ಭಾವ ಒಂದು, ಆ ಗುಣದಿಂದ ಹೋಗಿ ಕೂಡಿರ್ತಕ್ಕಂಥ ಭಾಗ ಇನ್ನೊಂದು. ಎರಡನ್ನು ಚಿಂತನೆ ಮಾಡಿ ಸಂಹರೇತ ಸಾಂಶ್ಚಾಪಿ ತತ್ರೈವ ವಿಚಿಂತ್ಯ ದೇವಾನ್ ಸ್ಥಾನಂ ಮುಕ್ತು ಪರಮಂ ವ್ರಜೇತ. ಆಶ್ರಯವನ್ನು ಚಿಂತನೆ ಮಾಡಿ ಗುಣಕ್ಕೆ ಕಾರಣ ಅದೊಂದು ಚಿಂತನೆ ಮಾಡಿದರೆ ವಿಶೇಷವಾದಂತಹ ಅವನಿಗೆ ಗದ್ದೆ ಸಿಗುತ್ತೆ ಅಂತ ಹೇಳಿ. ಮುಕ್ತು ಪರಮಂ ವ್ರಜೇತ ಇದೆ ಕಾಟಾಯಣ ಶ್ರುತೌ ಸಮಾಹಾರ ವಚನಾಖ್ಯ. ಕಾಟಾಯಣ ಶ್ರುತಿಯಲ್ಲಿ ಈ ಸಮಾಹಾರದ ಬಗ್ಗೆ ಆಧಾರ ಕೊಡುವ ಮಾತಿದೆ ಅಂತ ಹೇಳಿ. ಓಂ ಗುಣ ಸಾಧಾರಣ್ಯ ಶ್ರುತಿ ಹೆಚ್ಚಾವು ಸಾಧಾರಣ್ಯ ಸರ್ವಗುಣಾ ಪರಸ್ಯ ಸಮಾಹಾರ್ಯ ದತ್ತದೃಶೋ ಮುಮುಕ್ಷೋ ಇದೆ ಮಾಂಡವ್ಯ ಶ್ರುತಿ ಹೆಚ್ಚ. ಈ ಎಲ್ಲ ದೇವತೆಗಳಲ್ಲಿ ಒಂದೊಂದು ಗುಣ ಇದೆ. ಎಲ್ಲ ದೇವತೆಗಳು ಏನಾಗಿದ್ದಾರೆ? ಪರವಾಗಿ ಒಂದು ಅಂಗ ಆಶ್ರಯಿಸಿಕೊಂಡಿದ್ದಾರೆ. ಆಯಾ ಅಂಗ ಆಶ್ರಯಿಸಿಕೊಂಡಿದ್ದಕ್ಕೆ ಆಯಾ ದೇವತೆಗಳಿಗೆ ಆ ಶಕ್ತಿ ಬಂದರೆ ಎಲ್ಲ ಅಂಗ ಹೊಂದಿರುವ ಪರಮಾತ್ಮನ ಏನಿದೆ ಎಲ್ಲ ಗುಣಗಳು ಇವೆ. ಸರ್ವಗುಣ ಪೂರ್ಣಕ್ಕ ಬಂತಿ ನಾರಾಯಣನ ಗುಣ ಸರಿವೇ ಇರುವುದೇ ನನಗೆ ಆ ಪದ ಇದು ಕನ್ವಯ ಆಯಿತು. ಇದಕ್ಕೆ ಒಬ್ಬೊಬ್ಬ ದೇವತೆಗೆ ಆಶ್ರಯ ಕೊಟ್ಟಿರೋದ್ರಿಂದ ಆಯಾ ಗುಣ ಅವರಿಗೆ ಕೊಡ್ತಾನೆ ಅಂದ ಮೇಲೆ ಎಲ್ಲ ದೇವರು ಆಶ್ರಯಿಸಿರೋದ್ರಿಂದ ದೇವರು ಏನಿದೆ ಅಂತಾಯ್ತು ಎಲ್ಲ ಗುಣ ಇದೆ. ಅದು ಅಲ್ಲಿ ಎಂಡ್ ಆಯಿತು, ಗುಣಪೂರ್ಣತ್ವಕ್ಕೆ ಕಾರಣ ಆಯಿತು. ನೀವು ಶಿವ ಯಾರು ಸೂರ್ಯ ಗುಣಪೂರ್ಣನಲ್ಲ ಯಾತಕ್ಕೆ? ಆತನ ಎಲ್ಲಿದ್ದ ಹುಟ್ಟು ಬಂದ? ಕಣ್ಣಿನಿಂದ. ಸೊ ಯಾವ ಗುಣ ಬಂತ ಆತನಿಗೆ? ಪ್ರಕಾಶ. ಇವೆಲ್ಲ ಗುಣಗಳಿಲ್ಲ, ಗುಣದ ಗುಣಗಳು ಯಾರು ಬರೋದಿಲ್ಲ, ಈ ಗುಣ ಮಾತ್ರ ಬಂದಿದೆ. ಅದೇ ಚಂದ್ರ ಮನಸ್ಸಿಂದ ಹುಟ್ಟಿಲ್ಲ, ಒಂದು ಗುಣ ಬಂತು ಅವಾಗೆಲ್ಲ ಮಿಸ್ ಆಗಿ. ಇಂಥ ಎಲ್ಲ ದೇವತೆಗೆ ಆಶ್ರಯ ಕೊಡಬೇಕಾದ್ರೆ ದೇವರು ಎಷ್ಟು ದೊಡ್ಡ ಒಂದು ರಚನೆ ಮಾಡಿ. ಈ ಅರ್ಥದಲ್ಲಿ ಒಂದು ಉಪಸಂಹಾರ ಇಲ್ಲಿ ಮಾಡಬೇಕು. ಒಂದು ಗುಣ ಸಾಧಾರಣ್ಯ ಶುದ್ಧಿ ಹೆಚ್ಚ ಸಾಧಾರಣ್ಯ ಸರ್ವಗುಣಾ ಪರಸ್ಯ ಸಮಾಹಾರ್ಯಾಹ ತತ್ವದೃಶೋ ಮುಮೋಕ್ಷೋ. ಉಳಿದವರು ಒಂದೊಂದು ಗುಣಗಳನ್ನು ಹೊಂದಿದ್ದರೆ ಪರಮಾತ್ಮ ಎಲ್ಲ ಗುಣಗಳನ್ನು ಹೊಂದಿದ್ದಾನೆ ಎಂಬ ವಿಶೇಷ. ಇದೆ ಮಾಂಡವ್ಯ ಶ್ರುತಿ ಹೆಚ್ಚ ಮಾಂಡವ್ಯ ಶ್ರುತಿ ಹೇಳ್ತಾ ಇದೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಭಾಗವತ ಎರಡನೇ ಸ್ಕಂದದೊಳಗೆ ಮೂರನೇ ಅಧ್ಯಾಯದಲ್ಲಿ ಯಾವ್ಯಾವ ದೇವತೆಯ ಉಪಾಸನೆಯಿಂದ ಏನೇನು ಫಲ ಸಿಗುತ್ತೆ ಅಂತ ಹೇಳಿದೆ. ಗೊತ್ತಾಯ್ತಾ? ಇದು ಬೃಹಸ್ಪತಿ ಆಚಾರ್ಯರಿಂದ ಬ್ರಹ್ಮವರ್ಚಸ್ಸು ಬರುತ್ತೆ, ಆಮೇಲೆ ಗುರುವತಿ ಆರಾಧನೆಯಿಂದ ಶ್ರೀಕಾಮನೆ ಈಡೇರುತ್ತೆ, ಸುವರ್ಣನ ಆರಾಧನೆಯಿಂದ ಕೋಶೆ ಬರುತ್ತೆ, ಆಮೇಲೆ ಸಂತುಂ ತನ್ವನ್ ಪಿತೃನ್ಯತಿ ಪಿತೃದೇವತೆಗಳ ಆರಾಧನೆಯಿಂದ ವಂಶ ಬೆಳೆಯುತ್ತೆ. ಒಂದೊಂದೇ ಹೇಳ್ತಾ ಬರ್ತಾರೆ ಒಂದೊಂದು ಅಂಗಗಳೆಲ್ಲ ಕೂಡ. ವಿಷ್ಣು ಉಪಾಸನೆ ಅದಕ್ಕೆ ಪಡಬೇಕು ಅಂದರೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಎಜೇತ ಗೃಹೋತ್ತಮ. ಒಬ್ಬೊಬ್ಬ ದೇವತೆ ಆರಾಧನೆ ಒಂದೊಂದು ಫಲ ಬಂದರೆ ಎಲ್ಲ ಫಲ ಒಬ್ಬನಿಂದನೇ ಬರಬೇಕು ಅಂತಿದ್ರೆ ವಿಷ್ಣುವಿನ ಆರಾಧನೆ ಮಾಡಿ. ಗೊತ್ತಾಯ್ತು ಅಂಗೋಪಾಸನೆ ಹೇಳೋದು ಹಾಗೆ. ಒಂದೊಂದು ಅಂಗದ ಗುಣ ಇವರಲ್ಲಿ ಬಂದರೆ ಅಂಗಿ ಆದ ಪರವಾಗಿ ಎಲ್ಲ ಗುಣಗಳು ಇವೆ ದೇವರಲ್ಲಿ, ಎಲ್ಲ ಗುಣಗಳು ಇವೆ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂಗದೇವತೆಗಳ ಆರಾಧನೆಗೆ ಯಾವುದು ಕರೆಕ್ಟ್ ಸ್ಥಾನ ಅಂತ ಗೊತ್ತಾಗ. ಓಂ ನವ ಅತಸ್ಥ ಭಾವ ಶ್ರುತೇ ಓಂ ನವ ಅಂಗದೇವತೋಪಸಂಹಾರ ಕಾರ್ಯ ಉಪಸಂಹಾರ ಆಶ್ರಮ. ಅಂಗದೇವತೆಯನ್ನು ಆರಾಧನೆ ಮಾಡೋದಾದ್ರೆ ಹೀಗೆ ಮಾಡಿ, ಮತ್ತು ಅಂಗದೇವತೆ ಪೂಜೆ ಮಾಡಕ್ಕೆ ನೀವು ಬರಲಿಲ್ಲ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಬಿಟ್ಟುಬಿಡಿ. ಆದರೆ ಅವರನ್ನು ಈ ಭೂಮದ್ದೇನ ಆರಾಧನೆ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಾ? ಯುವ ಅದು ಏನದು ಹೇಳಿದ್ರಲ್ಲ ಇಷ್ಟೊತ್ತು ಕೂಡ ಏನಂತ ಮಾಡ್ಬೋದಾಗ ಅವರು ಬೇಕಾದ್ರೆ ಮಾಡ್ಬೋದು, ಸಾಕಾಗಿ ಬಿಡ್ಬೋದು, ವಿಕಲ್ಪ ಅಂತ ಹೇಳಿದ್ರಲ್ಲ, ವಿಕಲ್ಪ ಆಪ್ಷನ್ ಅದು. ನಾವು ಹೌದು ಹೌದು ಬ್ರಹ್ಮದೇವರಿಗೆ ಎಲ್ಲಿ ಹೇಳಿದ್ರು ಪ್ರಯತ್ನ, ಯಾಕೆ ಬ್ರಹ್ಮದೇವರು ಹೇಳಿದ್ದಾರೆ ಸರ್ವಾಂಗ ಸಾಹಿತ್ಯವರಿಗೆ. ಆದ್ದರಿಂದ ಬ್ರಹ್ಮದೇವರಿಗೆ ಏನು ಹೇಳಿದ್ರು ಓಕೆ, ನೋ ಪ್ರಾಬ್ಲಮ್. ಉಡುಗೊರೆ ಶಿಫ್ಟ್ ಮಾಡೋಕ್ಕಾಗಲ್ಲ, ಬ್ರಹ್ಮದೇವರು ಸರ್ವಾಂಗ ಸಾಹಿತ್ಯ ಇದೆ, ಯಾವ ಅಂಗದಲ್ಲಿ ಹೇಳಿದ್ರು ಕೂಡ ಬ್ರಹ್ಮದೇವರಿಗೆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ಸರಿ ಅಂತ ಬಲ್ಲ ಸರಿ ನಮ್ಮ ಓಂ ದರ್ಶನಾಚ್ಯಾವು ಸತ್ಯೋ ಜ್ಞಾನ ಪರಮಾನಂದ ರೂಪ ಆತ್ಮೇ ದೇವಂ ನಿತ್ಯ ರೂಪಾಸನ ಮಾನ್ಯತ್ಕಿಂಚಿತ್ ಸಮುಪಾಸೀತ ಧೀರ ಸರ್ವೈರ್ಗುಣೈ ದೇವಗಣಾ ಉಪಾಸತೆ ಇತಿ ಕಮಠಕೃತೌ. ಬಟ್ ಉಪಾಸನೆಗೆ ಕನ್ಫ್ಯೂಷನ್ ಇದೆ. ಓಂ ದರ್ಶನಾಚ್ಯಾ ಓಂ ವೇದವೇ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ, ಸತ್ಯ ಜ್ಞಾನ ಪರಮಾನಂದ ರೂಪ ಆತ್ಮ ಇತ್ಯೇವಂ ನಿತ್ಯದೋಪಾಸನ ಸ್ಯ. ಕಾಮನ್ ಉಪಾಸನೆ ಎರಡೂ ಮಾಡಬೇಕಾದ್ದೇನಂತ, ಸತ್ಯ ಜ್ಞಾನ ಪರಮಾನಂದ ರೂಪ ಮತ್ತು ಆತ್ಮ, ಅದನ್ನೇ ಸತ್ಯದಾನಂದ ಆತ್ಮ ಅಂತ ಕರೀತಾರೆ. ಅದು ಎಕ್ಸ್ಪೆನ್ಷನ್ನೇ ಇದೆ, ಸತ್ಯ ಸತ್ ಚಿತ್ ಜ್ಞಾನ ಆಮೇಲೆ ಆನಂದ ಪರಮಾನಂದ ರೂಪ ಆತ್ಮ ಆತ್ಮ. ಆದರೆ ಇದನ್ನು ಎಲ್ಲರೂ ಕೂಡ ಮಿನಿಮಮ್ ಕಂಪಲ್ಸರಿ ಮಾಡಲೇಬೇಕಾದ. ನಾಣ್ಯಕ್ಕಿಂಚಿತ್ ಸಮುಪಾಸೀತ ಧೀರ ಮನುಷ್ಯೋತ್ತಮನಾದರೆ ಸರ್ವೇರ ಗುಣೇ ದೇವಗಣ ಉಪಾಸ. ಮೇಲವರಲ್ಲಿ ಏನು ಮಾಡ್ತಾರೆ, ಗುಣ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಪೂರ್ತಿ ಗುಣದಲ್ಲಿ ಮಾಡೋದು ಯಾರು, ಬ್ರಹ್ಮದೇವ್ ಬ್ರಹ್ಮನಾಥ ಅಖಲೇ ಸಚ್ಚಿದಾನಂದಾತ್ಮೇತಿ ಮಾನುಷೇಷ್ಠ ಸುರೇಶ್ವರೈ ಯಥಾಕ್ರಮ ಗೌಣೈ ಬ್ರಹ್ಮನಾಥ ಅಖಲೇ ಗುಣೈ ಅನುಗಷ್ಟೇ ಇದಕ್ಕೆ ಪೂರ್ತಿ ಅರ್ಥ ಇದ್ದಾರೆ. ಇದೆ ಕಮಠಸ್ತೃತಿ, ಕಮಠಸ್ತೃತಿ ಹೇಗಿದೆ ಅಂತ ಹೇಳಿ ಆ ಪಾದ ಮುಗಿಸ್ತಾ ಇದ್ದಾರೆ. ಯಾವ ಪಾದ ಇದು, ಉಪಾಸನ ಪಾದ ಮುಗಿಸ್ತಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷೆ ತೃತೀಯಾಧ್ಯಾಯಸ್ಯ ತೃತೀಯ ಪಾದ. ಈ ಚತುರ್ಥ ಪಾದ ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ ಅದು ಹೇಳ್ತಾರೆ. ಏನಂತ ಮೊದಲನೇದಾಗಿ ವೈರಾಗ್ಯ ಪಾದ, ಆಮೇಲೆ ಯಾವುದು ಭಕ್ತಿ ಪಾದ, ಆಮೇಲೆ ಯಾವುದು ಉಪಾಸನ ಪಾದ, ಆಮೇಲೆ ಯಾವುದು ಜ್ಞಾನ ಪಾದ. ಜ್ಞಾನ ಪಾದ ಅಂದರೆ ಏನರ್ಥ, ಜ್ಞಾನದ ಸಾಮರ್ಥ್ಯ ಇರತಕ್ಕಂಥ ಪಾದ, ಜ್ಞಾನದ ಕೆಪ್ಯಾಸಿಟಿ ಏನು ಅಂತ ಅರ್ಥ. ನಮ್ಮ ಪ್ರಕಾರ ಜ್ಞಾನಕ್ಕೆ ಕೆಪ್ಯಾಸಿಟಿನೇ ಇಲ್ಲ ಅಂತಂದರೆ ಜ್ಞಾನ ಅನ್ನೋದು ಏನದು ವೇಸ್ಟ್ ಅದು, ತಗೊಂಡು ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಹೇಳ್ತಾರೆ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಸೂತ್ರ ಅರ್ಥ ಮಾಡಿಕೊಂಡ್ರೆ ಯಾರು ಜ್ಞಾನ ಬಿಡೋದೇ ಇಲ್ಲ. ಕೃತ ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ, ಜ್ಞಾನದ ಸಾಮರ್ಥ್ಯವನ್ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಸೂತ್ರ ಓಂ ಪುರುಷಾರ್ಥೋ ಅಸ ಶಬ್ದಾದಿಗೆ ಪಾದರಾಯಣ ಓಂ. ಇದಕ್ಕೇನು ಅರ್ಥ ಅಂದರೆ ಪಾದರಾಯಣರು ಹೇಳ್ತಾ ಇದ್ದಾರೆ, ಅತಃ ಈ ಜ್ಞಾನದಿಂದ ಪುರುಷಾರ್ಥ ಎಲ್ಲ ಪುರುಷಾರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ನಾವೇನು ತಿಳ್ಕೊಂಡ್ವಿ ಬರೀ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಕೇಳೋದಕ್ಕೆ ಹೋದರೆ ಎಲ್ಲ ಸಿಗುತ್ತಾಯ ಅಂತ ಹೇಳ್ತಾರೆ. ಅಣುಭಾಷೆಯಲ್ಲಿ ಏನು ಹೇಳ್ತಾರೆ, ಸರ್ವೇದ ಪುರುಷಾರ್ಥ ಶಿವು ಜ್ಞಾನಾದೇವ ಸಂಖ್ಯೆ. ಅದಕ್ಕೆ ಅರ್ಥ ಒಂದೊಂದು ವಿದ್ಯೆ ಓದಿದರೆ ಒಂದೊಂದು ಫಲ ಸಿಗುತ್ತೆ. ಮತ್ತು ಮೆಡಿಕಲ್ ಓದಿದ ಡಾಕ್ಟರ್, ಇಂಜಿನಿಯರ್ ಓದ ಇಂಜಿನಿಯರ್, ಕಾಮರ್ಸ್ ಓದ ಬಿಸ್ನೆಸ್ ಮ್ಯಾನ್, ಒಂದೊಂದು ವಿದ್ಯೆ ಒಂದೊಂದೇ ಫಲ. ಶಾಸ್ತ್ರ ಓದಿಬಿಟ್ಟೆ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಇದು ಶಾಸ್ತ್ರದ ಒಂದು ವಿಶೇಷ, ಅವೆಲ್ಲ ಅಂಗವಿದ್ಯೆ ಬಿಟ್ಟು ಇದು ಅಂಗಿ ಇದ್ದಾರೆ. ದೇವರ ಜ್ಞಾನ ಆದ್ದರಿಂದಾಗಿನೇ ಇಲ್ಲಿ ಓದಿಬಿಟ್ರೆ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಬ್ರಹ್ಮಜ್ಞಾನ ಬಂತು ನಿಮಗೆ, ನೀವು ಮೆಡಿಕಲ್ ಓದೇ ಇಲ್ಲ ಗೊತ್ತಾಯ್ತಾ, ಮೆಡಿಕಲ್ ಬಂದುಬಿಡುತ್ತೆ ನಿಮಗೆ, ನಿಮಗೆ ಬೇಕಾದ ಕೊಡುತ್ತೆ. ಅದಕ್ಕೆ ರಾಗ ಏನು ಮಾಡ್ತಿದ್ದಾರೆ, ಅಂದೋಪ ದಿವ್ಯ ದೃಷ್ಟಿ ಶಾಪ್ ಎಡಗೋ ಗೋಪಿ ಆಗ್ತದೆ, ಎಲ್ಲ ಡಿಪಾರ್ಟ್ಮೆಂಟು ಕವರ್ ಮಾಡ್ಬಿಟ್ಟು ಅರ್ಥ ಆಯ್ತಾ ಈಗ. ಸೊ ಇದು ನಮಗೆ ಅರ್ಥ ಆಗುತ್ತೆ. ಅಪೌಷ್ಟಿ ಮತ್ತು ಜ್ಞಾನ ಒಂದು ಬಂತು ಅಂದರೆ ಎಲ್ಲ ಪುರುಷಾರ್ಥನೂ ಬರುತ್ತೆ. ಆ ಭಾವನೆ ಮಕ್ಕಳಿಗೆ ಹೇಳಿಕೊಟ್ಟರೆ ಯಾಕೆ ಬಿಡ್ತಾರೆ ಜ್ಞಾನ ಓದಿದ್ರನ್ನ, ಎಲ್ಲರೂ ಸುಧಾ ಬಂದ್ಕೊಂಡ್ಬಿಡ್ತಾರೆ, ಪ್ರತಿಯೊಬ್ಬರು ಸುಧಾ ಪಂಡಿತರಾಗಿರ್ತಾರೆ. ಯಾಕೆ ಅಂದರೆ ಎಷ್ಟು ಅಡ್ವಾಂಟೇಜ್ ಇದೆ ಅದಕ್ಕೆ, ಎಮ್ ಎ ಓದ್ತಾರೆ ಬಿಡ್ಲು ಬಿ ಎ ಓದ್ ಬಿಡ್ಲಕ್ಕೆ ಹೋಗ್ತಾರೆ ಆಯ್ತಾ, ಎಮ್ ಎ ಓದ್ಬಿಟ್ಟು ಲೆಕ್ಚರ್ ಆಗ್ಬೋದು ಅಂತ. ಮತ್ತು 2 ವರ್ಷ ಓದಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾ, ಹೈಸ್ಕೂಲಲ್ಲಿ ಕಾಲೇಜ್ ಎಷ್ಟು ಮುಂದೆ ಹೋಗ್ಬಿಡುತ್ತೆ ಜಸ್ಟ್ 2 ಇಯರ್ಸ್ಗೆ, ಅದು ಜ್ಞಾನ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಏನಾಯ್ತು ಅವನಿಗೆ, ಟೋಟಲ್ ಚೇಂಜ್ ಆಗ್ಬೋದು ಕುರ್ತಿ. ಓ ವಾರಾನದ ಹುಡುಗ ಏನು ಇದ್ದಿಲ್ಲ, ಓದ್ದ ರ್ಯಾಂಕ್ ಬಂತು. ಅದನ್ನು ನೋಡಿದ್ರೆ ಕಾರ್ ಬಂತು, ಸ್ಕೂಟರ್ ಬಂತು, ಇದು ಬಂತು, ಮನೆ ಬಂತು, ಎಲ್ಲ ಬಂತು. ಎಲ್ಲಿಂದ ಬಂತದ್ದು, ಜ್ಞಾನಾದೇವ ಬಂತು. ಲೌಕಿಕ ಜ್ಞಾನಾದೇವ ಬರೋದಾದರೆ ಬ್ರಹ್ಮಜ್ಞಾನ ಆತ ಸತತ ಬಂದ್ಬಿಡೋದು. ಇದು ಗೊತ್ತಾಗಿಬಿಟ್ಟು ಜಗತ್ತಲ್ಲಿ ಯಾರ್ಯಾರು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ, ಸುಖವಾಗಿರ್ಬೋದು. ಅದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಂತೆ. ಬ್ರಹ್ಮಜ್ಞಾನದಿಂದ ಸಿಗಲಾರದ್ದೇ ಇಲ್ಲ. ಮನುಸ್ಮೃತಿಯ ಹೇಳ್ತಾರೆ, ಸೇನಾಪತ್ಯಂಚ ರಾಜ್ಯಂಚ ಸರ್ವಂ ವೇದ ವಿದರ್ಹ. ಯಾರು ದೇವರನ್ನು ತಿಳಿತಾರೆ, ವೇದ ಹೋಗಿರ್ತಾರೆ, ಅವ್ರಿಗೆ ಪ್ರತಿಯೊಂದು ಸಿಕ್ಬಿಡುತ್ತೆ ಅಂತಾರೆ. ಕೂತಲ್ಲೇ ದೇಹ ಕೆವರಿಸಿ, ಕೂತಲ್ಲೇ ಕೆಲಸ ಆಗೋದಿಲ್ಲ. ಈಗ ಕಾರ್ ಕೊಡ್ತಾರೆ, ವಾಟರ್ ಕೊಡ್ತಾರೆ, ಏನು ಅಡ್ವಾಂಟೇಜ್ ಆ ಕೂಲಿಗಳನ್ನು ಕೊಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಅದ್ರ ಜೊತೆಗೆ ಈಗ ಹಿಂದಿನ ಒಂದು ಓದಿನಿಂದ ಬಂತು, ಲೌಕಿಕ ಓದಿಗೆ ಇಷ್ಟೆಲ್ಲ ವ್ಯತ್ಯಾಸ ಸಿಗಬೇಕಾದ್ರೆ ಅಜ್ಞಾತದ ಓದಿದವರಿಗೆ ಎಷ್ಟು ಅನುಕೂಲ ಸಿಗುತ್ತೆ ಗೊತ್ತಾಗ. ಅದನ್ನು ತಿಳ್ಕೊಂಡ್ರೆ ಜೀವನ ಸಾರ್ಥಕ. ಇದು ಈ ಪುರುಷಾರ್ಥ ಪಾದ ಇದನ್ನಾದ್ರೂ ಹೇಳಬೇಕು ಮಕ್ಕಳಿಗೆ ಕೊನೆ ಪಟ್ಟ. ಮಧ್ಯೆ ಮಧ್ಯೆ ಏನು ಹೇಳ್ತಾ ಇದ್ರೆ ಯಾಕೆ ಜ್ಞಾನಿಗಳು ಆರಾಧನೆ ಮಾಡ್ತಾರೆ ಅಂತ ಕೇಳಿದರೆ, ಅವ್ರು ನೋಡಿ ಎಷ್ಟು ದೊಡ್ಡವರಾಗಿದ್ದಾರೆ ಜ್ಞಾನಿಗಳಾಗಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ನಾ ಅರ್ಥ ಮಾಡ್ಕೊಂಬೋದಿಲ್ಲ, ಊಟ ಮಾಡಿ ಹೋಗ್ಬಿಟ್ಟಾರೆ ಕೊನೆಗೆ ಅಂತೇಳಿ. ಒಳಗೆ ಚೆನ್ನಾಗಿ ಮಾಡಿ ಅಡಿಗೆ ಚೆನ್ನಾಗಿ ಮಾಡಿ ದೊಡ್ಡಬಿಡ್ತಾರೆ. ಅದು ಹಿಂದಿನ ಅಚೀವ್ಮೆಂಟ್ ಅರ್ಥ ಮಾಡ್ಕೊಬೋದು, ಅದನ್ನು ಮಾಡ್ಬೋದು. ಪುರುಷಾರ್ಥ ಜ್ಞಾನ ಎದ್ದರ್ಶನಾರ್ಥಂ ಉಪಾಸನಾ ವೃತ್ತ ದರ್ಶನ ಸರ್ವ ಪುರುಷಾರ್ಥ ಪ್ರಾಪ್ತಿ ರೀತಿ ಆದರಾಯನೋ ಬಂದಿತ್ತು. ಯಾವುದರ ದರ್ಶನಕ್ಕೋಸ್ಕರವಾಗಿ ಉಪಾಸನೆ ಹೇಳಿದ್ದಾರೋ ಆ ದರ್ಶನ ಆಯಿತು ಅಂದರೆ ಸರ್ವ ಪುರುಷಾರ್ಥ ಪ್ರಾಪ್ತಿಯಾಗುತ್ತೆ. ಇದಕ್ಕೆ ಬಾದರಾಯನೋ ಬಂದಿತ್ತು. ವೇದವ್ಯಾಸರು ಹೇಳ್ತಾರೆ ಅಂದರೆ ಅವರಿವ್ರ ಮಾತಲ್ಲ ಇದು, ವೇದವ್ಯಾಸರ ಮಾತು ಅಂದರೆ ಫೈನಲ್ ಅಂತಂದ್ರೆ ಯಾರು ಯೋಚನೆ ಮಾಡೋ ಕಾರಣನೇ. ಎಂ ಎಂ ಲೋಕಂ ಮನಸಾಸಂ ವಿಭಾತಿ ವಿಶುದ್ಧ ವಿಶ್ವ ಕಾಮಯತೆ ಯಾಮಶ್ಚ ಕಾಮಾನ್ ತಂ ತಂ ಲೋಕಂ ಏತೆ ತಾಮಶ್ಚ ಕಾಮಾನ್ ಕಸ್ಮಾತ್ಮಜ್ಞಂ ಅಷ್ಟೇ ಭೂತಿ ಕಾಮ. ಮುಂಡಕೋಪನಿಷತ್ತಿನ ಮಾತು ಇತಿ ಶಬ್ದ ವೇದ ಹಾಗೆ ಹೇಳ್ತಾ ಇದೆ. ಎಂ ಎಂ ಲೋಕಂ ಮನಸಾಸಂ ವಿಭಾತಿ ಈ ಶ್ಲೋಕ ಹೇಗಿದೆ, ಎಂ ಎಂ ಸುಖಿ ಕಾಮಯತೆ ಸಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸತ್ಯ ಇತ್ತೇವ ವೇದ ಅಪಿ ವೇದಯಂತಿ ಮುಖ್ಯಂ ತತ್ತಕ್ಕೋ ವಿಭವಾತಿರೇಕಃ. ಅರ್ಥ ಎರಡೇ, ಒಂದು ವೈಕುಂಠ ಲೋಕದಲ್ಲಿ ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅಷ್ಟೇ ಅಲ್ಲ, ಜ್ಞಾನ ಬಂದಮೇಲೆ ಎಫೆಕ್ಟ್ ಶುರುವಾಗ್ಬಿಡುತ್ತೆ ಅಂತ ಅರ್ಜನೆ. ಜ್ಞಾನ ಬರ್ತೀನಿ ಬರ್ತಾ ಕ್ಯಾಪ್ಟನ್ ಕ್ಷಣದ ಮಾತು ಇನ್ನು ಕೋರ್ಸ್ ಮುಗಿದಿರಲಿಲ್ಲ, ಆಗಲೇ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟ ಹಾಗೆ ಅಪ್ರೋಚ್ ಜ್ಞಾನ ಆಗ್ತಿರ್ಲಿಕ್ಕೇನೆ ಇವೆಲ್ಲ ನಡೆದುಬಿಡುತ್ತೆ. ಇದು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಜ್ಞಾನಕ್ಕೆ ಮಹತ್ವ ಕೊಡ್ತೀವಿ. ಅದು ಬರುತ್ತೆ ಇದು ಬರುತ್ತೆ ಯೋಚನೆ ಮಾಡಿಬಿಟ್ಟಿಗೆ ಕೆವೇರಿಸಿ ಅದು ಇದ್ರ ಬಗ್ಗೆ. ಎಂ ಎಂ ಲೋಕಂ ಇನ್ನೂ ತಮಾಷೆ ಗೊತ್ತಾ, ಬಾಯಿ ಬಿಟ್ಟು ಕಡವಲ್ಲ ಮನಸಾ ಸಂವಿಭಾಷೆ ಮತ್ತೆ ಅಂದ್ಕೊಂಡ್ರೆ ಸಾಕು. ಅದಕ್ಕೆ ರಾಯರ ಕಥೆಯಲ್ಲಿ ಹೇಳ್ತಾರಲ್ಲ, ಮುಂದಿನ ಅಂದ್ಕೊಂಡು ಹೋದ್ರೆ ಮಡಿಗೆ ಮಾಡಿದ ಸ್ಥಳ ಇಷ್ಟೊಂದು ಒಬ್ಬ, ಲಾಡು ಮಾಡಿದ ಸ್ಥಳ ಇನ್ನೊಬ್ಬ, ಮೈಸೂರು ಭಾಗದ ಬಸ್ತೊಬ್ಬ ಎಲ್ಲ ಬೆಳೆಸಿದ್ದಾರೆ ಕೂತಾಗ. ನಿಮಗೆ ಬಂತ ಅಂತ ಕೇಳಿದ್ದೀವಿ, ಅಂದ್ಕೊಂಡಿದ್ದು ಬಂತ ಅಂತ ಕೇಳಿದ್ದಾರೆ ಸಾಕು ಅವರಿಗೆ ಬಂದಿದ್ದು ಸಾಕಲ್ಲ, ಯಾಕೆ ಗೊತ್ತಾಯ್ತು ಅವರಿಗೆ ಅಂತ ಸಾಕು. ಅದಕ್ಕೆ ಮನಸಾ ಸಂವಿಧ ಮನಸ್ಸಲ್ಲಿ ಅಂದ್ಕೊಂಡು ಎದ್ದಿಷ್ಟತಮ ಲೋಕೆ ತತ್ತ ಪ್ರಾಪ್ತು ತಸಂಶಯ ಆಚಾರದಿಂದ ಹರಿ. ಎಂ ಎಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ತ ಕಾಮಯತೆ ಯಮಶ್ಯ ಕಾಮನ್. ಯಾವ್ದನ್ನು ಮನಸ್ಸನ್ನು ಅಂದ್ಕೊಳ್ತಾನೋ, ಯಾವ್ದನ್ನು ಇಷ್ಟಪಡ್ತಾನೋ, ತಂ ತಂ ಲೋಕಂ ದೇಯತೆ ತಾಮಶ್ಯ ಕಾಮನ್. ಆಯಾ ಲೋಕ ಸಿಗುತ್ತೆ, ಆಯಾ ಅಪೇಕ್ಷೆ ಸಿಗುತ್ತೆ, ತಸ್ಮಾತ್ ಆತ್ಮಜ್ಞಂ ಹಿ ಅಷ್ಟೆಯೇ ಭೂತಿ ಕಾಮ. ಅದರಿಂದ ಉಪನವ ಹೇಗೆ ಮಾಡ್ತಾ ಬರುತ್ತೆ, ಅದಕ್ಕೆ ದೇವರು ತಿಳ್ಕೊಳ್ಳಿ ಅಂತ ಹೇಳೋದಿಲ್ಲ, ದೇವರು ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಸಾಕು. ಆತ್ಮಜ್ಞಂ ಮತ್ತೆ ಆತ್ಮ ಪರಮಾತ್ಮ. ಆತ್ಮಜ್ಞ ಅಂದರೆ ಯಾರು, ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳು ಪೂಜೆ ಮಾಡಿ, ಬ್ರಹ್ಮಜ್ಞಾನಿ ಶ್ರೇಷ್ಠರು ಯಾರು, ಮಧ್ವಾಚಾರ್ಯ. ಅವ್ರು ಪೂಜೆ ಮಾಡಿ, ಅವ್ರು ಪೂಜೆ ಮಾಡಿ ವಾಯಿಸ್ತಿ ಹೇಳಿದ್ರೆ ಏನಾಗುತ್ತೆ ನಿಮಗೆ, ಅಂದ್ಕೊಂಡ್ರೆ ಸಿಕ್ತದೆ. ಯಾಕೆಂದ್ರೆ ದೇವರು ಅಂತ ಅನುಗ್ರಹ ಮಾಡ್ತಾನೆ. ಜ್ಞಾನಿಗಳನ್ನು ಯಾರು ಹಿಡಿತಾರೋ ಅವರಿಗೆ ಎಷ್ಟಾಗಬೇಕಾದ್ರೆ ಇನ್ನು ಪರಮಾತ್ಮ ಹಿಡಿದವ್ರಿಗೆ ಎಷ್ಟಾಗುತ್ತೆ ಯೋಚನೆ ಮಾಡಿ. ಮಿನಿಸ್ಟರ್ ಗೊತ್ತು ಅಂತ ಕೆಲಸ ಮಾಡ್ಕೊಬರ್ತಾರೆ ಎಷ್ಟೊತ್ತಿರುತ್ತೆ, ಮಿನಿಸ್ಟ್ರಿ ಆಗಿಬಿಟ್ರೆ ಮಿನಿಸ್ಟರ್ ಗೊತ್ತು, ಎಮ್ ಎಲ್ ಎ ಗೊತ್ತು, ಎಂ ಪಿ ಗೊತ್ತು ಅಂತ ಹೇಳ್ತಿರ್ತಾರೆ. ಆತ್ಮಜ್ಞೆ ಗೊತ್ತಾಗುತ್ತೆ, ಬ್ರಹ್ಮಜ್ಞಾನಿಗಳು ಗೊತ್ತಾಗುತ್ತೆ. ಅದಕ್ಕೆ ಆಗ ಕಾಲ ಜ್ಞಾನಿಗಳನ್ನು ಪರಮಾತ್ಮ ಕಲಿಸ್ತಾ ಇದೆ. ಇತಿ ಶಬ್ದ ಓಂ ಶೇಷತ್ವ ಪುರುಷಾರ್ಥವಾದೋ ಯಥಾ ಅನ್ಯೇ ಸೂಚಿ ಜೈಮಿನಿ ಓಂ ಅಷ್ಟೇವ ಮೋಕ್ಷ ಸಾಧನತ್ವ ಜ್ಞಾನಸ್ಯ. ಜ್ಞಾನಕ್ಕೆ ಒಂದಿದೆ, ಮೋಕ್ಷ ಸಾಧನತ್ವ ಇದೆ, ಒಪ್ಕೊಂಡ್ಬಿಟ್ಟಿದ್ದೇವೆ. ಅನೇಕ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಜ್ಞಾನ ಮೋಕ್ಷ ಸಾಧಕವಾದ್ದರಿಂದ ಭೂಲೋಕಕ್ಕೆ ಅದು ಉದ್ಯೋಗ ಬರೋದಿಲ್ಲ. ಪೆನ್ಷನ್ ಅಂತ ಯಾವಾಗ ಬರುತ್ತದೋ ಅಂದರೆ ನಾನು ಸರ್ವಿಸ್ ಸರ್ವಿಸ್ ಪೆನ್ಷನ್ ಯಾರೂ ಕೊಡೋದಿಲ್ಲ. ಅದೇ ರೀತಿಯೇ ವಸ್ತು ಬ್ರಹ್ಮಜ್ಞಾನಕ್ಕೆ ಏನು ಫಲ ಮೋಕ್ಷ ಅಷ್ಟೇ ಯಾವ ಸಿಗುತ್ತದೋ ಸತ್ತ ಮೇಲೆ. ಸೊ ಇಂಪ್ರಾಕ್ಟಿಕಲ್ ನಮಗೆ ಇದನ್ನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಇದೂ ಸಿಗುತ್ತೆ ಅಂತ ಹೇಳ್ತಾರೆ. ಮೋಕ್ಷ ಸಿಗೋದು ಎಷ್ಟು ಗ್ಯಾರಂಟಿನೋ ಭೂಲೋಕದವರಿಗೆ ಸ್ವರ್ಗಾದಿಸಿದ ಸಾಧನ ಕರ್ಮ ಶೇಷತ್ವೇನ. ಇವತ್ತು ಸ್ವರ್ಗ ಬೇಕಾದರೆ ಜ್ಯೋತಿಷ್ಠೋಮ ಯಾಗ ಮಾಡಲ್ಲ, ಅವ್ನು ಜ್ಯೋತಿಷ್ಠೋಮ ಯಾಗ ಮಾಡಿದ್ರಿಂದ ಸ್ವರ್ಗ ಸಿಗಬಹುದಷ್ಟೇ, ಅದು ಗ್ಯಾರಂಟಿ ಇಲ್ಲ. ಬಟ್ ಮೋಕ್ಷ ಸಿಗೋದಿಲ್ಲ, ಅದು ಗ್ಯಾರಂಟಿ. ಜ್ಯೋತಿಷ್ಠೋಮ ಮೋಕ್ಷ ಸಿಗೋದಿಲ್ಲ. ಅದು ಅಪರೋಕ್ಷ ಜ್ಞಾನ ಬಂದುಬಿಟ್ರೆ ಮೋಕ್ಷ ಗ್ಯಾರಂಟಿ ಅಷ್ಟೇ ಇಲ್ಲ. ಸ್ವರ್ಗಾದಿಗಳೆಲ್ಲ ಫ್ರೀ ಪಾಕ, ಎಲ್ಲಿ ಬೇಕಾದ್ರೂ ಸರ್ವ ಸೇವೆ ಮಾಡಿಸ್ತೇವೆ, ಅವನಿಗೆ ಪ್ರತಿಯೊಂದು ಸೇವೆಗೂ ಅವಕಾಶ. ಉಳು ಸೇವೆ ಮಾಡಿಸಿದ್ರೆ ಒಂದೊಂದೇ ಆಗುತ್ತೆ, ಸರ್ವ ಸೇವೆ ಮಾಡಿಸಿದ್ರೆ ಎಲ್ಲ ಸೇವೆಗೂ ಅದೇ ಸಿಗ್ತಾನೆ ಅವನೇ ಸರ್ ತಾಪ್ರೇ. ಅದೇ ಸರ್ವ ಸೇವೆ ಮಾಡೋದಂದ್ರೆ ಒಂದೇ, ಅಪರೋಕ್ಷ ಜ್ಞಾನ ಹೊಂದಿರೋದಂದ್ರೆ ಒಂದೇ. ಅದಕ್ಕೇನು ಬೇಕು? ಪರೋಕ್ಷ ಜ್ಞಾನ ಬೇಕು. ನಾನೇನು ಅಭಿವೃದ್ಧಿ ಕರ್ಮಣ ಜ್ಞಾನ ಮಾತನೋತಿ, ನಾನೇನು ಅಭಿವೃದ್ಧಿ ಭವತಿ, ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಬೇಕು. ಇದೆಲ್ಲ ನಮ್ಮ ಮಕ್ಕಳಿಗೆ ಫಸ್ಟ್ ಹೇಳಬೇಕು. ಮಕ್ಕಳಿಗೆ ಅದನ್ನು ಹೇಳಿಬಿಟ್ರೆ ಲೌಕಿಕದಲ್ಲಿ ಏನಾದ್ರು ಓದ್ಕೊಂಡು ಹೋಗ್ಬಿಡಿ, ಮೊದಲು ಶಾಸ್ತ್ರ ಓದ್ತಾರೆ. ಶಾಸ್ತ್ರ ಓದಿದ ಮೇಲೆ ಅವನು ಬೀಟ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ಶಾಸ್ತ್ರ ಓದಿ ಒಂದು ಬೀಟ್ ಮಾಡೋಕ್ಕೆ ಇಂಪಾಸಿಬಲ್, ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಎತ್ತರದ ಮೇಲೆ ಕಲ್ಪ ಎಷ್ಟು ಕಾರ್ ಕಾಸೋದ್ರೆ ಪ್ಲೇನ್ ಎಷ್ಟು ಹೋಗುತ್ತಾ? ಪ್ಲೇನಿಂದ ಯಾರು ಬೀಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಅದು ಬೇರೆ ವೆಹಿಕಲ್ಗಳು. ಅದೇ ರೀತಿಯೇ ಜ್ಞಾನಿಯ ಒಂದು ಅಪರೋಕ್ಷ ಜ್ಞಾನದ ಸಾಮರ್ಥ್ಯನ, ಬ್ರಹ್ಮಜ್ಞಾನ ಶಾಸ್ತ್ರಾಧ್ಯಯನದ ಸಾಮರ್ಥ್ಯನ ಬೇರೆ ಯಾವ ಬೋಧ ಕೂಡ ಬೀಟ್ ಮಾಡೋಕ್ಕಾಗಬೇಕು. ಇದು ಶಬ್ದ ಸ್ವರ್ಗಂ ಧನಾತ್ ದೇಹತೋ ವೈ ಗೃಹಾಶ್ಚ ಪ್ರಾಪ್ಯಂತಿ ಧೀರಾ ಕುತಶ್ಚಿತ್ ಪ್ರತಿಪದಿ ಜೈನಿ. ಸ್ವರ್ಗಂ ಧನಾತ್ ದೇಹತೋ ವೈ ಗೃಹಾಶ್ಚ ಪ್ರಾಪ್ಯಂತಿ ಧೀರಾ ಮತ್ತು ಅಧೀರಾ ಕುತಶ್ಚಿತ್. ಧೀರ ಅಂದರೆ ಜ್ಞಾನಿಗಳು. ಜ್ಞಾನಿಗಳಾದವರು ಸ್ವರ್ಗವನ್ನು ಧನದಿಂದ ದೇಹ ಎಲ್ಲವನ್ನೂ ಪಡೆದು ಬಿಡ್ತಾರೆ, ಅಧೀರರು ಎಂದೂ ಪಡೆಯೋದಿಲ್ಲ. ಧೀರ ಅಂದ್ರೇನು? ಧೀಯಾರವಂತೆ ಇತಿ ಧೀರಾ. ಜ್ಞಾನಿಗಳು ಅಂತ ಜ್ಞಾನಿಗಳಿಗೆ ಸ್ವರ್ಗ ಮನೆ ದಿನ ಪ್ರತಿಯೊಂದು ಸಿಗುತ್ತೆ. ಆದರೆ ಆ ಜ್ಞಾನ ಇದ್ದವರು ಯಾವುದೂ ಸಿಗೋದಿಲ್ಲ. ಇತಿ ವದಿತಿ ಜೈನಿ. ಓಂ ಆಚಾರ ದರ್ಶನ ಓಂ ಜ್ಞಾನಿನಾಮೇವ ಸೇವಾದೀನಾಂ ಆಚಾರ ದರ್ಶನ ಓಂ ಸಚ್ಛೃತೇ ಓಂ ಯದೇವ ವಿದ್ಯಾ ಕರೋತಿ ಶ್ರದ್ಧಯ ಉಪನಿಷತ ತದೇವ ವೀರ್ಯವತ್ತರಂ ಭವತಿ ಇತಿ ಕೇಶಪ್ರಶ್ರುತೇ. ಇದು ಕೆಲವು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ಜ್ಞಾನಿಗಳಾದ ಮೇಲೆ ಆಚಾರ ಇರಬೇಕೋ ಬೇಡುವ ಅಂತ ಪ್ರಶ್ನೆ. ಜ್ಞಾನಿಗಳಾದ ಮೇಲೆ ಆಚಾರ ಇರಬೇಕೋ ಬೇಡ, ನಮ್ಮ ಪ್ರಾಬ್ಲಮ್ ಸಂಧಾನ ಮಾಡೋಕ್ಕೋ ಬೇಡ, ಅಲ್ಲಿ ಶುರುವಾಗಬಾರ್ದು. ಸಂಧಾನ ಬಿಟ್ಟುಬಿಡಿ ಹೇಗಾದ್ರೆ ಮಾಡಿ ಕೇಳಿದಾಗ ಅವರು ಕೇಳ್ತಾರೆ, ಯಾವ ಜ್ಞಾನಿಯೂ ಸಂಧಾನ ಬಿಟ್ಟಿಲ್ಲ ನೆನಪಿಲ್ಲ ಅಂತ. ಜ್ಞಾನಿನಾಮ್ ಆಚಾರ ದರ್ಶನ, ಆಚಾರ ದರ್ಶನ ಅಚ್ಚಕ್ಕೆ ಆಚಾರ ತೋರಿಸ್ತಾರೆ. ಜ್ಞಾನಿನಾಮೇವ ದೇವಾದೀನಾಮ್ ಆಚಾರ ದರ್ಶನ. ದೇವತೆಗಳು ಬಿಟ್ಬಿಡಿ, ಕೃಷ್ಣ ಏನು ಮಾಡ್ತಿದ್ದೆ ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ಸ್ನಾನ ಮಾಡಿ ಸಂಧಾನೆ ಮಾಡ್ತಿದ್ದೆ, ಕೃಷ್ಣ ಸಂಧಾನೆ ಮಾಡ್ತಿದ್ದೆ. ಎದ್ದ ಜಾತರಿಗೆ ಶ್ರೇಷ್ಠ ಸತ್ತರ ದೇವೇ ಸರೋಜನ. ಆದ್ದರಿಂದ ಜ್ಞಾನಿಗಳಾದ್ದರಿಂದ ಆಚಾರಕ್ಕೆ ಎಕ್ಸೆಂಪ್ಷನ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೇಳ್ತಾ ಇನ್ನು ಜಾಸ್ತಿ ಮಾಡ್ತಾನೆ, ಖುಷಿಯಿಂದ ಮಾಡ್ತಾನೆ ಹೊರತು ಇವತ್ತೆಲ್ಲ ಮೂರ್ತೋರಿಗೆ ಬೇಕೋದನ್ನ ಮಿಸ್ಕೇಡ್ ಮಾಡ್ತಿದ್ದಾರೆ. ಜ್ಞಾನ ಜ್ಞಾನ ಬಂದ ಮೇಲೆ ಏನು ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ? ತಪ್ಪು. ಜ್ಞಾನ ಬಂದ ಮೇಲೆ ಕೂಡ ಇವೆಲ್ಲವೂ ಮಾಡಲೇಬೇಕು. ಆಚಾರ ಎಷ್ಟೇ ವಿಚಾರವಂತೂ ಆಚಾರಗಳಾಗಿಲ್ಲ ಅಂತ. ಆಚಾರಹೀನಂ ನಪುನಂತಿ ವೇದ, ಆಚಾರ ಪ್ರಭವೋ ಧರ್ಮ, ಧರ್ಮಶ್ಚ ಪ್ರಭುರಚ್ಯುತ. ವಿಷ್ಣುಸಹಸ್ರನಾಮದ ಕೊನೆ ಕೇಳಿದೆ, ಧರ್ಮದ ಬೇಸಿಕ್ ಯಾವುದು? ಆಚಾರ. ಅದು ಬೇಸ್ ಅದು. ಅದರಿಂದ ಹೋದರೆ ಯಾವ ಧರ್ಮವೂ ಬರೋದಿಲ್ಲ. ಜ್ಞಾನಿನಾಮೇವ ದೇವಾದೀನಾಂ ಆಚಾರ ದರ್ಶ ಓಂ ತಚ್ಛೃತೇ ಓಂ. ಮತ್ತು ಶ್ರುತಿ ಹೇಳ್ತಾ ಇದೆ ಏನಂತ, ಯದೇವ ವಿದ್ಯಾ ಕರೋತಿ ಶ್ರದ್ಧಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಇತಿ ಶೇಷತ್ವ ಶ್ರುತಿ. ಜ್ಞಾನ ಇದಕ್ಕೆ ಆ್ಯಡ್ ಮಾಡುತ್ತೆ. ಯಾವುದೇ ಕರ್ಮಕ್ಕೂ ಜ್ಞಾನ ಫಲ ಜಾಸ್ತಿ ಬರ ಮಾಡುತ್ತೆ. ಆದ್ದರಿಂದ ಜ್ಞಾನ ಬಂದರೆ ಕರ್ಮ ಬಿಡಬೇಡಿ, ದಾರ ಬಂದರೆ ಕರ್ಮ ಮಾಡಿದ್ರೆ ಫಲ ಜಾಸ್ತಿ ಬರುತ್ತೆ. ಇದು ಚಾಂದೋಗ್ಯದ ಹೇಳ್ತಾರೆ. ಯದೇವ ವಿದ್ಯಾ ಕರೋತಿ, ಯಾವುದನ್ನು ಜ್ಞಾನಪೂರ್ವಕ ಮಾಡ್ತಾನೋ, ಶ್ರದ್ಧಯಾ ಕರೋತಿ ಶ್ರದ್ಧೆಯಿಂದ ಮಾಡ್ತಾನೋ, ಉಪನಿಷದ ಕರೋತಿ ಶಾಸ್ತ್ರದಿಂದ ಮಾಡ್ತಾನೋ, ತದೇವ ವೀರ್ಯವತ್ತರಂ ಭವತಿ. ಅದು 100% ಕರೆಕ್ಟ್ ಇರುತ್ತೆ. ಜ್ಞಾನ ಶ್ರದ್ಧೆ ಪ್ಲಸ್ ಶಾಸ್ತ್ರ ಮೂರು ಕಂಬೈನ್ ಆಗಿಬಿಟ್ರೆ ಫಲ ಎಷ್ಟು ಬರುತ್ತೆ? 100%. ಒಂದು ಮಿಸ್ ಆದರೆ 33.32 ಹೊರಬೇಕು. ಒಂದು ಮಿಸ್ ಆದರೆ, ಎರಡು ಮಿಸ್ ಆದರೆ 66.66 ಹೊರಬೇಕು. ಮೂರು ಮಿಸ್ ಆಗಿರೋದೇ ಜಾಸ್ತಿ ಅಂದರೆ 0 ಅಲ್ಲ, ಏನಿರೋದಿಲ್ಲ ಅಂತ ಹೇಳ್ತಾರೆ. ಮೊದಲನೇದಾಗಿ ಜ್ಞಾನ ಬೇಕು, ಎರಡನೇದಾಗಿ ಶ್ರದ್ಧೆ ಬೇಕು, ಮೂರನೇದಾಗಿ ಶಾಸ್ತ್ರ ಸಮ್ಮತವಾಗಿದೆ. ಈ ಮೂರು ರೀತಿ ಮಾಡಿ ಅಂತ ಉಪದೇಶ ಹೇಳಿದ ಮೇಲೆ ಇಲ್ಲಿ ಹೈಲೈಟ್ ಯಾವ ಕಡೆ ಗಮನ ಕೊಡ್ಬೇಕು? ನಾವೀಗ ಜ್ಞಾನದಿಂದ ಮಾಡಬೇಕು ಅಂತ ಹೇಳಿದ್ರಿಂದ ಜ್ಞಾನ ಬಂದಮೇಲೆ ಆಚಾರ ಬಿಡಿ ಅಂತ ಹೇಳಿದರೆ ಮೇನ್ ಎಸೆನ್ಸೆ ಕಳ್ಕೊಂಡ್ಬಿಡ್ತೀನಿ. ಜ್ಞಾನಿಯಾದವನು ಮಾಡೋ ಆಚಾರಕ್ಕಿರೋ ಬೇರೆ ಬಹಳ ಜಾಸ್ತಿ. ನಾವು ಸಂಧಾನೆ ಮಾಡ್ತೀವಿ ಅಂತ ತಿಳ್ಕೊಂಬರ್ತೀವಿ. ಅಪ್ರೋಚ್ ಯಾರು ಸಂಧಾನೆ ಮಾಡ್ತಾನೆ? ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಇಬ್ಬರಿಗೂ ಕೂಡ? ಜ್ಞಾನ ಇರೋನು ಮಾಡಿದ ಸಂಧ್ಯಾವಂದನೆಗಿಂತ ಕೋಟಿ ಪಟ್ಟು ಫಲ ಅವನಿಗೆ ಸಿಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಜ್ಞಾನದಿಂದ ಜ್ಞಾನವನ್ನು ಬಿಡಕ್ಕೆ ಹೋಗಬೇಡಿ, ಮಾಡಿ ಪೂರ್ಣ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಶಾಸ್ತ್ರ ಜ್ಞಾನ ಬಂದ್ಬಿಟ್ಟಿದೆ. ಈಗ ಒಂದು ಜ್ಞಾನ ಬಂದಿದೆ, ಶಾಸ್ತ್ರ ಹೀಗೆ ಮಾಡಿ ಅಂತ ಹೇಳಿ, ಗೊತ್ತಾಯ್ತಾ? ಈಗ ಆ ಪ್ರಕಾರ ಮಾಡಿಬಿಟ್ರೆ ಜ್ಞಾನ ಕುರುಕಾಲ ಸಿಗುತ್ತೆ. ಜ್ಞಾನ ಇದೆ, ಶೋಚ ಮಾಡಿಬಿಟ್ಟ. ಅರ್ಥ ಆಯ್ತಾ? ಅಪರೋಕ್ಷ ಜ್ಞಾನ ಇದೆ ಅವನಿಗೆ, ಬಟ್ ಯಾವುದೋ ಕರ್ಮ ಮಾಡಬೇಕಾಗಿದೆ, ಅದಕ್ಕೊಂದು ಪ್ರೋಸೆಸ್ ಇದೆ. ಅದನ್ನು ಮೀರಿಬಿಟ್ಟೆ ಫಲ ಬರೋದು. ಅಷ್ಟಿಮೇಧ ಯಾಗಕ್ಕೊಂದು ವಿಧಿ ದೃಷ್ಟಾಂತ ನೋಡಬೇಕಾದ್ರೆ, ಅಷ್ಟಿಮೇಧ ಯಾಗ ಮಾಡಬೇಕಾದ್ರೆ ಯಾವುದೇ ಯಾಗ ಮಾಡಬೇಕಂದ್ರೆ ಮಧ್ಯೆ ಎದ್ದು ಹೋಗಬಾರ್ದು. ಅರ್ಥ ಆಯ್ತಾ? ಈ ಸಾಸನ ಮಧ್ಯೆ ಎದ್ದೋದ್ರೆ ಕೂಡ ಚೆನ್ನಾಗಿ ಎತ್ತೋಗಬಹುದು, ಮಧ್ಯೆ ಎದ್ದು ಹೋಗ್ಬಾರ್ದು. ಯಾವುದೇ ಯಜ್ಞಯಾಗ ಮಾಡಬೇಕಾದ್ರೆ ಮಧ್ಯೆ ಎದ್ದು ಹೋಗಬಾರ್ದು. ಅರ್ಥ ಆಯ್ತಾ? ಈಗ ಇದು ವಿಧಿ. ಅದಕ್ಕೆ ಏನ್ ಮಾಡ್ತಾನೆ ಮಾಡ್ಕೋತಾನೆ, ಗೊತ್ತಾಯ್ತಾ? ಅರ್ಜುನ ಬಂದು ಕೇಳಿದಾಗ ಇಬ್ಬರು ಬ್ರಾಹ್ಮಣ ಮಗನ ಬದುಕ್ತೇನೆ ಅಂತ ಹೇಳ್ತಾನಲ್ಲ, ಬದುಕಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಅರ್ಜುನ ಇದು ಮಾಡ್ಕೊಳಕ್ ಹೋಗ್ತಾನೆ ಅಗ್ನಿ. ಆಗ ಕೃಷ್ಣ ಹೇಳ್ತಾನೆ, ಬಾಯಿಗೆ ತೋರಿಸ್ತೇನೆ ಅಂತ ಕರ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ವೈಕುಂಠ ಹೋಗ್ತಾನೆ. ವೈಕುಂಠಕ್ಕೆ ಹೋಗಿ ಬಂದು ಮಕ್ಕಳಿಗೆ ಕೊಟ್ಟಿರ್ತಾನೆ ಮೂರು. ಕೃಷ್ಣ ಏನ್ ಮಾಡಿದ್ರು ಆಮೇಲೆ ಪ್ರಾಯಶ್ಚಿತ್ತಂತೆ ಚಾರಣಿ ಅಂತ ಹೇಳಿದ್ರು. ಅದಕ್ಕೆ ಎದ್ದೋಗಿದ್ದು ಪ್ರಾಯಶ್ಚಿತ್ತ ಮಾಡ್ಬೋದು. ಕೃಷ್ಣ ಕೃಷ್ಣಿಗೇನು ಪ್ರಾಯಶ್ಚಿತ್ತ, ಅವನ ಹೆಸರೇ ನಮಗೆ ಪ್ರಾಯಶ್ಚಿತ್ತ. ಯಾಕೆ ಲೋಕದ ತೋರಿಸ್ಬೇಕಾಗಿದೆ ಅಂದ್ರೆ ಅರ್ಥ ಈಗ ಶಾಸ್ತ್ರೋಕ್ತ ಮಾಡಿದ ಅರ್ಥ ಆಯ್ತು. ಈಗ ಜ್ಞಾನಿ ಆದವನು ಕೂಡ ಶಾಸ್ತ್ರ ವೈರೇಜ್ ಮಾಡಬಾರ್ದು ಅಂತಾಯ್ತಾ? ಇವತ್ತು ಜಿಲ್ಲೆಗಳನ್ನ ಮಿಸ್ ಮಾಡ್ತಾರೆ, ಪ್ರಮಾಣ ಮಾಡ್ತಿರ್ತಾರೆ, ಹಳ್ಳಿ ಹೊಡಿತಾ ಕೂತಿರ್ತಾರೆ. ಸ್ಕೋರ್ ಎಷ್ಟೊತ್ತಿಗೆ ಪ್ರಮಾಣ ಮಾಡ್ತಿರ್ತಾನೆ? ಸ್ಕೋರ್ ಎಷ್ಟೋ ಹೌದಾ ಬೈತಿನ ಆಚಾರ್ಯ ಹಾಕಿ ಹಾಕಿ ಹೇಳ್ತಾ ಇರ್ತಾರೆ. ಅವ್ರು ಹೊಡೆದ್ರೆ ಕಬಾಳ ಬರ್ತಾರೆ. ಶಾಸ್ತ್ರ ಯಾವ ಜ್ಞಾನವೂ ನಿರ್ಬಾರ, ಎಷ್ಟೇ ತಿಳುವಳಿಕೆ ಇದ್ರು ಕೂಡ ಮತ್ತೆ ಮಾತಾಡಬಾರ್ದು, ಗೊತ್ತಾಯ್ತು? ತಂದ್ರೆ ಗೆಟ್ಟೋಟ್ ಹಾಕಿ ಹೋಗು ಅಂತ ಹೇಳ್ಬೋದು, ಗೊತ್ತಾಯ್ತಾ? ಮಾತೇ ಆಡಬಾರ್ದು, ಮಂತ್ರವನ್ನು ಮತ್ತೊಂದು ಮಾತಾಡಬಾರ್ದು. ಬೈ ಚಾನ್ಸ್ ಮಾತಾಡಿದ್ರೆ ಏನ್ ಮಾಡ್ಬೇಕಂತೆ, ಪ್ರಾಯಶ್ಚಿತ ಹೋಗ್ತಾ ಇರ್ತಾಯ್ತಾ? ಮತ್ತೆ ಶುರು ಮಾಡಿ ಇವತ್ತೇ ಪ್ರಾಯಶ್ಚಿತ ಪೂರ್ತಿ ಮೋಗು ಆಡಿದ್ದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಷ್ಟೇ. ತಪ್ಪು ಮಾಡಿರ್ತಾರೆ, ಫಲ ಬರೋದಿಲ್ಲ ಅಂತ ಹ್ಯಾ ಫಲ ಬರುತ್ತೆ ನಿಮಗೆ? ಫಲ ಬರೋ ಚಾನ್ಸ್ ಸರಿಯಾಗಿ ಯೋಚನೆ ಮಾಡಿದ್ರೆ ಈ ಮೂರು ಸೇರಿಸ್ತದೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೈವ ವೀರ್ಯವತ್ತರಂ ಭವತಿ. ಅದು ಸೂಪರ್ ಲೇಟಿವ್. ವೀರ್ಯವತ್ತರ ಅಂದರೆ ವೀರ್ಯವತ್, ವೀರ್ಯವತ್ತರಂ ವೀರ್ಯವತ್ತಮಂ. ಇದು ಯಾವಾಗಲೂ ಕೂಡ ಸರತ್ತಮ ಎರಡು ಉಪಯೋಗ ಒಂದು ಉಪಯೋಗಿಸಿದ್ರೆ ಸೂಪರ್ ಲೇಟಿವ್ ಅರ್ಥ ಮಾಡಿದ್ದೆ ಅಂತ ಹೇಳ್ತಾರೆ. ವೀರ್ಯವತ್ತರ ಏನಂತ ಅರ್ಥ ಮಾಡಬೇಕಂದ್ರೆ ವೀರ್ಯವತ್ತಮಂ ಅಂತ ಅರ್ಥ ಮಾಡಿ ಮೋಸ್ಟ್ ಎಫಿಷಿಯಂಟ್ ಆಗುತ್ತೆ ಅಂತ. ಓಂ ಸಮನ್ವಾರಂಭನಾಥ ಓಂ ಕರ್ಮೈವ ದೇಹಂ ಸಂವಾರಭೇ ಅಪರಸ್ತತ್ರ ಹೇತು ಭೋಗಾಂತರೀಯಾಂಸ್ಯಥಾವಿಭಾಗಂ ಕದಾಚಿ ಕರ್ಮೈವ ಉಪಾಶಿವಂ ಯತ್ ಈ ಮಾಠರ ಕೃತೆ ಸಂಶಬ್ದ ಪ್ರಾಧಾನ್ಯಂ ದರ್ಶಯತು. ನೀವು ಕರ್ಮ ಬಿಡಬೇಡಿ. ಕರ್ಮೈವ ದೇಹಂ ದೈವಿಕಂ ಮಾನುಷಂ ವಾಪಿ ಅನ್ವಾರಭೇ ನಾಪರಸ್ತತ್ರ ಹೇತು. ನಾವೇನು ಕರ್ಮ ಮಾಡ್ತೇವೆ, ಕರ್ಮ ಮುಂದೆ ಡಿಸೈಡ್ ಮಾಡುತ್ತೆ. ದೈವಿಕಂ ಮಾನುಷಂ ವಾ ದೇಹಂ ಅನ್ವಾರಭೆ, ಅದು ಮುಂದೆ ಎಂಥ ದೇಹ ಬರುತ್ತೆ ಎಂಬುದನ್ನು ಮಾಡ್ತಕ್ಕಂಥ ಕರ್ಮ ಡಿಸೈಡ್ ಮಾಡುತ್ತೆ. ಆದ್ದರಿಂದ ನಾವು ಕರ್ಮ ಬಿಟ್ಬಿಟ್ಟು ಏನಾಗುತ್ತಾಗ ಕೆಟ್ಟ ದೇಹ ಬರುತ್ತೆ, ಒಳ್ಳೆ ದೇಹ ಬರೋದಿಲ್ಲ, ನೆನಪಿರಲಿ ಅಂತ ಹೇಳ್ತಾರೆ. ಭೋಗಾನ್ ತದೀಯಾಂಶ ಯಥಾ ವಿಭಾಗಂ ದದಾತಿ ಕರ್ಮ ಇವ. ಮುಂದೆ ಭೋಗಕ್ಕೂ ಕಾರಣ ಆಗೋದು ಯಾವುದು, ಯಾವುದು ಕಾರಣ ಆಗೋದು, ಕರ್ಮನೇ. ಅದಕ್ಕೆ ಕರ್ಮೈವ ಶುಭಾಶುಭ್ಯತೆ, ಶುಭ ಕರ್ಮದಿಂದ ಶುಭ ಬರ, ಅಶುಭ ಕರ್ಮದಿಂದ ಅಶುಭ ಬರ. ಆದ್ದರಿಂದ ಜ್ಞಾನಿ ಆದ್ಮೇಲೂ ಕೂಡ ಏನು ಮಾಡಬಾರ್ದು, ಕರ್ಮತ್ಯಾಗ ಮಾಡಬಾರ್ದು. ಕೃಷ್ಣಾಮೃತ ಮಾಡೋದು ಕೊನೆಗೆ ಆಚಾರ್ಯರಿಗೆ, ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮ ಸತತಂ ಭವೇತ ಅಂತ. ಅಪರೋಷ ಜ್ಞಾನಿಯೂ ಕೂಡ ಮಾಡಬೇಕು. ಕೆಲವರು ಇರ್ತಾರೆ ಸಣ್ಣ ಪುಟ್ಟ ಜ್ಞಾನಿ ಅಲ್ಲ ಸರ್, ಭಾರಿ ದೊಡ್ಡ ಜ್ಞಾನಿ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಎಷ್ಟು ದೊಡ್ಡ ಜ್ಞಾನಿಯಪ್ಪ ನೀನು, ಗೊತ್ತಾಯ್ತಾ? ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯುದ್ಧರಣ ಕ್ಷಮ ಅಪಿ ಸ್ಟೌತ ಮುತಸ್ಮಾರ್ಥಂ ಆಚಾರಂತೂ ಪರಿಚಯ. ಯಾವ ಕಾಲಕ್ಕೂ ಕೂಡ ನೀನು ಅಣ್ಪುಟ್ಟ ಜ್ಞಾನಿಯಲ್ಲ, ಮೂರು ಲೋಕ ಎತ್ತವಲ್ಲ ಜ್ಞಾನಿಯಾಗಿದ್ದರೂ ಕೂಡ, ಅತೀತಾನಾಗತ ಜ್ಞಾನಿಯಾಗಿದ್ದರೂ ಕೂಡ ಏನು ಬಿಡಾಗಿಲ್ಲ, ಸ್ಟೌತ ಸ್ತುತಿ ಹೇಳಿದ್ದು, ಸ್ಮಾರ್ಥ ಸ್ತುತಿ ಹೇಳಿದ್ರು, ಕರ್ಮವನ್ನು ಬಿಡಕ್ಕೆ ಬರೋದಿಲ್ಲ. ಇಷ್ಟು ಹೇಳಿದ್ರೆ ನಾವು ಕರ್ಮ ಬಿಡ್ತೇವೆ ಅಂದರೆ ಹಾಳಾಗ್ಬಿಡ್ತಾರೆ. ಏನು ಮಾಡೋಕ್ಕೋದು? ಓಂ ತದ್ವತ್ವ ವಿಧಾನಾತ್ ಓಂ. ಇಲ್ಲೇ ಇಲ್ಲೇ ಕೊಟ್ಟು ಮಾಡಿದ್ರು, ಮತ್ತೆ ಅಲ್ಲಿ ಅಲ್ಲೇ ಹಾಕಿ ಇಲ್ಲಿ ಇನ್ನೊಂದು ಕೊಟ್ಟು ಮಾಡಿದ್ದಾರೆ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮ ಸತತಂ ಭವೇತ ಕಮಠಕೃತೌ ಜ್ಞಾನವತೋಪಿ ವಿಧಾನ. ಜ್ಞಾನ ಬಂದವರಿಗೂ ಕೂಡ ಕರ್ಮ ವಿಧಾನ, ಕರ್ಮವನ್ನು ಬಿಟ್ಟಿರೋದ್ರಿಂದ ಜ್ಞಾನಿ ಕರ್ಮ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಗೀತೆಯಲ್ಲೂ ಬರುತ್ತೆ, ಏಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಿಗೂ ಮೂರ್ತು. ಈ ತಿಳ್ಕೊಂಡೇ ಕರ್ಮ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ಜ್ಞಾನಿ ಯಾವ ಕರ್ಮ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಜ್ಞಾತ್ವಾಕುರು ಕರ್ಮ, ಜ್ಞಾತ್ವಾ ತಿಳ್ಕೊಂಡು ಕರ್ಮ ಮಾಡು ಅಂತ ಹೇಳಿ. ಸೊ ಜ್ಞಾನ ಅನ್ನೋದು ಕರ್ಮ ಬಿಡೋದಕ್ಕೆ ಲೈಸೆನ್ಸ್ ಕೊಡೋದಿಲ್ಲ ಅಂತ ಹೇಳಿ. ಅದೇ ಅದೃಷ್ಟ ಅಂತ ನಾನು ನೋಡಿ ಸ್ವಲ್ಪ ಅಂತ ಹೇಳ್ತಾನೆ. ಓಂ ನಿಯಮಾಖ್ಯ ಓಂ ರೂಲ್ ಇದೆ, ಶ್ರುತಿದು ಕುರುವನ್ ದೇವೇಹ ಕರ್ಮಾಣಿ ದಿವೇ ಶತಂ ಸಮಾಹ ಏವಂ ತ್ವಯಿ ನಾಣ್ಯಥ ಇತೋ ಅಸ್ತಿ ನ ಕರ್ಮ ವಿದ್ಯತೆ ನರೇ. ವಿಶಾಲಷ್ಟೇ ಹೇಳ್ತಾ ಇದೆ, ಕುರುವನ್ನೇವೇಹ ಕರ್ಮಾಣಿ ದಿವೇ ಶತಂ ಸಮಾಹ ನೂರು ವರ್ಷ ಬದುಕು, ಆದರೆ ಕರ್ಮಾಚರಣೆ ಮಾಡ್ತಾನೆ ಬದುಕಬೇಕೇ ಹೊರತು ಸುಮ್ಮನೆ ಕರ್ಮ ಬದುಕಲಿಕ್ಕೆ ಹೋಗಬಾರ್ದು ಅಂತ ಹೇಳಿ. ಬದುಕೋದ್ರೆ ಕರ್ಮ ಮಾಡು, ಇದ್ರೂ ಸಾಯಿ ಅಷ್ಟೇ. ಇದ್ರ ಕರ್ಮ ಬಿಡ್ತೀನಿ ಅಂದ್ರೆ ಸಾಯಿ. ನೀವು ಕೆಲಸ ಮಾಡೋದು ರಿಸೈನ್ ಮಾಡೋಂತಾರಲ್ಲ, ಕೆಲಸ ಮಾಡೋದು ರಿಸೈನ್ ರಿಸೈನ್ ಇದ್ದ ಕೆಲಸ ಮಾಡು ಇಲ್ಲ ಅದು ಬಿಟ್ಟು ಹೋಗುತ್ತೆ. ಇದ್ರೆ ನಾನು ಸೇರ್ತಕ್ಕಾಗೋದಿಲ್ಲ. ನೂರು ವರ್ಷ ಬದುಕು ಬೇಡ ಅಂತ ಹೇಳೋದಿಲ್ಲ, ನೂರು ವರ್ಷನೂ ಕರ್ಮ ಮಾಡ ಬದುಕಬೇಕೆ ಹೊರತು ಒಂದು ಬೆಡ್ ರೀಡನ್ನೇ ಬರ್ತಾರೆ ಒಪ್ಪೋದಿಲ್ಲ, ಅದು ಅದು ವೇಸ್ಟ್. ಕುರುವನ್ನೇ ದೇಹ ಕರ್ಮಾಣಿ ಜೀವೇಹಿ ಅಂತ ಮಾಹಿತಿ ನಿಯಮ ಅಷ್ಟೇ. ಗೂಗಲ್ ಪಕ್ಕ ನಿಯಮ ಮಾಡಿರೋದ್ರಿಂದ ಎಕ್ಸ್ಟೆನ್ಷನ್ ಯಾರಿಗೂ ಸಿಗೋದಿಲ್ಲ. ಓಂ ಅಧಿಕೋಪದೇಶಾಸ್ತು ಬಾದರಾಯಣಸ್ಯ ಏಂ ತದ್ದರ್ಶನ. ಓ ಭಾಳ ಇಂಪಾರ್ಟೆಂಟ್ ಅಂತೂ ನೀವು ಜ್ಞಾನ ಮೋಟ್ಸಬೇಕು. ಜ್ಞಾನ ಬಂದಿದೆ ಅಂತ ಹೇಳಿದ್ರಿ, ಕಷ್ಟಪಟ್ಟು ಜ್ಞಾನ ಬಂತು, ಇನ್ನಾರು ಕರ್ಮ ಬಿಡ್ತೀವಿ ಇನ್ನೂ ಮಾಡಿ ಅಂತ ಹೇಳಿ, ಮೋಟ್ಸ ಸಿಗುತ್ತಲ್ರಿ ಮತ್ತೆ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಇದು ಸತ್ಯ ಕೇಳ್ತಾನೆ. ಭಾಳ ಇಂಟ್ರೆಸ್ಟಿಂಗ್ ಅದು ಏನಂದರೆ, ಅದೃಷ್ಟ ಜ್ಞಾನ ಬಂದ ಮೋಟ್ಸ ಗ್ಯಾರಂಟಿ ಯಾವುದೊಂದು ಏನು ಹೇಳಬೇಕಂತೆ ಗ್ಯಾರಂಟಿ. ಮೋಟ್ಸ ಗ್ಯಾರಂಟಿ ಅಂದರೆ ಮತ್ತೆ ಕರ್ಮ ಮಾಡಿ ಅಂತ ಕರಿತೀರಿ, ಇಲ್ಲ ಮೋಟ್ಸ ಗ್ಯಾರಂಟಿ ಅಲ್ಲ ಅಂದರೆ ಅದೃಷ್ಟ ಜ್ಞಾನಕ್ಕೆ ಅರ್ಥ ಇಲ್ಲ. ಅದೃಷ್ಟ ಜ್ಞಾನ ಬಂದ್ಮೇಲೆ ಮೋಟ್ಸ ಗ್ಯಾರಂಟಿ ಅಲ್ಲ ಅಂದರೆ ಅದೃಷ್ಟ ಜ್ಞಾನ ಮೀನಿಂಗ್ ಇದೆ. ಮೋಟ್ಸ ಗ್ಯಾರಂಟಿ ಅಂದರೆ ಕರ್ಮ ಮೀನಿಂಗ್ ಇದೆ ಅರ್ಥ ಇಲ್ಲ. ಜ್ಞಾನ ಮೀನಿಂಗ್ ಸೇರಿ ಕರ್ಮ ಮೀನಿಂಗ್ ಇದೆ. ಅದಕ್ಕೇನು ಮಾಡ್ತೀನಿ ಅಂತ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೆ. ಅಪ್ರೋಷ ಜ್ಞಾನ ಅಂದ್ರೆ ಮೋಸ್ಟ್ ಗ್ಯಾರಂಟಿ, ನೋ ಪ್ರಾಬ್ಲಮ್. ಆದರೆ ಕರ್ಮ ಮೀನಿಂಗ್ಲೆಸ್ ಅಲ್ಲ. ಯಾಕೆ ಅಂದರೆ ಅಧಿಕೋಪದೇಶ, ಮೋಸದಲ್ಲಿ ಏನಿದೆ ಆನಂದ ಉನ್ನಾಹ ಇದೆ. ಇದು ಇದು ಬೇರೆ ಮತ್ತೆ ಹೇಳಕ್ಕೆ ಬರೋದೇ ಇದೆ. ಈಗ ಆನಂದ ಸಾಧನೆ ಹೇಳೋದಕ್ಕೆ ಆನಂದ ಉನ್ನಾಹದ ಕಾನ್ಸೆಪ್ಟ್ ಇಲ್ಲ. ಅದ್ವೈತದಲ್ಲಿ ಆನಂದನೇ ಇಲ್ಲ, ಉದ್ವೈತ ಆನಂದನೇ ಇಲ್ಲದ ಮತ ಅದು ಅನಾನಂದ ಮತ. ನಮ್ಮದು ಆನಂದ ತೀರ್ಥರ ಮತ, ಅನಾನಂದ ತೀರ್ಥರ ಮತ. ಅದ್ವೈತ ಹೇಳೋದು ಅನಾನಂದ ತೀರ್ಥರು ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಅದು ಅನ್ನನೇ ಆನಂದ ಅಂತ ಹೇಳ್ಬಿಟ್ಟು ತೀರ್ಥರಾಗಬೇಕು ಅಷ್ಟೇ ಹೊರತು ಜ್ಞಾನಾನಂದ ತೀರ್ಥರಾಗಬೇಕು ಅನಾನಂದ. ಅಧಿಕ ಉಪದೇಶ ಆಗ್ತು ಬಾದರಾಯಣಸ್ಥೆ ಏವಂ ತದ್ದರ್ಶನಾತ್ ಓಂ. ಅಧಿಕ ಉಪದೇಶ, ಅಧಿಕ ಆನಂದೋಪದೇಶ ಅಂತ ಹೇಳ್ತಾರೆ. ಜ್ಞಾನ ದೇವ ಸರ್ಗೋ, ಜ್ಞಾನ ದೇವ ಅಪವರ್ಗೋ, ಜ್ಞಾನ ದೇವ ಸರ್ವೇ ಕಾಮಃ ಸಂಪದ್ಯಂತೆ. ಜ್ಞಾನದಿಂದ ಸ್ವರ್ಗ, ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಎಲ್ಲ ಕಾಮನೆಗಳು ಬರುತ್ತೆ. ತಥಾಪಿ ಆದರೂ ಕೂಡ ಯಥಾ ಯಥಾ ಕರ್ಮ ಕುರುತೆ ತಥಾ ತಥಾ ಅಧಿಕೋ ಭವತಿ ಅತಿ ಕೌಂಟರವೇ ಸುರುತೆಯೇ. ಆ ರೀತಿ ಮಾಡ್ತಾ ಅಧಿಕ ಆನಂದ ಜಾಸ್ತಿ ಬರೋದ್ರಿಂದ ಆಮೇಲೂ ಮಾಡಿ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಕರ್ಮ ಬಿಡತಕ್ಕಂಥ ಪ್ರಸಂಗ ಬರೋದೇ ಇಲ್ಲ. ಇತಿ ಕೌಂಟರವೇ ಸುರುತೆಯೇ. ಇಡುವವರಿಗೆ ಆನಂದದ ಕಾನ್ಸೆಪ್ಟು ಫಸ್ಟ್ ಬೇಕು, ಅಧಿಕ ಆನಂದ ಕಾನ್ಸೆಪ್ಟ್ ಇನ್ನೊಂದು ಬೇಕು. ಎರಡು ಇದ್ದವ್ರಿಗೆ ಕಲಿತಾ ಒಂದು ಲೋಕದೊಳಗೆ ಕೆಲಸ 55 ವರ್ಷ 56 ವರ್ಷ ಇನ್ನೂ ಪರೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಇನ್ಕ್ರಿಮೆಂಟ್ ಬರೋದು ಕಷ್ಟ ಬರುತ್ತೆ ಅಂತ ಹೇಳ್ತಾನೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಆಗಿ ಇನ್ಕ್ರಿಮೆಂಟ್ ಬರುತ್ತೆ, ಸುಮ್ಮನೆ ಮಾಡ್ಕೊಳ್ಳೋಕೆ ಇಷ್ಟ ಪಡ್ತಿದ್ದಿಲ್ಲ. ಇನ್ಕ್ರಿಮೆಂಟ್ ಬರುತ್ತೆ, ಇನ್ಕ್ರಿಮೆಂಟ್ ಪೆನ್ಷನ್ಗೆ ಕೌಂಟ್ ಆಗುತ್ತೆ, ಆಮೇಲೆ ಫ್ಯಾಮಿಲಿ ಕಾನ್ಸೆಂಟ್ ಸತ್ಮೇಲೆ ಫ್ಯಾಮಿಲಿ ಪೆನ್ಷನ್ ಕೌಂಟ್ ಆಗುತ್ತೆ. ಎಷ್ಟು ಅನುಕೂಲ ಇದೆ ಗೊತ್ತಾ, ಅದನ್ನು ಏನು ಮಾಡ್ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿ. ಆ ಟೈಪ್ ಇನ್ಸೆಂಟಿವ್ ಇದೆ. ಇನ್ಸೆಂಟಿವ್ ಯಾವ ಅಪ್ರೋಷ ಜ್ಞಾನಕ್ಕೆ ಒಂದು ಇನ್ಸೆಂಟಿವ್, ಅಪ್ರೋಷ ಜ್ಞಾನ ಬಂದೇ ಮಾಡೋ ಕ್ರಮಕ್ಕೆ ಆನಂದ ಉನ್ನಾಹ ರೂಪ ಇನ್ಸೆಂಟಿವ್ ಇರೋದ್ರಿಂದ ಮಾಡಲೇಬೇಕು. ವಿಧಿ ಗುರುದೇವ ಮತ್ತೆ ಇದಿಲ್ಲ ಆದ್ದರಿಂದ ಅವ್ರು ಜ್ಞಾನಿ ಯಾಕೆ ಕರ್ಮ ಮಾಡಿದ ಉತ್ತರ ಇಲ್ಲ ಅವರಿಗೆ, ಉತ್ತರ ಬರೋದು ಸಾಧ್ಯನೇ ಇಲ್ಲ. ಉದಾಹರಣೆ ಆಚಾರ ಇದ್ದಾರೆ, ಕಷ್ಟ ದೇವ್ರಿಗೆ ಯಾವಾಗಲೂ ಕಾಣ್ತಾರೆ. ಅವತಾರ ಮಾಡಿ ನಮಗೆ ಭಾಷೆ ಬರೋದು, ನಿರ್ಣಯ ಬರೋದು, ಉದ್ದೇಶ ಮಾಡಿದ್ರು. ಯಾತಕ್ಕೆ ಬ್ರಹ್ಮ ಪದವಿ ಇದೆ ಅವರು. ಈ ಶಂಕರಾಚಾರ್ಯ ಯಾತಕ್ಕೆ ಮಾಡಿರೋಕ್ಕಾಗಿದ್ರೆ ಅವರೇ ಗ್ರಂಥ ಬರೋದು, ಅವರೇ ಉದ್ದೇಶ ಮಾಡಿದ್ರು, ಅವ್ರಿಗೆ ತಿಳಿದಿಲ್ವ ಆನಂದ ವೃದ್ಧಿ ಇಲ್ಲ ಯಾತಕ್ಕೋದಿಲ್ಲ. ಮತ್ತೆ ಯಾಕೆ ಮಾಡಬೇಕಾಗಿದ್ರೆ ತಮಸ್ ವೃದ್ಧಿ ಇದೆ, ತಮದಲ್ಲಿ ದುಃಖ ವೃದ್ಧಿ ಇದೆ ಹೊರತು ಮತ್ತೇನಿಲ್ಲ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಉಳಿದ ಮತಾಚಾರ್ಯ ಮಾಡಿದ ಕಾರ್ಯಗಳಿಗೆ ಎಕ್ಸ್ಪ್ಲನೇಷನ್ ಸಿಗೋದಿಲ್ಲ, ಅರ್ಥ ಆಗ್ತದೆ. ಇಲ್ಲ ಜ್ಞಾನಿಗಳಲ್ಲ ಅಂತ ಕರ್ಕೊಂಡು, ಅವ್ರು ಜ್ಞಾನಿಗಳಲ್ಲ ಅದಕ್ಕೆ ಗ್ರಂಥ ಬರೆದ್ರು ಅಂತ ನಾವೇನು ಹೇಳ್ತೇವಾಗ ಹೇಳಿ ನೋಡಂತ ಜ್ಞಾನಿಗಳಲ್ಲ ಅದು ಗ್ರಂಥ ಬರೆದ್ರು ಅಂದರೆ ಅಂತಂದ್ರೆ ನಾವೇ ಹೋಗ್ಬೇಕು. ಜ್ಞಾನಿಗಳೇ ಅಲ್ಲ ಅಂದಮೇಲೆ ಅವ್ರಂತ ನಾವೇ ಹೋಗ್ಬೇಕಾಗಿದ್ರೆ, ಜ್ಞಾನಿಗಳಾಗಿ ಬರೆದ್ರು ಅಂದರೆ ಜ್ಞಾನಿಗಳು ಇನ್ನೂ ಇದ್ದಾರೆ ಅಂತ ಜ್ಞಾನ ವೇಸ್ಟ್ ಆಗಿದ್ರೆ ಜ್ಞಾನಿಗಳಾದ್ಮೇಲೆ ಇರಬಾರ್ದು, ಜ್ಞಾನ ಇಲ್ಲದ ಬರೀಬಾರ್ದು. ಅರ್ಥ ಆಯ್ತಾ, ಜ್ಞಾನಿಗಳಾದ ಮೇಲೆ ಇರಬಾರ್ದು, ಜ್ಞಾನ ಇಲ್ಲದೆ ಬರೀಬಾರ್ದು. ಸೊ ಅವತ್ತೆ ಹೇಗೂ ಹೋದಾಗಿಲ್ಲ ಅವರು. ಅದ್ವೈತ ಬಗ್ಗೆ ಏನು ದೋಷ ಬಂತಲ್ಲಿ ಅನಾರಂಭಣೀಯತ್ವ ಬಂತು. ಜೀವತಂ ಅನಾರಂಭಣೀಯಂ ಅಂತ ಹೇಳಿದ್ರಲ್ಲ ಮಾಯಾವಾದ ಕಂಡದ ಮೇನ್ ಎಸೆನ್ಸ್, ಎರಡು ಉಪಾಧೇಯತ್ವ ಬರಲಿಲ್ಲ ಅಂತ. ಆಚಾರ ಸಿದ್ಧಾಂತ ಆಗಲ್ಲ, ಆಚಾರ ಸದ್ದು ದೊಡ್ಡ ಸಾಕ್ಷಾತ್ ದೇವ್ರನ್ನ ಯಾವಾಗ ಕಾಣ್ತಾರೆ ಅವರಂತ ಅವ್ರ ಜ್ಞಾನಿಗಳಲ್ಲ, ಅವರಂತ ಜ್ಞಾನಿಗಳೇ ಇಲ್ಲ. ಯಾಕೆ ಬರೆದ್ರು ಬ್ರಹ್ಮಪದ್ವಿ ಕಾರ್ಯ ಇದೆ ಅಂತ ಬರೆದಿದ್ದಾರಷ್ಟೇ. ಕೃಷ್ಣಪೀತ್ಯರ್ಥ ಬರೀತಾರೆ, ಆಚಾರ ಕೊನೆ ಹೇಳ್ತಾರೆ. ಯಾತಕ್ಕೆ ಬರಲಿದೆ ಗ್ರಂಥ ಅಂದರೆ ಎಸ್ತರೋಗಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಆಲಂ ವಿಷ್ಣುರುಮೇ ಪರಮಸ್ತು. ನಾನು ಪ್ರೀತನಾಗಿ ಇನ್ನೂ ಪ್ರೀತನಾಗಲಿ, ಈ ಒಂದು ಭಾವನೆ ನಮ್ಮಲ್ಲಿ ಬರ ಯಾರಲ್ಲೂ ಬರೋದಿಲ್ಲ, ಆದ್ದರಿಂದ ಅದು ಬೇಕೇ ಬೇಕು. ನಿತ್ಯ ಹೇಳಿ ಯುಧಿಷ್ಠಿರಾದೀನಾಂ ದೃಷ್ಟಾಂತ ಕೊಡ್ತಾರೆ. ಯುಧಿಷ್ಠಿರಾದೀನಾಂ ರಾಜಸೂಯಾದಿನ ಪರಾಧಿಕ್ಯ ದರ್ಶನಾಚ್ಯ ಇದೆ ಬಾದರಾಯಣ ಮತಂ. ಧರ್ಮರಾಜ ದೊಡ್ಡ ಅಪರೋಕ್ಷ ಜ್ಞಾನಿ, ರಾಜ್ಯಯಾಗವನ್ನು ಮಾಡಿದ. ಅದಕ್ಕೆ ಏನು ಬಂತು? ಅದರಿಂದ ಫಲ ಅದಕ್ಕೆ ಬಂತು. ಅದಕ್ಕೆ ಒಳ್ಳೆ ಪ್ರದೇಶ ಇದೆ ಮಹಾಭಾರತದಲ್ಲಿ. ಮುಂದೆ ಯಮಲೋಕಕ್ಕೆ ಹೋದಾಗ ಸಗ್ಗಡಕ್ಕೂ ಹೋಗ್ತಾರಲ್ಲ ಪಾಂಡವರೆಲ್ಲ, ಧರ್ಮರಾಜ ಹೋಗ್ತಾನೆ. ಧರ್ಮರಾಜ ಬಾಯಿಗೆ ರಾಜಸೂಯ ಜಿತಾನ್ ಲೋಕಾನ್, ರಾಜ್ಯಯಾಗ ಮಾಡಿದ್ರೆ ಫಲ ಅನುಭವಿಸು ಅಂತ ಹೇಳಿದ್ದಾರೆ. ರಾಜ್ಯಯಾಗ ಏನು ಸಿಕ್ಕಾಗ ಹಾಕಿದ್ರೆ ಫಲ ಸಿಗ್ತಾ ಇಲ್ಲ ಅಂತ ತಿಳ್ಕೊಬೇಕು. ಇಲ್ಲಿದೆ ಉತ್ತಂತೆ ಸರ್ಗಾರೋಹಣಕ್ಕೆ ರಾಜಸೂಯಜಿ ತಾನ್ ಲೋಕಾನ್ ಅಷ್ಟಮೇಧಾವಿ ವರ್ಧಿತಾನ್. ರಾಜಸೂಯಾಗ ಮಾಡಿದ್ದೆ, ಅಷ್ಟಮೇಧೆಯಾಗ ಮಾಡಿದ್ದೆ, ಎಷ್ಟು ಸ್ಪೆಷಲ್ ಬೆನಿಫಿಟ್ ಇದೆ ತಗೋ ಅಂತ ಹೇಳ್ತಾರೆ. ಅಂದಮೇಲೆ ಧರ್ಮರಾಜನಂತ ದೊಡ್ಡ ಜ್ಞಾನಿಗೆ ಯಮದೇವರಾತ, ಆತನ ಕರ್ಮಕ್ಕೆ ಬೆಲೆ ಇದೆ ಅಂದಮೇಲೆ ನಾವು ಸಣ್ಣ ಪುಟ್ಟ ಜ್ಞಾನಿಗಳಾಗಿ ಆಚಾರ ಬಿಡ್ತೀವಿ ಅಂದರೆ ತಪ್ಪಾಗುತ್ತೆ. ಓಂ ತುಲ್ಯಂತು ದರ್ಶನಂ ಓಂ ರಾಜಸೂಯಾದಿ ಕೃತೌ ಅಕೃತೌ ಚ ಸಮಮೇವ ತೇಷಾಂ ವಿಜ್ಞಾನಂ. ಆದರೆ ಒಂದು ಗ್ಯಾರಂಟಿ, ಅಪರೋಕ್ಷ ಜ್ಞಾನ ಬಂದಿರೋದ್ರಿಂದ ಮೋಕ್ಷದಲ್ಲಿ ಅಫೆಕ್ಟ್ ಆಗೋದೇ ಇಲ್ಲ, ಮೋಕ್ಷಕ್ಕೆ ಅಫೆಕ್ಟ್ ಆಗೋದೇ ಇಲ್ಲ. ಆನಂದ ವೃದ್ಧಿಗೆ ಅಫೆಕ್ಟ್ ಆಗುತ್ತೆ ಹೊರತು ಮೋಕ್ಷಕ್ಕೆ ಅಫೆಕ್ಟ್ ಆಗೋದಿಲ್ಲ. ಅಂದರೆ ಜ್ಞಾನಕ್ಕೆ ಒಂದು ಅಸ್ಯೂರೆನ್ಸ್ ಇದೆ. ರಾಜಸೂಯಾದಿ ಕೃತವು ಅಂದರೆ ಕೆಲಸಕ್ಕೆ ಸೇರಿದ್ದಾನೆ, ಕಾಬಡಿ ಯಜ್ಞ ಮಾಡ್ಕೊಳ್ಳಿಲ್ಲ, ಕೆಲಸದಿಂದ ಸಿಗೋದಿಲ್ಲ, ಇರೋ ಕೆಲಸ ಸಂಬಳ ಗ್ಯಾರಂಟಿ. ಬಟ್ ಮಿಸ್ ಆಗೋದು ಯಾವುದು? ಇನ್ಕ್ರಿಮೆಂಟ್ ಮಿಸ್ ಆಗುತ್ತೆ, ಪ್ರಮೋಷನ್ ಇನ್ಕ್ರಿಮೆಂಟ್ ಮಿಸ್ ಆಗುತ್ತೆ ಹೊರತು ಇರೋ ಕೆಲಸ ಸಿಗೋದಿಲ್ಲ. ಅದಕ್ಕೆ ಜ್ಞಾನ ಬಂದವರಿಗೆ ಮೋಕ್ಷ ಗ್ಯಾರಂಟಿ. ರಾಜಸೂಯಾದಿ ಕೃತವು ಅಕೃತವ ಸಮವೇವ ತೇಷಾಂ ವಿಜ್ಞಾನ. ರಾಶಿಯಾಗ ಮಾಡಲಿ ಬಿಡಲಿ ಅವ್ರಿಗೆ ಜ್ಞಾನ ಬಂದಿರೋದು ನಿಜ, ಮುಕ್ತಿ ಸಿಗೋದು ನಿಜ. ವಿಜ್ಞಾತಮೇತ ಸರ್ವೇಷಾಂ ಮುನೀನಾಂ ಬ್ರಹ್ಮದರ್ಶನ ಸ್ಯಾದೇವ ಮೋಕ್ಷೋ ನಾನ್ಯಸ್ಮಾತ್ ಇತಿ ತತ್ರಾಪಿ ಚಿತ್ರತ. ವಿಜ್ಞಾತಂ ಏತತ್ ಸರ್ವೇಷಾಂ ಮುನೀನಾಂ ಬ್ರಹ್ಮದರ್ಶನಾತ್ ಸ್ಯಾದೇವ ಮೋಕ್ಷ. ಎಲ್ಲ ಜ್ಞಾನಿಗಳಿಗೂ ಕೂಡ ಬ್ರಹ್ಮದರ್ಶನವಾದ ಮೇಲೆ ಮೋಕ್ಷ ಗ್ಯಾರಂಟಿ. ಆದರೆ ತತ್ರಾಪಿ ಚಿತ್ರತ, ಅಲ್ಲೇನಿದೆ ವೆರೈಟಿ ಇದೆ, ಮೋಕ್ಷದಲ್ಲಿ ವೈವಿಧ್ಯ ಇದೆ. ವೈವಿಧ್ಯಕ್ಕೆ ಏನು ಮಾಡಬೇಕು ಇವನು? ಆಮೇಲೆ ಕರ್ಮ ಮಾಡಬೇಕು. ಸ್ವರ್ಗಾದಯ ಕರ್ಮಣ ಇವ ನಾನೇನೈ ಶಬರೇ ವಿದುಹು ನಾನೇನಾಧಿಕ್ಯಮಿತ್ಯಾಹು ಜೈಮಿನ್ಯಾಜ್ಯಾಸ್ತು ಕೇಚನ. ಸ್ವರ್ಗಾದಯ ಕರ್ಮಣ ಇವ ನಾನೇನೈ ಶಬರೇ ವಿದುಹು. ಸ್ವರ್ಗ ಸಿಗೋದು ಕರ್ಮದಿಂದನೇ, ಮೋಕ್ಷ ಸಿಗೋದು ಜ್ಞಾನದಿಂದನೇ ಅಂತ ಕೆಲವರು, ಜ್ಞಾನದಿಂದ ಆಧಿಕ್ಯ ಸಿಗುತ್ತೆ ಅಂತ ಜೈಮಿನ್ಯಾದವರು ಹೇಳ್ತಾ ಇದ್ದಾರೆ. ಅದೃಷ್ಟಮೇವ ಜ್ಞಾನೇನ ದೃಷ್ಟೈವೋಪಲಭ್ಯತೆ ಇತಿ ಕೇಚಿದ್ವಿಧ ಪ್ರಾಹು ವ್ಯಾಸ ಶಿಷ್ಯಾಯಿ ಮೇಖಿರಾ. ಇನ್ನೊಬ್ಬರಿದ್ದಾರೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಅದೃಷ್ಟ ಫಲ ಸಿಗುತ್ತೆ. ದೃಷ್ಟ ಫಲಕ್ಕೆ ಕರ್ಮ ಮಾಡೋದು ಒಂದು ಕೆಲವರು ಹೇಳ್ತಾರೆ. ಡಿಫರೆಂಟ್ ವ್ಯೂಸ್ ಇವೆಲ್ಲ ಕೂಡ, ಎಲ್ಲ ವ್ಯೂಸು ಕರೆಕ್ಟೇನೆ. ಎಲ್ಲದನ್ನು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ವೇದವ್ಯಾಸ ಏನು ಮಾಡ್ತಾರೆ? ಎಲ್ಲದನ್ನು ಸೇರಿಸಿ ಹೇಳ್ತಾರೆ. ಇದು ಪಾರ್ಷಿಯಲ್ ನಾಲೆಜ್ ಇರುವುದು, ಟೋಟಲ್ ನಾಲೆಜ್ ವೇದವ್ಯಾಸ ಇರುವುದು ಅಷ್ಟೇ ವಿಶೇಷ. ಅದನ್ನು ಹೇಳ್ತಾರೆ, ಯಸ್ಮಾತ್ ಇವರೆಲ್ಲ ಯಾರು ಇಮೆ ವ್ಯಾಸ ಶಿಷ್ಯ ಇಮೆ ಅಖಿಲ, ಇವರೆಲ್ಲ ವೇದವ್ಯಾಸರ ಶಿಷ್ಯರು ಅಂದ ಮೇಲೆ ಒಂದು ಗ್ಯಾರಂಟಿ. ಏನು ಗ್ಯಾರಂಟಿ? ತಪ್ಪು ಬರೆಯೋದಿಲ್ಲ. ಗೊತ್ತಾಯ್ತಾ? ನಮ್ಮ ಟಿಪ್ಪಣಿ ಕಾರ್ಡ್ ಇರ್ತಾರೆ, ತಕ್ಷಣ ಏನಂತೀವಿ ನಾವು ಅವರಿಗೆ? ಯಾವ ಟಿಪ್ಪಣಿ ಕಾರ್ಡ್ ಬರೆದು ಏನಂತೀವಿ ನಾವು ಫಸ್ಟ್? ಅದಕ್ಕೆ ಮಾನ್ಯ ಅದಕ್ಕೆ ಆಚಾರ್ಯರ ಟಿಪ್ಪಣಿ ಬರೀತಿದ್ದಾರೆ ಅಂದರೆ ಅವರೆಲ್ಲ ನಮಗೆ ವ್ಯಾಲಿಡ್. ಅದೇ ರೀತಿ ವ್ಯಾಸ ಶಿಷ್ಯರ ನಮಗೇನು ವ್ಯಾಲಿಡ್. ಯಸ್ಮಾತ್ ವ್ಯಾಸಮತಂ ಸರ್ವಂ ಸತ್ಯಮೇವ ತತ್ವಚಿತ್. ಎಲ್ರಿಗೂ ವ್ಯಾಸಮತನೇ ತಿಳ್ಕೊಂಡಿದ್ದಾರೆ, ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಯಥಾ ಆಕಾಶ ಸ್ವನಂತೋಪಿ ವ್ಯಾಮೋ ಹಸ್ತಾವಧಿ ಸಹ ಆದೇಶೋಪಿ ಸತ್ಯೇನ ತಥೇಶಾ ಮಾತಾನಿತು. ಆಕಾಶ ಎಷ್ಟು ಅಂತ ಕೇಳಿದರೆ ಅನಂತ ಅಂತ ಒಬ್ಬರು. ಇನ್ನೊಬ್ರು ಏನು ಮಾಡಿದರು? ವ್ಯಾಮ. ವ್ಯಾಮ ಅಂದರೆ ಮಾರು, ಆಮೇಲೆ ಹಸ್ತ ಅಂದರೆ ಮೊಳ. ಈ ರೀತಿ ಪ್ರಾದೇಶ ಅಂದರೆ ಇಷ್ಟು, ಈ ರೀತಿ ತೋರಿಸ್ತಾರೆ. ಎಲ್ಲರೂ ಸರಿಯೇ, ಆದರೆ ಅನಂತ ಇದೆಲ್ಲ ಹೇಳಬೇಕಾದ್ರೆ ಅವರ ಯೋಗ್ಯತೆ ತಕ್ಕಂತೆ ಹೇಗೆ ಹೇಳ್ತಾರೋ ಎಲ್ಲದೂ ಸತ್ಯ ಹೇಳ್ಕೋ. ಆ ರೀತಿಯಲ್ಲಿ ಇವರೆಲ್ಲ ಹೇಳಿದ್ರು ಸತ್ಯನೇ. ವೇದವ್ಯಾಸ ಎಲ್ಲದನ್ನು ಕಾಂಪ್ರಿಹೆನ್ಸಿವ್ ವೇದವ್ಯಾಸ ಹೇಳ್ತಾರೆ. ವೇದವ್ಯಾಸ ಕಾಂಪ್ರಿಹೆನ್ಸಿವ್ ಅಪ್ರೋಚ್, ಅವ್ರದ್ದು ಪಾರ್ಷಿಯಲ್ ಅಪ್ರೋಚ್. ತಪ್ಪಿನ ಪ್ರಶ್ನೆ ಇಲ್ಲ ಇಲ್ಲಿ, ಪೂರ್ಣ ಅಪೂರ್ಣ ಅಂತ ಅಷ್ಟೇ ವ್ಯತ್ಯಾಸ. ಹಸ್ತಾವಧಿಷ್ಠತ ಪ್ರಾದೇಶೋಪಿ ಸತ್ಯೇನ ಕಥಯತೇ ಸಾಮ್ಮತಾನಿತು ಸ್ವಯಂತು ಭಗವಾನ್ ವ್ಯಾಸೋ ವ್ಯಾಪ್ತಜ್ಞಾನ ಮಹಾಂಶುಮಾನ್. ವೇದವ್ಯಾಸರು ಯಾರು ಅಂದರೆ ವ್ಯಾಪ್ತಜ್ಞಾನ ಮಹಾಂಶುಮಾನ್, ಸರ್ವಜ್ಞರು. ಅವರ ಸರ್ವಜ್ಞರೇ ಇಲ್ಲ, ಸಾಕ್ಷಾತ್ ನಾರಾಯಣ ಅವರು. ಅನಂತಾಕಾಶವತ್ ಪಶ್ಯನ್ ನಿಖಿಲಂ ಪುರುಷೋತ್ತಮ. ಅನಂತ ಆಕಾಶವನ್ನು ಹೇಳುವ ಹಾಗೆ ಎಲ್ಲವನ್ನೂ ವೇದವ್ಯಾಸರು ನೋಡ್ತಾರೆ. ಅವರಿಗೆ ಅಜ್ಞಾತವಾದದ್ದು ಯಾವುದೂ ಇಲ್ಲ. ಜೈಮಿನ್ಯಾದಿಗಳು ಅಪೃಷ್ಟ ಜ್ಞಾನಿಗಳಾದರೂ ಕೂಡ ಸರ್ವಜ್ಞರಲ್ಲ ಅವರು. ವೇದವ್ಯಾಸರು ಸಾಕ್ಷಾತ್ ನಾರಾಯಣ, ಎಸ್ ಸರ್ವಜ್ಞ ಸರ್ವವಿ. ಅದಕ್ಕೆ ಅವರು ಹೇಳೋ ಸಂಪೂರ್ಣವಾದಂಥ ವಿಚಾರಗಳು ಜ್ಞಾನೇನೈವಾಪ್ಯತೆ ಸರ್ವಂ. ಅವರು ಹೇಳ್ತಾರೆ ಜ್ಞಾನದಿಂದ ಮೋಕ್ಷ ಸಿಗುತ್ತೆ, ಕರ್ಮಣಾತು ಅಧಿಕಂ ಭವೇ. ಕರ್ಮಾಚರಣೆ ಮಾಡಿದಾಗ ಮೋಕ್ಷದಲ್ಲಿ ಆನಂದ ಅಧಿಕವಾಗುತ್ತೆ. ಇತಿ ಪ್ರಾಹ ಮಹಾಯೋಗಿ ಸುಮರ್ಥಾನಾಂ ನಿರ್ಣಯಂ ಇತಿ ಭವಿಷ್ಯತ್ ಪರ್ವಣಿ. ಈಗ ಮಹಾಯೋಗಿಯಾದ ವೇದವ್ಯಾಸ ದೇವರು ಸುಮರ್ಥಾನಾಂ ನಿರ್ಣಯ ಪುರುಷಾರ್ಥಗಳ ನಿರ್ಣಯದ ಬಗ್ಗೆ ಮಾತು ಬರೆದಿರೋದ್ರಿಂದ ಎಲ್ಲಿ ಇದು ಭವಿಷ್ಯತ್ ಪರ್ವಣಿ ಭವಿಷ್ಯತ್ ಪರ್ವ ಅನ್ನಗಂತ ಹೇಳಿದ್ದಾರೆ. ಆದ್ದರಿಂದ ಈಗ ಒಟ್ಟಾಗಿ ಅಪ್ರೋಕ್ಷ ಜ್ಞಾನ ಬಂದರೂ ಕೂಡ ವಿಹಿತ ಕರ್ಮಾಚರಣೆ ವಿಶೇಷ ಕರ್ಮಾಚರಣೆ ಅತ್ಯಂತ ಅಗತ್ಯ. ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಅದು ಸಾಧನ. ಆದ್ದರಿಂದ ಜ್ಞಾನಿಯಾದವನು ಕೂಡ ಮಾಡಲೇಬೇಕು, ವಿಶೇಷವಾಗಿ ಮಾಡಬೇಕು. ಜ್ಞಾನಿ ನಾಮಕಿ ದೇವಾನಾಂ ವಿಶೇಷ ಕರ್ಮವೇ ಭವೇತ್ ತೀರ್ಣೇ ಅಸೃತೇವ ಜ್ಞಾನಸ್ಯ ನಾಜಿಕೇಶೋಸ್ತಿ ಕರ್ಮಣಿ ಇತಿ ಬ್ರಹ್ಮತರ್ಕೆ ಇತಿ ಪುರುಷಾರ್ಥಾಧಿಕರಣಂ. ಜ್ಞಾನಿನಾಮಕ್ಕೆ ದೇವಾನಾಂ ವಿಶೇಷ ಕರ್ಮವಿರ್ಭವೇ. ದೇವತೆಗಳು ಜ್ಞಾನಿಗಳಾಗಿದ್ದರೂ ಕೂಡ ಅವ್ರು ಮಾಡತಕ್ಕಂಥ ಕರ್ಮಾಚರಣೆಯಿಂದಾಗಿ ಏನಾಗುತ್ತೆ, ಫಲದಲ್ಲಿ ವಿಶೇಷ ಬರುತ್ತೆ. ತೀರ್ಣೆ ಅಸೃತೇವ ಜ್ಞಾನಸ್ಯ ನ ವಿಶೇಷೋಸ್ತಿ ಕರ್ಮಣಿ. ಆದರೆ ತೀರ್ಣೆ ಅಸೃತೇವ ಜ್ಞಾನಸ್ಯ, ಇನ್ನು ಜ್ಞಾನ ಬಂದಿಲ್ಲ, ಇನ್ನು ಜ್ಞಾನ ಪೂರ್ತಿ ಬಂದಿದೆ, ಅವಾಗ ಏನಿಲ್ಲ, ಕರ್ಮದಲ್ಲಿ ವಿಶೇಷ ಇಲ್ಲ, ಅದು ಜ್ಞಾನ ಬರಲಿಲ್ಲ, ಆ ಕರ್ಮಕ್ಕೆ ಏನು ಶಕ್ತಿ ಇಲ್ಲ, ಆನಂದ ಮೂರ್ತಿ ಆನಂದ ಕೊಡೋ ಶಕ್ತಿ ಇಲ್ಲ. ಯಾತಕ್ಕೆ ಏನಿಲ್ಲ ಅವನಿಗೀಗ, ಜ್ಞಾನನೇ ಬಂದಿಲ್ಲ, ಅದರಿಂದ ಆನಂದ ವೃದ್ಧಿ ಪ್ರಶ್ನೆ ಬರಲಿಲ್ಲ. ಇಲ್ಲಿ ಕರ್ಮ ಮಾಡಲೇ ಇಲ್ಲ, ಮಾಡಿದ ವೇಸ್ಟ್, ಆನಂದ ವೃದ್ಧಿ ಕಾರಣ ಅಲ್ಲ, ಮಾಡಲೇ ಇಲ್ಲ ಅನರ್ಥ ಕಾರಣ. ಆದರೆ ಜ್ಞಾನ ಬಂದ ಮೇಲೆ ಮಾತ್ರ ಏನಾಗುತ್ತೆ, ಕರ್ಮ ಬಹಳಷ್ಟು ಫಲ ಕೊಡುತ್ತೆ. ಅದರಿಂದ ಬಿಡಕ್ಕೆ ಹೋಗಬೇಕು. ಏನು ಮಾಡಿದರೆ ಅದು ಬೇರೆ, ನಿಮ್ಮ ಪ್ರಶ್ನೆ ಬೇರೆ, ಮುಂದೆ ಬರುತ್ತೆ, ಅದು ಕೂಡ ಮುಂದೆ ಬರುತ್ತೆ, ಮುಂದೆ ಹೇಳ್ತಾರೆ. ಅವ್ರ ಪ್ರಶ್ನೆ ಏನು ಅಂದರೆ, ಪುರುಷ ಜ್ಞಾನ ಆದಮೇಲೆ ಕರ್ಮಾಚರಣೆ ಮಾಡೋದ್ರಿಂದ ಆನಂದ ವೃದ್ಧಿ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದು ಮುಖ ಇದೆ ಅದಕ್ಕೆ, ನಿಷಿದ್ಧ ಕರ್ಮ ಮಾಡಿದರೆ ಏನಾಗುತ್ತೆ, ತ್ರಾಸ ಆಗುತ್ತೆ. ನಿಷಿದ್ಧ ಕರ್ಮಗಳು ಎರಡು ವಿಧ. ಎಂಥ ನಿಷಿದ್ಧ ಕರ್ಮಗಳು, ಸಾಮಾನ್ಯ ನಿಷಿದ್ಧ ಕರ್ಮಗಳಿವೆ, ಅವು ಏನಾಗಲ್ಲ, ಅವು ಲೇಪ ಇಲ್ಲ, ಆಗಾಮಿ ಲೇಪ ಇಲ್ಲ. ಸಾಮಾನ್ಯ ನಿಷಿದ್ಧ ಕರ್ಮ ಮಾಡಿದರೆ ಲೇಪ ಆಗೋದಿಲ್ಲ. ಒಂದು ನಿಷಿದ್ಧ ಕರ್ಮ ಇದೆ, ಯಾವುದದು, ಸೋತಮ ದ್ರೋಹ, ಅದು ಮಾತ್ರ ಅಫೆಕ್ಟ್ ಮಾಡಿದೆ. ಶ್ರೇಷ್ಠಾಪರಾಧ ನಾಣ್ಯ ದೋಷಸ್ಥೆ ಲೇಪ ಖ್ಯಾತಿ ತೇಜಿಯಸಾಂ ನಿರ್ಣಯೋಯಮ್ಮಿ ಶಾಸ್ತ್ರೇ, ಆಚಾರ್ಯರ ಮಾತು. ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ಮೋಕ್ಷ ಗ್ಯಾರಂಟಿ ಆದರೂ ಕೂಡ ಸೋತಮ ದ್ರೋಹ ಮಾಡಿದರೆ ಮಾತ್ರ ಏನು ಎಫೆಕ್ಟ್ ಮಾಡುತ್ತದೋ, ಮೋಕ್ಷದಲ್ಲಿ ಇನ್ಕ್ರಿಮೆಂಟ್ ಕಟ್ ಮಾಡದೆ ಮಾಡುತ್ತೆ. ಪರ್ಯವರ್ ಒಂದು ವರ್ಷ ಎರಡು ವರ್ಷ ಕಟ್ ಮಾಡೋದಿಲ್ಲ, ಮೋಕ್ಷದಲ್ಲಿ ಹೋಗಿದ್ದಲ್ಲಿ ಏನಾಗುತ್ತದೋ ಪರ್ಯವರ್ ಎಫೆಕ್ಟ್ ಆಗಿದೆ. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ವಿಶುದ್ಧ ಕರ್ಮ ಮಾಡಬಾರದು. ಆ ಸೋತಮ ದ್ರೋಹ ಅಂತಲೂ ಮಾಡಲೇಬಾರದು ಯಾವ ಕಾಲಕ್ಕೂ, ಗೊತ್ತಾಯ್ತಾ. ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ಸೋತಮ ದ್ರೋಹ ಮಾಡಬಾರದು. ಸೋತಮ ದ್ರೋಹ ಮಾಡ್ತೇವೆ ಕೇಳಿದರೆ ಅಪರೋಕ್ಷ ಜ್ಞಾನ ಬಂದಿಲ್ಲ ಪರವಾಗಿಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಪರೋಕ್ಷ ಜ್ಞಾನ ಬಂದಮೇಲೆ ಸೋತಮ ದ್ರೋಹ ಮಾಡಿದರೆ ಮೋಕ್ಷದ ಆನಂದ ಹಾಸ ಆಗುತ್ತೆ. ಬರೋದಕ್ಕಿಂತ ಮುಂಚೆ ಮಾಡಿದರೆ ಜ್ಞಾನನೇ ಬರೋದಿಲ್ಲ, ಆದ್ದರಿಂದ ಅದು ಪೂರ್ತಿ ಹಾಳಾಗೋಗುತ್ತೆ. ಸರಿತಾ, ಆ ಅರ್ಥದೊಳಗೆ ಬಹಳ ಹುಷಾರಾಗಿದೆ ಅದು ವಿಷಯ ಅಲ್ಲ. ಅಲ್ಲ ಅಲ್ಲ, ಜ್ಞಾನದ ಮಹತ್ವ ಇದೆ. ಯಾಕೆ ಹೇಳಿರೋಣಂತೆ, ಇವ್ರು ಹೇಳ್ತಾರೆ ಅಂದರೆ, ನೀವು ಜ್ಞಾನದ ಮಹತ್ವ ಹೇಳ್ತೀವಿ ಶುರು ಮಾಡಿಬಿಟ್ಟು ಕರ್ಮದ ಮಹತ್ವ ಹೇಳ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಕರ್ಮದ ಮಹತ್ವ ಯಾತಕ್ಕೆ ಬಂತು, ಜ್ಞಾನದ ಜೊತೆ ಬಂತು. ಇಂದ ಅವ್ರು ಕೆಲಸದಲ್ಲಿ ಸಿಗಲಿ ಕಾಂಪಿಟೇಟ್ ಕ್ರಮ ಕಡೆ ಮಾಡ್ತಾರೆ. ಈಗ ಜ್ಞಾನ ಬಂದಿದ್ದಕ್ಕೆ ಕರ್ಮದ ಮಹತ್ವ ಬಂತಷ್ಟೇ, ಮೈನಸ್ ಜ್ಞಾನ ಏನಾಗ್ತಿತ್ತು, ಏನು ಆಗ್ತದೆ, ಅರ್ಥ ಆಯ್ತಾ. ಈಗ ಸೊ ಇದು ಯಾವಾಗಿದ್ದಲ್ಲ ಜ್ಞಾನಕ್ಕೆ ಹೊರತಿದ್ದಕ್ಕಲ್ಲ, ಸರಿತಾ. ಸೊ ಜ್ಞಾನ ಬಂದರೆ ಮೋಕ್ಷ ಗ್ಯಾರಂಟಿ, ಪ್ಲಸ್ ಕರ್ಮಾಚರಣೆಯಿಂದ ಆನಂದ ವೃದ್ಧಿನೂ ಗ್ಯಾರಂಟಿ. ಆನಂದ ವೃದ್ಧಿ ಕರ್ಮದಿಂದ ಬಂತು, ಜ್ಞಾನದಿಂದ ಬಂತು. ಈಗ ಜ್ಞಾನ ಏನು ಮಾಡಿದ್ರಿಂದ ಕರ್ಮ ಇರ್ತದೆ. ಸ್ವಲ್ಪ ಜ್ಞಾನದ ಮಹತ್ವ ಇದೆ, ಬರೀ ಇದ್ರ ಮಹತ್ವ ಅಲ್ಲ. ಅಡಿಗೆ ಈಗ ಯಾಕೆ ಮಾಡ್ತಾರ, ಅವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಇದೇ ಬರುತ್ತೆ. ಹೇಳಿ ಬ್ರಹ್ಮಸೂತ್ರ ಹಾಕಿ ಬರೋದರ ವಿಚಾರಗಳೇ ಇಲ್ಲ ಅಂತಿಲ್ಲ, ಏನು ಪ್ರಶ್ನೆ ಕೇಳಿರ್ತೀರೋ ಅದು ಬಂದ್ಬಿಡುತ್ತೆ, ಆಮೇಲೆ ಬರುತ್ತೆ, ಇವತ್ತೇ ಬರುತ್ತೆ. ಈಗ ಎಷ್ಟಾಗಿದೆ, 5 ಗಂಟೆ ಕರೆಕ್ಟ್, 6 ಶುರುವಾಗ 5:30 ಕೂಡ 6 ಬರುತ್ತೆ. 6 ಶುರು ಮಾಡಿಬಿಟ್ರೆ ಅವ್ರಿಗೆ ಉಪಾದ ಮುಗಿತಾರೆ. ಇನ್ನು ಸಾಕಷ್ಟು ಇದೆ, ತುಂಬ ಅನೇಕ ವಿಚಾರ ಬರುತ್ತೆ. ಅದನ್ನು ಮುಂದೆ ಯಾವುದು, ಜ್ಞಾನ ಸಾಧ್ಯ ಮೋಕ್ಷ, ಜ್ಞಾನೋತ್ತರ ಕಾಲಿನ ಕರ್ಮ ಸಾಧ್ಯ ಆನಂದ ಉನ್ನ. ಯಾವುದು ಅದು ಹೇಳ್ತು, ಬಗ್ಗೆ ನಾನು ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಸೀತಾಪತಿ ನಿಗಡಿತ ಯದವೋಚಮಹಂ ತೇನ ಪ್ರಿಯತಾ ಕಮಲಾಲಯ.